ಕಾನ್ಸಿಕ್ರೇಷನ್ ಅನ್ನೋ ಏನೋ, ಈ ಕಾನ್ಸಿಕ್ರೇಟೆಡ್ ಲೈಫ್ ಹೇಗಿರ್ತದೆ, ಈ ಕಾನ್ಸಿಕ್ರೇಟೆಡ್ ಲೈಫಲ್ಲಿ ಯಾವ ರೀತಿ ಹೋರಾಟಗಳು ಬರ್ತಾರೆ, ಇದನ್ನು ಯಾವ ರೀತಿ ಜಯಿಸಬೇಕು ಅಂತ ತಿಳ್ಕೊಳೋದು ಏನ್ರಿ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನೋಡ್ಬೇಕ್ರೆ ಈ ಕಾನ್ಸಿಕ್ರೇಷನ್ ಅಂತಂದು ನೋಡ್ಬೇಕ್ರೆ ಏನಕ್ಕಪ್ಪ ಇದು ಕಾನ್ಸಿಕ್ರೇಷನ್? ನಮ್ಮನ್ನು ನಾವೇ ದೇವ್ರಿಗೆ ಏನು ಮಾಡೋದು, ಪ್ರತಿಷ್ಠೆ ಮಾಡಿಕೊಡೋವಂಥದ್ದು. ಏನಕ್ಕಾಗೆ ಅಂತಂದರೆ, ಈ ಭೂಲೋಕದ ಎಲ್ಲ ಒಂದು ನಮ್ಮ ಒಂದು ಹಕ್ಕುಗಳನ್ನು ಪರಲೋಕದ ಹಕ್ಕುಗಳಿಗೇನ್ರಿ ಒಂದು ಏನ್ರಿ ನಾವು ಎಕ್ಸ್ಚೇಂಜ್ ಮಾಡ್ಕೊಡೋದೆ ಒಂದು ಕಾನ್ಸಿಕ್ರೇಷನ್ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಬೈಬಲ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಇದಕ್ಕೆ ಹೈ ಕಾಲಿಂಗ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ, ಉನ್ನತವಾದಾಗಿರೋಂಥ ಒಂದು ಕರೆ ಅಂತ. ಸರಿ, ಈ ಉನ್ನತವಾಗಿರೋ ಕರೆನ ದೇವರು ಇಸ್ರೇಲ್ ಜನಗಳಿಗೆ ಯಾರಿಗ ಕೊಟ್ಟಿದ್ರಾ, ಅಥವಾ ಸಭೆಕ್ಕಿಂತ ಮುಂಚೆ ಯಾರಿಗಾರ ಕೊಟ್ಟಿದ್ರಾ ಅಂತ ನೋಡ್ಬೇಕ್ರೆ, ಸಭೆಕ್ಕಿಂತ ಮುಂಚೆ ದೇವರು ಯಾರಿಗೂ ಏನು ಮಾಡಲಿಲ್ಲ ಈ ಕರೆನ ಕೊಟ್ಟಿಲ್ಲ. ಸರಿ, ಯಾಕೆ ಕೊಟ್ಟಿಲ್ಲ? ಇಸ್ರೇಲ್ ಜನಗಳಲ್ಲಿ ಅಷ್ಟು ಜನ ಭಕ್ತರುಗಳಿದ್ರು, ಯಾರಿಗಾರ ಕೊಡ್ಬೋದಾಗಿತ್ತಲ್ಲ ಅಂತ ನೋಡ್ಬೇಕ್ರೆ, ಯಾರಿಗೂ ಈ ಅವಕಾಶನ ದೇವ್ರು ಏನು ಮಾಡೋಕ್ಕಾಗಿಲ್ಲ, ಕೊಡೋದಿಕ್ಕೆ ಆಗಿಲ್ಲ. ಯಾಕಪ್ಪ ಆಗಿಲ್ಲ ಅಂತಂದರೆ, ಎಲ್ಲರೂ ಏನಾಗಿದ್ದಾರೆ, ಆದಾಮಿನ ಅಂತ ಬಂದಂಥ ಮರಣದಂಡನೆ ಏನಾಗಿದ್ದಾರೆ, ಆ ಒಂದು ದಂಡನೆ ಕೆಡನೆ ಇರಬೇಕಾದ್ರೆ ಅವ್ರಿಗೆ ಒಂದು ರಕ್ಷಣೆಯನ್ನು ಕೊಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ನಾವು ವಿಮೋಚನೆ ಮಾಡಬೇಕು. ಆ ವಿಮೋಚನೆ ಮಾಡಬೇಕು ಅಂತಂದರೆ, ಯೇಸು ಕ್ರಿಸ್ತು ನಮಗಾಗಿ ಬಂದು ಏನು ಮಾಡಬೇಕಾಯ್ತು, ಶಿಲುಬೆ ಮೇಲೆ ತನ್ನ ಪ್ರಾಣನ ಕೊಡಬೇಕಾಯ್ತು. ಯೇಸು ಕ್ರಿಸ್ತು ಇನ್ನೇ ಶಿಲುಬೆ ಮೇಲೆ ಪ್ರಾಣನೇ ಕೊಟ್ಟಿಲ್ಲ ಅಂತಂದರೆ, ದೇವ್ರ ಹತ್ರಕ್ಕೆ ಒಂದು ಬೆಲೆ ಕೊಟ್ಬಿಟ್ಟು ಮನುಷ್ಯನೆಲ್ಲ ವಿಮೋಚನೆ ಮಾಡಿಲ್ಲ ಅಂತಂದರೆ, ಅವ್ರು ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯನಿಗೆ ಇನ್ನೊಂದು ರಕ್ಷಣೆ ಕೊಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಸತ್ಯವೇದದಲ್ಲಿ ಏನಪ್ಪ ನೋಡ್ತೀರಿ ಅಂತಂದರೆ, ಈ ಒಂದು ಪರಲೋಕ ರಕ್ಷಣೆನ ಮೊದಲು ಮೊದಲು ಮಾತಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಕರ್ತನು ಅಂತ ಹೇಳ್ತಾರೆ. ನೋಡಿ, ಓದೋಣ ವಾಕ್ಯ, ಇಬ್ರಿಯರು 2:3. ಇಬ್ರಿಯರು 2:3.
ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ?
ನೋಡ್ರ, ಈ ಅತ್ಯಂತ ವಿಶೇಷವಾಗಿರುವಂತ ರಕ್ಷಣೆನ ತಪ್ಪಿಸ್ಕೇನ್ರಿ, ಅಲಕ್ಷ್ಯ ಮಾಡಿದರೆ ತಪ್ಪಿಸ್ಕೊಳ್ಳೋದು ಹೇಗೆ? ಆಮೇಲೆ
ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು.
ಇದು ಕರ್ತನ ಏನ್ರಿ ಮೊದಲು ಹೇಳಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಇನ್ನೊಬ್ರು ಯಾರೋ ಸಿಸ್ಟರ್ ಬೈಬಲ್ ಬೇಕಾದ್ರೆ ಓದಂಗಿದ್ರೆ ಓದ್ಬೋದು ಮುಂದೆ ಕೂತ್ಕೊಂಡು, ಓಕೆನಾ? ಸರಿ, ನೋಡ್ಬೇಕ್ರೆ ಏನ್ರಿ, ಇದು ಮೊದಲು ನಮ್ಮ ಕರ್ತನಿಂದ ಏನ್ರಿ ಹೇಳಲ್ಪಟ್ಟಿತ್ತು ಅಂತ ನಾವು ಏನ್ ಮಾಡ್ತೀವಿ ನೋಡ್ತೀರಿ. ಯಾಕೆ ನಮ್ಮ ಕರ್ತನಿಂದ ಹೇಳಲ್ಪಟ್ಟಿತ್ತು ಅಂತಂದ್ರೆ, ಅದಕ್ಕಿಂತ ಮುಂಚೆ ಏನಾಗಿಲ್ಲ, ಒಂದು ಸ್ಯಾಕ್ರಿಫೈಸ್ ಅಂತ ಕೊಡ್ಲಿಲ್ಲ, ಒಂದು ಆಪರ್ಚುನಿಟಿ ಅಂತ ಏನಾಗಿಲ್ಲ, ಅಲ್ಲಿ ಕ್ರಿಯೇಟ್ ಆಗಿಲ್ಲ. ಸೊ ಅದಾಗಿರೋದು ಯಾವಾಗಂದ್ರೆ ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನ ಮುಖಾಂತರನೇ ಅಲ್ವರ. ನೋಡಿ, ಅದರಲ್ಲಿ ನೋಡೋದ Hebrews 3:1 ನೋಡಿಂತೀನಿ.
ಆದುದರಿಂದ
ಹಾಂ
ದೇವಜನರಾದ ಸಹೋದರರೇ,
ಹಾಂ,
ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ,
ಪರಲೋಕ ಸ್ವಾಸ್ಥ್ಯಕ್ಕೆ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ಹಾಂ,
ನಾವು ಪ್ರತಿಜ್ಞೆ ಮಾಡಿ
ಹ್ಞೂ
ಒಪ್ಪಿಕೊಂಡಿರುವ
ಹ್ಞೂ
ದೇವಪ್ರೇಷಿತನು
ಹ್ಞೂ
ಮಹಾಯಾಜಕನು ಆಗಿರುವ
ಹ್ಞೂ
ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ.
ಯೇಸುವನ್ನು ಲಕ್ಷ್ಯವಿಟ್ಟು ಏನು ಮಾಡೋಣ, ಯೋಚಿಸೋಣ ಅಂತಂದರೆ, ಯೇಸು ಕ್ರಿಸ್ತನೇ ನಮ್ಗೇನ್ರಿ ಒಂದು ಎಕ್ಸಾಂಪಲ್ ಅದರ. ಇವಾಗ ಅವ್ರ ಹೆಜ್ಜೆಜಲ್ಲಿ ನಡೆಯುತ್ತೆ, ನಮ್ಗೇನು ಮಾಡೋದು, ಸತ್ಯವೇದದಲ್ಲಿ ಹೇಳೋರೆ ಅವರೇ ಬಂದಿಲ್ಲ ಅಂತಂದರೆ ನಮ್ಗೆ ಮುಂದೆ ಒಂದು ಎಕ್ಸಾಂಪಲೇ ಇಲ್ಲ ಅಂದರೆ ನಾವು ಯಾರು ನಿಂತ್ಕೊಂಡು ಫಾಲೋ ಮಾಡೋಣ ಅಲ್ವರ. ಸದ್ಗಣಬೇಕಾದ್ರೆ ಯೇಸು ಕ್ರಿಸ್ತ ಹೇಳಿದ್ರೆ ಯಾರು ಶಿಷ್ಯನಿಗೆ ಆಸೆ ಪಟ್ಟರೆ ತನ್ನ ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡೇ ಬಿಡಲಿ, ನಾನು ಹಿಂದೆ ಬರಲಿ, ಅವ್ರು ಮುಂದೆನೇ ಹೋಗಿಲ್ಲ ಅಂತಂದರೆ ನಾವೆಲ್ಲ ಹಿಂಗೆ ಅವರು ಹಿಂಗೆ ಹೋಗೋದಕ್ಕೆ ಸಾಧ್ಯ ಅದರ? ದಾರಿನೇ ಇಲ್ದಿರ್ಬೇಕ್ರೆ, ಮಾರ್ಗನೇ ಇಲ್ದಿರ್ಬೇಕಾ, ಮಾರ್ಗದರ್ಶಿ ಇರ್ಬೇಕ್ರೆ ಅದರ. ಅದಿಗೆ ನೋಡ್ಬೇಕ್ರೆ ಈ ಒಂದು ಪರಲೋಕ ರಕ್ಷಣೆನ ದೇವ್ರು ಯಾವುದೇ ಜನಕ್ಕೆ ಕೊಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದಿಗೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಬರೋಕ್ಕಿಂತ ಮುಂಚೆನಂಥ ಗುಂಪಿನ ಜನಾಂಗಕ್ಕೆ ಒಂದು ರಕ್ಷಣೆ, ಯೇಸು ಕ್ರಿಸ್ತು ಬಂದಿದ್ದ ನಂತರ ಇರೋಂಥ ಜನಗಳಿಗೆ ಮಾತ್ರ ಏನ್ರಿ ಪರಲೋಕದ ರಕ್ಷಣೆ ಅದರ.
ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನೇಕ ನಾನ ಯೋಹಾನನಿಗಿಂತ ದೊಡ್ಡವರು ಎದ್ದಿಲ್ಲ.
ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಹಾನಕ್ಕಿಂತ ದೊಡ್ಡವರು ಏನಾಗಿಲ್ಲ ಅಂತೆ. ಅಂದ್ರೆ ಪರಲೋಕ ರಾಜ್ಯದಲ್ಲಿರುವಂತ ಚಿಕ್ಕವನು
ಅವನಿಗಿಂತಲೂ ದೊಡ್ಡವನೆಂದು
ಅವನಿಗಿಂತಲೂ ದೊಡ್ಡವನೆಂದು
ನನಗೆ ಸತ್ಯವಾಗಿ ಹೇಳುತ್ತೇನೆ.
ಏನ್ರಿ ಯೋಹಾನ ಎಷ್ಟೇ ದೊಡ್ಡವರು ಇರ್ಬೋದು, ಎಲ್ಲಿ ಭೂಲೋಕದಲ್ಲಿ ಸ್ತ್ರೀಯರು ಹುಟ್ಟಿದವರು ಎಲ್ಲರೂ ದೊಡ್ಡವರು ಇರ್ಬೋದು, ಆದರೂ ಒಂದು ಕಂಡೀಷನ್ ಇದೆ. ಏನಪ್ಪಾ ಅದು ಕಂಡೀಷನ್ ಅಂತಂದ್ರೆ, ಪರಲೋಕ ರಾಜ್ಯದಲ್ಲಿ ಇರುವಂತ ಚಿಕ್ಕವನು ಅದೇನು ಚಿಕ್ಕವನು ಅಂದ್ರೆ ಕಡೇ ಮನುಷ್ಯ ಅಲ್ವಾ. ಇವಾಗ ಪರಲೋಕ ರಕ್ಷಣದಲ್ಲಿ ಎರಡು ಭಾಗ ಇದೆ, ಚಿಕ್ಕ ಇಂದ ಮತ್ತೆ ದೊಡ್ಡ ಸಮೂಹ. ಆ ದೊಡ್ಡ ಸಮೂಹದಲ್ಲಿರುವಂತ ಕಡೇ ಮನುಷ್ಯ ಕೂಡ ಯೋಹಾನನ್ ಚಿಂತೆ ಏನಾಗಿದ್ದಾರಂತೆ, ಅವರು ದೊಡ್ಡವನಾಗಿದ್ದಾರೆ. ಅದೇನಪ್ಪ ಮೀನಿಂಗ್ ಅಂದ್ರೆ, ಯೋಹಾನ ಎಷ್ಟೇ ದೊಡ್ಡವರು ಇರ್ಬೋದು ಭೂಲೋಕಕ್ಕೆ ಸಂಬಂಧವಾಗಿ
ದೊಡ್ಡವರು, ಪರಲೋಕ ರಕ್ಷಣೆಗೆ ಇವ್ರು ಬರಕೇನಿಲ್ಲ, ಸಾಧ್ಯನೇ ಇಲ್ಲ ಅಂತ. ಅದನ್ನ ನೋಡ್ಬೇಕ್ರೆ ಎರಡು ರಕ್ಷಣೆ ಇದೆ, ಒಂದು ಪರಲೋಕ ರಕ್ಷಣೆ ಇದೆ, ಇನ್ನೊಂದೇನಿದೆ ಭೂಲೋಕದ ರಕ್ಷಣೆ ಏನಾಗಿದೆ ಇದೆ ಅಲ್ವರ. ಸರಿ, ಇವಾಗ ಪರಲೋಕದ ರಕ್ಷಣೆ ಇದಕ್ಕೆ ಕಾನ್ಸಿಕ್ರೇಷನ್ ಅಂತ ಸಂಬಂಧಪಟ್ಟಿರೋದು ಅಲ್ವರ. ಸರಿ, ಇವಾಗ ಪರಲೋಕ ರಕ್ಷಣೆಗೆ ಅಂದ್ರೆ ದೇವರ ಒಂದು ದೈವಿಕ ಸಭದಲ್ಲಿ ಪಾಲ್ಗೊಳ್ಳೋದಕ್ಕೆ ದೇವರು ಅವಕಾಶ ಯಾರು ಕೊಡ್ಬೋದು? ನೀವು ಯೋಚನೆ ಮಾಡಿ, ನಮ್ಮನ್ನೆಲ್ಲ ಕರಿತಾ ಇದೇನಕ್ಕೆ ಕಾನ್ಸಿಕ್ರೇಷನ್ ಅಂದ್ರೆ ಕ್ರಿಶ್ಚಿಯನ್ಗೆ 1,000 ವರ್ಷ ಎಂಟ್ರಿ ಮಾಡೋದಕ್ಕೆ, ಆಳ್ವಿಕೆ ಮಾಡಕ್ಕೆ ಅಲ್ವರ. ಸರಿ, ಇವಾಗ 1,000 ವರ್ಷ ಆಳ್ವಿಕೆ ಮಾಡೋದಕ್ಕೆ ಎಂತ ಸ್ವಭಾವ ಕೊಡ್ತೀನಿ ಅಂತ ಹೇಳಿದಾರೆ ದೇವರು? ದೈವಿಕ ಸ್ವಭಾವ ಅಲ್ವರ. ದೈವಿಕ ಸ್ವಭಾವ ಅಂದ್ರೆ ಏನ್ ಸ್ಪೆಷಾಲಿಟಿ ಇರೋದು? ಅಮರತ್ವ ಅಲ್ವರ. ಸಾವಿನ ಸಾಧ್ಯತೆನೇ ಇಲ್ಲ ಅಲ್ವರ. ಹಂಗಂದ್ರೆ ಏನರ್ಥ ಅಂದ್ರೆ, ನಾವು ಜಯ ಹೊಂದಿದ್ರೆ ಕ್ರಿಸ್ತನ ಪಕ್ಕದಲ್ಲಿ ಅವ್ರ ಸಿಂಹಾಸನ ಕೂತ್ಕೊಂಡು ಏನ್ ಮಾಡ್ತೀರಿ? 1,000 ವರ್ಷ ಆಳ್ವಿಕೆ ಮಾಡ್ತೀರಿ ಅಲ್ವರ. ಸರಿ, ಇವಾಗ ಇವಾಗ ಈ ಚಾನ್ಸ್ ನ ದೇವ್ರು ಯಾರು ಕೊಡ್ಬೋದು? ಸ್ವಲ್ಪ ಥಿಂಕ್ ಮಾಡಿ ನೋಡಿದ ಅಂತಂದ್ರೆ, ಇಂಥ ಒಂದು ಮಹಾನ್ ಪದವಿ ಇದು, ತುಂಬಾ ಉನ್ನತವಾದ ಏನ್ರಿ ಒಂದು ಅಲ್ವರ ಪದವಿ ಅಲ್ವರ. ಈ ಪದವಿನ ದೇವ್ರಿಗೆ ಯಾರಿಗಪ್ಪ ಕೊಡ್ಬೋದು ಅಲ್ವರ? ಸಾಮಾನ್ಯ ಎಸ್ ಯೇಸು ಸ್ವಾಮಿ ಹೆಜ್ಜೆಯಲ್ಲಿ ನಡೆಯೋರಿಗೆ ಅಲ್ವರ. ನಾವೇನ ಮಾಡ್ತೀವಿ, ಸತ್ಯ ತಿಳಿದಿರೋದ್ರಿಂದ ನಾವೆಲ್ಲ ಏನ್ ಮಾಡ್ತೀರಿ, ಯೇಸು ಸ್ವಾಮಿ ಹೆಜ್ಜೆಜಾಳಿ ನಡೀತೀರಿ. ಸೊ ಯೇಸು ಸ್ವಾಮಿ ಹೆಜ್ಜೆಯಲ್ಲಿ ನಡೆಯೋರು ಯಾರು ಕೊಡ್ಬೋದು? ಅದ್ರಲ್ಲಿ ಯಾರು? ತುಂಬಾ ಜ್ಞಾನಿಗಳು, ತುಂಬಾ ಬುದ್ಧಿವಂತರು, ತುಂಬಾ ಟ್ಯಾಲೆಂಟ್ ಇರೋರು, ತುಂಬಾ ಎಲ್ಲಾ ರೀತಿ ಆಶೀರ್ವಾದ ಹೊಂದಿರೋರು, ಅಥವಾ ಎಲ್ಲ ಹಣಕಾಸು ಎಲ್ಲ ವಿದ್ಯಾಭ್ಯಾಸ ಎಲ್ಲ ಇದ್ದಿ ಅಂತವ್ರು ಕೊಡ್ತಾರಾ? ವೆರಿ ಗುಡ್ ಅಲ್ವರ. ಸೊ ಲೋಕದಲ್ಲಿರೋ ಈ ತರ ಗುಣಗಳನ್ನ ಅಲ್ಲಿ ದೇವ್ರು ಕನ್ಸಿಡರ್ ಮಾಡ್ತಾರ ಅಂತಂದ್ರೆ, ಅದೇ ನಾವು ಓದಿರಂತ ಆಧಾರ ವಾಕ್ಯದಲ್ಲಿ ಕೊಟ್ಟಿರೋದು. ಓದಿ ನೋಡಂತ ಬೈಬಲ್ ಏನ್ ಹೇಳ್ತಾರೆ ನೋಡಿ, ಅದನ್ನ 1 ಕೊರಿಂಥ 1:27-28 ಓದಿಯ.
ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ.
ದೇವರು ಎಂತ ನಾಚಿಕೆ ಮಾಡಿದಾರಂತೆ? ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕಾಗಿ ಬುದ್ಧಿಹೀನರ್ ಏನ್ ಮಾಡಿದಾರಂತೆ? ಆಯ್ಕೆ ಮಾಡಿದಾರಂತೆ. ನಿಮ್ಮಲ್ಲಿ ಏನಾಗಿಲ್ಲಂತೆ? ಅನೇಕರಿಲ್ಲ ಅಲ್ವರ ಏನ್ರಿ. ಸೊ ಈ ತರ ಯಾವುದೇ ರೀತಿ ಒಂದು ಕ್ರೈಟೀರಿಯಾ ನೋಡಿದಿರಾ, ದೇವ್ರು ಎಂತವ್ರನ್ನಪ್ಪ ಆಯ್ಕೆ ಮಾಡಿದಾರೆ ಅಂತಂದ್ರೆ, ಏನ್ರಿ ಜ್ಞಾನಹೀನಿಗಳನ್ನ ಏನ್ ಮಾಡಂತ ಅಲ್ಲಿ ದೇವರಲ್ಲಿ ಅಲ್ಲಿ ಆಯ್ಕೆ ಮಾಡಿದಾರೆ. ಯಾಕೆ ಅಂತಂದ್ರೆ, ವಾಕ್ಯದಲ್ಲಿ ಹೇಳ್ತಾರೆ ಯಾರು ದೇವ್ರ ಮುಂದೆ ಏನ್ ಮಾಡ್ಬಾರ್ದು, ಎಚ್ಚರ ಕೊಡ್ಬಾರ್ದು. ನಾಳೆ ಬಂದ್ಬಿಟ್ಟು ನಮ್ಮ ಕಾನ್ಸಿಕ್ರೇಷನ್ ಅಲ್ಲಿ ಓಟ ಎಲ್ಲ ಓಡ್ ಮುಗಿಸಿದ ಮೇಲೆ ಏನ್ರಿ ನಾವು ನಮ್ಮ ಸಾಮರ್ಥ್ಯದಿಂದ ಇದನ್ನೆಲ್ಲ ಗೆದ್ರಿ ಅಂತಂದ್ಬಿಟ್ಟು ಯಾರು ಏನ್ ಮಾಡಕ್ ಹೋಗ್ಬಾರ್ದಂತೆ, ಹೇಳಕ್ ಹೋಗ್ಬಾರ್ದು. ಅದನ್ನ ನೋಡ್ಬೇಕ್ರೆ ದೇವ್ರು ಏನಪ್ಪ ಮಾಡಿದಂದ್ರೆ, ಯಾರು ತುಂಬಾ ಏನೇ ತಗ್ಗಿದ ಸ್ವಭಾವ ಉಳ್ಳವರಾಗಿದಾರೋ ಅಂತವ್ರಿಗೆ ಈ ಅವಕಾಶ ಏನ್ ಮಾಡ್ತಾರೆ ದೇವರಲ್ಲಿ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ವರ. ಯಾಕಪ್ಪ, ಯಾಕೆ ತಮ್ಮ ತಗ್ಗಿದ ಸ್ವಭಾವದವ್ರಿಗೆ ಅವಕಾಶ ಕೊಡೋದು ಅಂತ ನೋಡ್ಬೇಕ್ರೆ, ಏನ್ರಿ ಈ ಒಂದು ದೇವ್ರ ಯೋಜನೆಯಲ್ಲಿ ನೋಡಿದ್ರೆ, ನಾವು ಲೂಸಿಫರ್ ಬಗ್ಗೆ ಏನ್ ಮಾಡಿದಿರಿ ನೋಡಿದಿಲ್ವರ, ಎಂತ ಒಂದು ಸೃಷ್ಟಿ ಅಂತಂದ್ರೆ ಉದಯ ಸೂಚಕ ನಕ್ಷತ್ರವಾಗಿರಂತ ಲೂಸಿಫರ್. ಆ ಒಂದು ಪದವಿನ ಅಂತ ಉನ್ನತ ಅಂತ ಗೌರವನ್ನ ಏನ್ ಮಾಡ್ತಾನೆ ಅವನು ಕೆಳಗೆ ಬೀಳ್ತಾನೆ. ಏನಕ್ಕೆ ಅಂದ್ರೆ ಹೆಮ್ಮೆ ಅದ್ರ ಅದಿ ನೋಡ್ಬೇಕ್ರೆ ಪ್ರೈಡ್ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಒಬ್ಬ ಮನುಷ್ಯನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ಅದು ನಾಶ ಮಾಡಾಕ್ಬಿಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಸಾಮಾನ್ಯವಾಗಿ ಈ ಓದು ವಿದ್ಯಾಭ್ಯಾಸ ಎಲ್ಲ ಇರೋರಿಗೆಲ್ಲ ಸಾಮಾನ್ಯ ಏನ್ ಜಾಸ್ತಿ ಅಂತಂದ್ರೆ, ತನ್ನ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಏನ್ರಿ ಜಾಸ್ತಿ, ಆಮೇಲೆ ಪ್ರೈಡ್ ಅಂತಂದ್ಬಿಟ್ಟು ಏನ್ರಿ ಜಾಸ್ತಿ. ಈ ಲೋಕದಲ್ಲಿ ಇರೋದು ಒಂದು ದೊಡ್ಡ ಕಾಯಿಲೆ ಏನಪ್ಪಾ ಅಂತಂದ್ರೆ, ಏನ್ರಿ ಪ್ರೈಡ್ ಹೆಮ್ಮೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಈ ಹೆಮ್ಮೆನ ದೇವ್ರು ಏನ್ ಮಾಡ್ತಾರೆ ದ್ವೇಷಿಸ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಚೆನ್ನಾಗಿ ಒಳ್ಳೆ ಗುಣಗಳನ್ನ ಏನ್ರಿ ಸ್ವಾಭಾವಿಕವಾಗಿ ಬೆಳೆಸ್ಕೊಂಡಿರೋದು ಅದರ ಹುಟ್ಟದಾಗಿಂದ ತುಂಬಾ ನಾಜುಕ್ ಆಗಿರೋರ್ಗೆಲ್ಲರಿಗೂ ಬಂದ್ಬಿಟ್ಟು ಏನ್ರಿ ಈ ಒಂದು ತನ್ನ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನಾಗಿರ್ತಾರೆ ಅಲ್ಲಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಏನಾಗಿರ್ತದೆ ಜಾಸ್ತಿ ಇರೋದ್ರಿಂದ ಅವ್ರಿಗೆ ತನ್ನಲ್ಲಿರೋಂಥ ಬಲಹೀನತೆಗಳು ಏನಾಗಲ್ಲ, ರಿಯಲೈಸ್ ಗೊತ್ತಾಗೋದಿಲ್ಲ. ಆಮೇಲೆ ಬಲಹೀನತೆಗಳು ಇಲ್ಲ ಅಂತಂದ್ಬಿಟ್ಟು ಇರಬೇಕಾದ್ರೆ ನನಗೆ ಒಂದು ರಕ್ಷಕ ಬೇಕು ಅಲ್ವರ, ನನ್ನನ್ನು ಕಾಪಾಡೋಕೊಬ್ರು ಬೇಕು ಅಂತಂದ್ಬಿಟ್ಟು ರಕ್ಷಕನ ಏನು ಮಾಡೋದಿಲ್ಲ, ಎದುರು ನೋಡೋದಕ್ಕೆ ಹೋಗಲ್ಲ. ಅಂಥವ್ರು ಕ್ರಿಸ್ತನ್ಗೆ ಅಟ್ರಾಕ್ಟ್ ಆಗೋದು ತುಂಬ ಕಮ್ಮಿ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಸತ್ಯಲ್ಲಿ ಕರಿಬೇಕ್ರೆ ದೇವ್ರು ಎಂತ ಕರೆದಿರ್ತಾರೆ ನಾವು ನೋಡ್ಬೋದು ಅಲ್ವರ. ಏನ್ರಿ ನಾವೆಲ್ಲ ಕ್ಲಾಸಲ್ಲಿ ಕೊಡ್ಬೇಕು ನೋಡ್ತೀರಿ, ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ ಬೈಬಲ್ ಎಲ್ಲ, ಸೂಪರ್ ಆಗಿರ್ತಾರೆ ಅಲ್ವರ. ನಾವೇನೆದ್ದು ನೋಡ್ತೀರಿ, ಓ ಇಷ್ಟು ಚೆನ್ನಾಗಿ ಕೇಳ್ತಾವ್ರಪ್ಪ ಇವ್ರು ಏನಾಗ್ಬೋದು ಸತ್ಯಕ್ಕೆ ಬರ್ಬೋದು ಅಂತ ನಾವು ಎದುರು ನೋಡ್ತೀರಿ. ಆದ್ರೆ ಖಂಡಿತವಾಗ ಅವ್ರು ಏನಾಗಲ್ಲ, ಬರೋದೇ ಇಲ್ಲ. ಯಾರೋ ಒಬ್ರು ಎಲ್ಲೋ ಸೈಲೆಂಟ್ ಆಗಿ ಕೂತ್ಕೊಂಡು ಕೇಳ್ತಾ ಇರೋರು ಅವ್ರೇನಾಗ್ತಾರೆ ಅಂತವ್ರು ಬರೋದು ನೋಡ್ತೀವಿ ಅಲ್ವರ. ಇದು ಗಾಡ್ಸ್ ಕಾಲಿಂಗ್ ಅಲ್ವರ. ಏನ್ರಿ ಇದು ದೇವರ ಒಂದು ಯೋಜನೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಯಾರು ಅಧಿಕವಾಗಿ ಪಾಪದಲ್ಲಿ ಬಿದ್ದಿರ್ತಾರೋ ಏನ್ರಿ ಅವ್ರಿಗೆ ಏನಾಗ್ತಾರೆ, ಅವ್ರಿಗೆ ಒಂದು ಇನ್ಫಿನಿಟಿ ಕಾಂಪ್ಲೆಕ್ಸ್ ಅಂತ ಇರ್ತಾರೆ, ತನ್ನ ಒಂದು ಕೊರತೆಗಳ ಬಗ್ಗೆ ಏನಾಗಿರ್ತಾರೆ ಗೊತ್ತಿರ್ತಾರೆ ಅಲ್ವರ. ಆಮೇಲೆ ಇಂಥವ್ರನ್ನ ಯಾರು ಜಾಸ್ತಿ ಜನ ಒಂದು ಪ್ರೀತಿ ಮಾಡೋದಾಗ್ಲಿ, ಅವ್ರಿಗೆ ಅನುಕಂಪ ನೋಡ್ತಾರೆ ನಿನ್ನ ಯಾರು ಇರಲ್ಲ. ಆದರೆ ಅಂಥ ಟೈಮಲ್ಲಿ ಕ್ರಿಸ್ತನ ಬಂದ್ಬಿಟ್ಟು ಅದರ ನಾನು ನಿಮ್ಮ ಪಾಪನೆಲ್ಲ ಕ್ಷಮಿಸ್ತೀನಿ ಅಲ್ವರ, ನಿಮ್ಗೇನು ಮಾಡ್ತೀನಿ, ಕೃಪೆ ಕೊಡ್ತೀನಿ, ದಯ ಕೊಡ್ತೀನಿ, ನಿಮ್ಗೊಂದು ಅವಕಾಶ ಕೊಡ್ತೀನಿ, ದೈವಿಕ ಸ್ವಭಾವ ಪಾಲ್ಗೊಳ್ಳೋಕೆ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳ್ಬೇಕ್ರೆ, ಅಧಿಕವಾಗಿ ಸತ್ಯಕ್ಕೆ ಬರೋಂಥವ್ರು ಎಂಥವ್ರು ಇಂಥ ಜನಗಳೇ ಅಲ್ವರ. ಅದಕ್ಕೆ ನಮಗೆ ಸತ್ಯವೇದಲ್ಲಿ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಒಂದು ಸಾಮ್ಯ ಹೇಳ್ತಾರೆ ನೋಡಿ, ಓದನ ಲೂಕಾ 7ನೇ ಅಧ್ಯಾಯದಲ್ಲಿ 41-47 ಓದಿಂತೀನಿ. ಲೂಕಾ 7ನೇ ಅಧ್ಯಾಯದಲ್ಲಿ 41-47.
ಆಗ ಯೇಸು ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲಗಾರರಿದ್ದರು.
ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲಗಾರರಿದ್ದರು.
ಒಬ್ಬನು 500 ಹಣ ಕೊಡಬೇಕಿತ್ತು,
ಒಬ್ಬನು ಏನಂತೆ 500 ಹಣ ಕೊಡಬೇಕಾಗಿತ್ತಂತೆ,
ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು,
ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತಂತೆ.
ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದ್ದಕ್ಕೆ,
ಅದಕ್ಕೆ ಏನ್ ಮಾಡ್ತಾನೆ, ಇಬ್ರಿಗೂ ಸಾಲ ತೀರ್ಸಕ್ಕಾಗಲ್ಲ, ಅದಕ್ಕೆ ಸಾಹುಕಾರ ಏನ್ ಮಾಡ್ತಾನೆ, ಇಬ್ರಿಗೂ ಸಾಲ ಏನ್ ಮಾಡ್ತಾನೆ, ಮನ್ನಾ ಮಾಡ್ಬಿಡ್ತಾನೆ. ಸಾಲ ಮನ್ನಾ ಮಾಡಿದ ತಕ್ಷಣ ಇವ್ರಿಬ್ರಲ್ಲಿ ಯಾರ ಸಾಹುಕಾರ ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಕ್ವಶನ್ ಕೇಳ್ತಾರೆ. ಅದರ ಹೇಳ್ರಿ, ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೆ, ಯಾರು ಜಾಸ್ತಿ ಸಾಲನ ಮಾಡ್ಕೊಂಡಿದ್ದಾನೋ ಅವನ್ ಸಾಲ ಜಾಸ್ತಿ ಮನ್ನಾ ಇರೋದನ್ನ ಇವನೇನ್ ಮಾಡ್ತಾನೆ, ಶ್ರೀಮಂತನ ಜಾಸ್ತಿ ಪ್ರೀತಿ ಮಾಡ್ತಾನೆ. ಮುಂದಕ್ಕೆ
ಸೀಮೋನನು ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು.
ನೋಡ್ರ, ಯಾರಿಗೆ ಹೆಚ್ಚಾಗಿ ಬಿಟ್ಟಿದಾರ ಅವರೇ ಏನ್ ಮಾಡೋದು, ಜಾಸ್ತಿ ಪ್ರೀತಿ ಮಾಡೋದು. ಇದೇ ರೀತಿ ಸತ್ಯದಲ್ಲಿ ಬರೋರು ಎಂತ ಮಕ್ಕಳಪ್ಪ ಅಂದ್ರೆ, ಯಾರು ಜಾಸ್ತಿ ಅಧಿಕವಾಗಿ ಪಾಪ ಮಾಡಿತಾರೋ, ಏನ್ರಿ ತಪ್ಪುಗಳೇ ಮಾಡಿತಾರೋ, ಅವರೇ ದೇವ್ರಿಗೆ ಏನಾಗದ ಅಧಿಕವಾಗಿ ಅಟ್ರಾಕ್ಟ್ ಆಗೋದು. ಅಂದ್ರೆ ದೇವ್ರು ಅಧಿಕವಾಗಿ ಅವ್ರ ಪಾಪಗಳನ್ನೆಲ್ಲ ಕ್ಷಮಿಸ್ಬೇಕಾದ್ರೆ ಅಧಿಕವಾಗಿ ದೇವ್ರ ಕಡೆ ಬರೋದಿಂತವ್ರು ಇಂಥ ಜನಗಳು. ಅದಕ್ಕೆ ನೋಡಿ ಯೇಸು ಕ್ರಿಸ್ತು 12 ಜನ ಶಿಷ್ಯನರಿದಲ್ಲ, 12 ಜನ ಶಿಷ್ಯನರಲ್ಲಿ ಏನ್ರಿ ಅಪೋಸ್ಟಲ್ ಪೀಟರ್ನ ಏನ್ ಮಾಡ್ತಾರೆ ಕರೀತಾರೆ ನಿಂತೀರಿ, ಅದರ ಎಲ್ಲರನ್ನೂ ಕರೀತಾರೆ ಶಿಷ್ಯನ್ರಿಗಳನ್ನ ಮೀನ್ ಹಿಡಿತಾ ಇರ್ಬೇಕಾರೆ, ಪೀಟರ್ ಕೂಡ ಕಡಿಬೇಕ್ರೆ ಪೀಟರ್ ಒಂದು ಮಾತು ಹೇಳ್ತಾರೆ ನೋಡ್ತೀನಿ. ಓದನ ಇಲ್ಲಿ ಲೂಕಾ 5ನೇ ಅಧ್ಯಾಯ 8ನೇ ವಾಕ್ಯ. ಲೂಕ್ 5:8.
ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು.
ನೋಡ್ರ ಯೇಸು ಕ್ರಿಸ್ತನ್ ಹೋಗ್ಬಿಟ್ಟು ಹೇಳ್ತಾರೆ ಪೇತ್ರ ಅದರ ಕರೀತಾರೆ, ನಾನು ಹಿಂದೆ ಬಾ ಅಂತ ಹೇಳ್ಬೇಕ, ಅಯ್ಯೋ ಸ್ವಾಮಿ ನಾನು ಬಿಟ್ಟೆ ಮಣ್ಣಿನ ಹೋಗು, ನಾನೇನ್ರಿ ಐ ಆಮ್ ಎ ಸಿನ್ಫುಲ್ ಮ್ಯಾನ್ ಅಂತ ಏನ್ ಮಾಡ್ತಾರೆ ಅಂದ್ರ ತನ್ನ ಪಾಪನ ಕನ್ಫೆಸ್ ಮಾಡಕ್ಕೆ ಏನಾಗಿದ್ರೆ ರೆಡಿ ಆಗಿರ್ತಾರೆ ಅಲ್ವರ. ಸೊ ಇದೇ ಹಂಬಲ್ನೆಸ್. ಅದಕ್ಕೆ ಬೈಬಲ್ ಹೇಳೋದು ಅಹಂಕಾರಿಗಳನ್ನ ದೇವ್ರೇನ್ ಮಾಡ್ತಾರೆ ಎದುರಿಸ್ತಾರೆ, ದೀನರನ್ನ ದೇವ್ರೇನ್ ಮಾಡ್ತಾರೆ ಕೃಪೆ ಕೊಡ್ತಾರೆ ಕಟಾಕ್ಷಿಸ್ತಾರೆ ಅಂತ ಅಂದ್ಬಿಟ್ಟು ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ದೇವ್ರ ಫಸ್ಟ್ ಕ್ರೈಟೀರಿಯಾ ಕೊಡೋದು ಏನಂದ್ರೆ ಹಂಬಲ್ನೆಸ್. ಯಾರು ತುಂಬಾ ದೀನಭಾವರಾಗಿದ್ದಾರೋ ಅಂತವ್ರಿಗೆ ಏನ್ ಮಾಡ್ತಾರೆ ಸತ್ಯದ ಒಂದು ಕರೆಯನ್ನ ಏನ್ ಮಾಡ್ತಾರೆ ಕೊಡ್ತಾರೆ. ಓಕೆನಾ ಸರಿ. ಹಂಗಂತಂದ್ಬಿಟ್ಟು ಇವಾಗ ದೇವರು ಸತ್ಯಕ್ಕೆ ಬಂದಿರೋಲ್ಲ ಯಾರೋ ದಡ್ರ ಪೇದ್ರಗಳ ಅಂತ ಅಂತಂದ್ರೆ ಅಂತ ಒಂದು ಲೆವೆಲಲ್ಲಿ ಏನ್ರಿ ಮೋಸವಾಗಿರೋಂಥದ್ದು ಇಲ್ಲ. ಅದರ ಎಕ್ಸಾಂಪಲ್ ನೋಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತು ಫಸ್ಟ್ ಏನಾಗಿದ್ದಿ ಓಟನ ಓಡಿ ಮುಗಿಸಿದ್ದು ಅದರ ಯೇಸು ಕ್ರಿಸ್ತು ಹೆಂಗಿದ್ರು, ಜ್ಞಾನಹೀನರ ಇಲ್ಲ ಏನ್ರಿ ಜ್ಞಾನವಂತರು, ಸ್ಕೂಲ್ಗೆ ಕಾಲೇಜ್ಗೆ ಹೋಗಿಲ್ಲ ಬಿಡ್ರಿ, ಆದ್ರೂ ಕೂಡ ಹೆಂಗಿದ್ರೆ ಅಂತೆ ಅವರು ಜ್ಞಾನಿಗಳು ಅಂದ್ರೆ ಎಲ್ಲರಕ್ಕಿಂತ ದೊಡ್ಡ ಜ್ಞಾನಿ ಯಾರೋ ಸೋಲೋಮೋನ್, ಸೋಲೋಮೋನ್ಕಿಂತ ಜ್ಞಾನಿ ಯಾರಂತೆ ಬೈಬಲ್ ನೋಡ್ತೀರಿ ಜೀಸಸ್ ಕ್ರೈಸ್ಟ್ ಅಲ್ವರ. ಸೊ ಅಂದ್ರೆ ಏನ್ರಿ ಜ್ಞಾನಿಯಾಗಿರ್ಬೋದು ಬುದ್ಧಿವಂತರಾಗಿರ್ಬೋದು ಅಂತವ್ರು ಸತ್ಯಕ್ಕೆ ಬರೋ ಸಾಧ್ಯತೆಗಳೇನಾಗಿದೆ ಇದೆ. ಆದ್ರೆ ಆ ಜೊತೆಗೆ ಏನಾಗಿರ್ಬೇಕಂದ್ರೆ ಹಂಬಲ್ನೆಸ್ ಅಂತ ಕ್ಯಾರೆಕ್ಟರ್ ಏನಾಗಿರ್ಬೇಕು ಇರ್ಬೇಕು ಅದ್ರ ಅದು ಕ್ರೈಸ್ತಲ್ಲಿ ಏನಾಗಿತ್ತು ಇತ್ತು. ಅದೇ ತರ ನೋಡಿ ಯೇಸು ಕ್ರಿಸ್ತನ ಜೊತೆಗೆ ಇನ್ನೊಬ್ರು ಅಪೋಸ್ಟಲ್ಸ್ ಇದ್ರು ಅದರ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕೆಲಸ ಮಾಡ್ತಿದಾರಪ್ಪ. ಅದ್ರ ಯಾರವ್ರ ಯಾರು ಮತಯ್ಯ ಮತಯ್ಯ ಏನ್ರಿ ಟ್ಯಾಕ್ಸ್ ಆಫೀಸರ್ ಅದರ ವ್ಯವಸ್ಥೆ ಮಾಡಿ ಟ್ಯಾಕ್ಸ್ ಆಫೀಸರ್ ಅಂದ್ರೆ ಈ ಕಾಲದಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂದ್ರೆ ಎಷ್ಟು ಇರ್ಬೋದು ಅದರ. ಸೊ ಆದ್ರೂ ಕೂಡ ಯೇಸು ಕ್ರಿಸ್ತನ ಶಿಷ್ಯನರಲ್ಲಿ ಏನಾಗಿದ್ರು ಒಬ್ರು ಒಬ್ಬರಾಗಿದ್ರು. ಸೊ ಈ ರೀತಿ ದೇವರು ಲೋಕದಲ್ಲಿ ಏನ್ರಿ ಜ್ಞಾನಹೀನರುಗಳನ್ನ ಕರೆಸಿ ಏನ್ ಮಾಡಿದಾರೆ ಸತ್ಯಕ್ಕೆ ಅವನ್ನ ಕರೆ ಕೊಟ್ಟಾರ. ಸತ್ಯಕ್ಕೆ ಕರೆ ಕೊಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರಂತೆ ಆ ವಾಕ್ಯದಲ್ಲಿ ಓದನ 1ನೇ ಕೊರಿಂಥದಲ್ಲಿ 1ನೇ ಅಧ್ಯಾಯ ಅದರಲ್ಲಿ 29-30 ಓದಿ.
ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ.
ನೋಡ್ರ, ಹೀಗೆ ನೀವು ಕ್ರಿಸ್ತನ ಯೇಸುವಿನಲ್ಲಿರೋದು ಏನ್ರಿ?
ಆತನಿಂದಲೇ.
ಯಾವ ಮನುಷ್ಯನು ಹೊಗಳಿಕೊಳ್ಬಾರ್ದು ಅಂದ್ಬಿಟ್ಟು, ಆಸ್ಪದನೆ ಇರಬಾರ್ದು ಅಂತಂದ್ಬಿಟ್ಟು, ಇದೆಲ್ಲ ಯಾರಿಗೆ ಹೋಗ್ಬೇಕಂತ ಮಹಿಮೆ ದೇವ್ರಿಗೆ ಹೋಗ್ಬೇಕು ಅಂತಂದ್ಬಿಟ್ಟು ದೇವ್ರೇ ಮಾಡಿ ಇಂಥವ್ನ ಕರೆದಾರಂತೆ. ಸರಿ, ನೆಕ್ಸ್ಟ್. ಆಮೇಲೆ ಹಾ,
ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು.
ನೋಡ್ರ, ಇಂಥವ್ರನ್ನ ಯಾರನ್ನೆಲ್ಲ ಕರೆದಿದ್ದಾರೋ ಅವ್ರಿಗೆ ದೇವ್ರೇ ಮಾಡಿದರೆ ಕ್ರಿಸ್ತ ಯೇಸುವನ್ನು ಏನಾಗಿ ಕೊಟ್ಟಿದ್ದಾರಂತೆ? ಮೊದಲು ಜ್ಞಾನವಾಗಿಯೂ, ಆಮೇಲೆ
ನೀತಿ,
ನೀತಿಯಾಗಿಯೂ,
ಶುದ್ಧೀಕರಣ,
ಶುದ್ಧೀಕರಣ,
ವಿಮೋಚನೆಗಳಿಗೆ ಕಾರಣನು,
ವಿಮೋಚನೆಗಳಿಗೆ ಕಾರಣನಾಗಿದ್ದಾನೆ ಅಂತಂದ್ರೆ. ಇವಾಗ ಕರೆದಿರೋ ಎಂತ ಕರ್ದಾರೆ ಏನ್ರಿ? ಏನು ಬುದ್ಧಿಹೀನರು, ಜ್ಞಾನಿಗಳು ಯಾರು ಇಲ್ಲ ಅಲ್ವರ? ಅಂತವ್ರನ್ನ ಕರ್ದಿರ್ಬೇಕಾದ್ರೆ ಇವ್ರಿಗೆ ಫಸ್ಟ್ ಏನ್ ಕೊಡ್ಬೇಕು ದೇವರು ಅಂದ್ರೆ ಜ್ಞಾನ ಏನ್ ಮಾಡ್ಬೇಕು? ಕೊಡ್ಬೇಕು ಅಲ್ವರ? ಯಾಕೆ ಜ್ಞಾನ ಇಂಪಾರ್ಟೆಂಟು? ಜ್ಞಾನ ಇಲ್ದಿರ ಇದ್ರೆ ಮನುಷ್ಯ ತಪ್ಪುದಾರಿಗೆ ಹೋಗಕ್ಕೆ ತುಂಬಾ ಸಾಧ್ಯತೆಗಳೇನಾಗಿದೆ ಇದೆ ಅಲ್ವರ? ನೋಡಿ, ಇವಾಗ ಏವಾಳ್ನ ದೇವ್ರ ಏನ್ ಮಾಡಿದ್ರು? ಈ ದಿನ ತೋಟದಲ್ಲಿ ಏನ್ ಮಾಡಿದ್ರು? ಇಟ್ಟಿದ್ರು ಅಲ್ವರ? ತಿನ್ಬಾರ್ದಾಗಿರೋ ಹಣ್ಣನ ಏನ್ ಮಾಡ್ಲು ಏವಾಳು ತಿನ್ಲು. ದೇವ್ರು ಹೇಳಿದ್ರ? ದೇವ್ರು ಹೇಳಿದ್ರು ಸರಿ, ಪರಿಪೂರ್ಣವಾಗಿರಂತ ಸ್ತ್ರೀ ಮಾರ್ಗ ತಪ್ಪುಟ್ಟು ಏನ್ ಮಾಡುದು? ದೇವ್ರ ಆಜ್ಞೆನ ಮೀರಿದ್ರು ಅದರ. ಹಂಗಾದ್ರೆ ಪರಿಪೂರ್ಣವಾಗಿರಂತ ಮನುಷ್ಯ ತಪ್ಪಿರ್ಬೇಕಾದ್ರೆ ನಾವೆಲ್ಲ ಪಾಪಿಗಳಾಗಿರ್ಬೇಕ, ನಮ್ಗೆ ಪ್ರಾಪರ್ ಆಗಿರಂತ ಗೈಡೆನ್ಸ್ ಏನ್ರಿ ಬೇಕು? ಈ ಗೈಡೆನ್ಸ್ ನ, ಈ ಒಂದು ಇನ್ಫಾರ್ಮೇಶನ್, ಈ ಒಂದು ಸತ್ಯಾಂಶಗಳನ್ನ ದೇವ್ರು ನಮ್ಗೆ ಯಾರ ಮುಖಾಂತರ ಕಳಿಸಿದ್ದಾನೆ ಅಂತಂದ್ರೆ ಯೇಸು ಕ್ರಿಸ್ತನ ಮುಖಾಂತರ. ಅದಕ್ಕೆ ನಮ್ಗೆ ಸತ್ಯ ಕೊಟ್ಟಿರೋದ್ರಲ್ಲಿ ಯಾರ ಮುಖಾಂತರ ಕೊಟ್ಟಿರೋದ ಅದರ? ಕ್ರಿಸ್ತನ ಮುಖಾಂತರ ಅಂದ್ರೆ. ಅದಕ್ಕೆ ಹೇಳ್ತಾರೆ, ದೇವ್ರು ಕರೆದಿರೋ ಹೊರತು ಯಾರು ಬರೋಕೆ ಸಾಧ್ಯ ಇಲ್ಲ. ಆಮೇಲೆ ಏನು, ಅವ್ರು ಕರೆದಿರೋದನ್ನ ಅವ್ರು ಎಂದಿಗೂ ಏನ್ ಮಾಡೋದಿಲ್ಲ, ತಿರಸ್ಕರೋದಿಲ್ಲ ಅಲ್ವರ? ಸದ್ಯ ನೋಡ್ಬೇಕ್ರೆ ಏನ್ರಿ, ನಮ್ಗೆ ಯೇಸು ಕ್ರಿಸ್ತನ್ನೇ ಜ್ಞಾನವಾಗಿ ಏನ್ ಮಾಡೋದು? ದೇವ್ರು ನಮ್ಗೆ ಕೊಟ್ಟಾರ ಕ್ರಿಸ್ತರ ಮುಖಾಂತರ, ನಮ್ಮ ಮನ ಕಣ್ಗಳನ್ನ ತೆರೆದಿ ನಮ್ಗೆ ಎಷ್ಟೋ ವಾಕ್ಯದ ಸತ್ಯಾರ್ಥಗಳನ್ನ ದೇವ್ರು ನಮ್ಗೆ ಏನ್ ಮಾಡೋರೆ? ತಿಳಿಸ್ಕೊಟ್ಟಾರ. ಮೊದಲನೇದು. ಎರಡನೇದು ಏನಂತ ನೋಡಿದ್ರಿ, ಮೊದಲು ಯೇಸು ಕ್ರಿಸ್ತ ನಮ್ಗೆ ಏನಾಗಿದ್ದಾರೆ? ಜ್ಞಾನವಾಗಿದ್ದಾರೆ. ಎರಡನೇದು ನೀತಿ ಆಗಿದ್ದಾರೆ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಜಸ್ಟಿಫಿಕೇಶನ್ ಅಂತ ನೋಡ್ತೀರಿ. ಏನಿದು ನೀತಿ, ಏನಿದು ಜಸ್ಟಿಫಿಕೇಶನ್ ಅಂತಂದ್ರೆ, ನೋಡಿ ಒಂದು ವಾಕ್ಯ ಓದೋಣ. ರೋಮಾಪುರದಲ್ಲಿ 3:23, ರೋಮಾಪುರದಲ್ಲಿ 3:23
ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ.
ನೋಡ್ರ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಏನ್ ಮಾಡಿದ್ರಂತೆ? ಒಂದದೆ
ಹೋಗಿದ್ದಾರೆ
ಅಲ್ವರ? ಅಂದ್ರೆ ಎಲ್ಲರೂ ಪಾಪ ಮಾಡಿ ಮಾಡಿದ್ರೆ ದೇವರ ಮಹಿಮೆ ಏನ್ ಮಾಡಿದರೆ? ಒಂದದೇ ಹೋಗಿದ್ದಾರೆ. ಆಮೇಲೆ
ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ.
ಸರಿ, 10th ವರ್ಸ್ ಓದಿ ನೋಡೋಣ.
ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ.
ನೋಡ್ರ, ನೀತಿವಂತನು ಇಲ್ಲ, ಒಬ್ರು ಇಲ್ಲ. ಹಂಗಾರೆ ನೀತಿವಂತರು ಒಬ್ರು ಇಲ್ಲ ಅಂತಂದ್ರು. ಮತ್ತೆ ನಾವೆಲ್ಲ ಅನೀತಿವಂತರಾಗಿರ್ಬೇಕ್ರೆ ನಮ್ಮನ್ನ ನೀತಿವಂತ ಮಾಡೋದಕ್ಕೆ ಏನ್ ಮಾಡಿದಾರೆ? ನಮ್ಮನ್ನ ಕ್ರಿಸ್ತನ ಹತ್ರ ಏನ್ ಮಾಡಿದಾರೆ? ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಏನಿದು, ಏನಿದು ನೀತಿವಂತಿಕೆ ಅಂತ ಹೇಳ್ಬೇಕ್ರೆ ಇಂಗ್ಲಿಷ್ ಅಲ್ಲಿ ಜಸ್ಟಿಫಿಕೇಶನ್ ಅಂತ ಬರ್ತಾರೆ. ಏನಪ್ಪಾ ಪದದ ಅರ್ಥ ಅಂತಂದ್ರೆ ಏನ್ರಿ, ಟು ಮೇಕ್ ಪರ್ಫೆಕ್ಟ್ ಅಂತ ಹೇಳೋದು. ಅಂದ್ರೆ ಒಂದು ವಸ್ತು ಏನಾಗಿದೆ ಅದು ಸರಿಯಾಗಿಲ್ಲ, ಅದನ್ನ ಸರಿಪಡಿಸೋದನ್ನೇ ಏನ್ ಮಾಡೋದು? ನೀತಿವಂತಿಕೆ ಅಂತ ಹೇಳೋದು ಅಲ್ವರ? ಹೇಗಪ್ಪ ಅಂದ್ರೆ, ಇವಾಗ ನಮ್ಮ ಭಾಷೆ ನಾವು ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಇಮ್ಯಾಜಿನ್ ಮಾಡಿ, ಇವಾಗ ಇಬ್ರು ಜನ ಏನ್ ಮಾಡ್ತಿರ್ತಾರೆ? ಜಗಳ ಆಡ್ತಾ ಇರ್ತಾರಪ್ಪ. ಮೂರನೇ ಒಬ್ಬ ವ್ಯಕ್ತಿ ಬಂದು ಏನ್ ಮಾಡ್ತಾನೆ, ಆ ಇಬ್ರು ಜಗಳ ನಿಲ್ಸೋದಿಕ್ಕೆ ಏನ್ ಮಾಡ್ತಾನೆ? ಪ್ರಯತ್ನ ಮಾಡ್ತಾನೆ ಅದರ. ಪ್ರಯತ್ನ ಮಾಡ್ಬಿಟ್ಟು ಯಾರು ತಪ್ಪು ಮಾಡಿತ್ತಾನೋ ಅವನ್ನೇ ಏನ್ ಮಾಡ್ತಾ ಇರ್ತಾನೆ? ಸರಿ ಅಂತಂದ್ಬಿಟ್ಟು ಸಾಧಿಸ್ಬಿಟ್ಟು ಪ್ರೂವ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆವಾಗ ಇನ್ನೊಬ್ರು ಏನ್ ಹೇಳ್ತಾರೆ, ಏನಪ್ಪ ಇದು, ಅವ್ನು ತಪ್ಪು ಮಾಡೋದು ಸರಿ, ಅವ್ನ ಏನ್ ಮಾಡ್ತಾ ಇದ್ದಾನೆ? ನೀನು ನೀತಿ ಸರಿ ಕಟ್ಬಿಟ್ಟು ಅವನೇ ಸರಿ ಅಂತ ಸಾಧಿಸ್ತಾ ಇದೆಯಲ್ಲ. ಆ ನೀತಿ ಸರಿ ಕಟ್ತಾರೆ ಗೊತ್ತಾ, ಅದನ್ನೇ ಬೈಬಲ್ ಹೇಳೋದು ಜಸ್ಟಿಫಿಕೇಶನ್. ಅಂದ್ರೆ ನಾವೆಲ್ಲ ಪಾಪದಲ್ಲಿ ಏನಾಗಿದ್ರಿ? ಬಿದ್ದೋಗಿದ್ರಿ ಅದರ. ದೇವ್ ದೃಷ್ಟಿಯಲ್ಲಿ ಯಾರು ಯೋಗ್ಯವಾಗಿ ಏನಾಗಿಲ್ಲ, ಇಲ್ಲ ಅದರ. ಇವಾಗ ನಾವ್ ಮೇಲೆ ನಮಗ್ ನಾವೇ ಎದ್ದು ಬರೋಕೆ ಸಾಧ್ಯ ಇಲ್ಲ. ಇದನ್ನ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ತರೋದಿಕ್ಕೆ ದೇವ್ ನಮ್ಗೆ ಏನ್ ಮಾಡಿದಾರೆ? ಕ್ರಿಸ್ತನ ಮುಖಾಂತರ ಏನ್ ಮಾಡಿದಾರೆ ಅಂತ ಇದನ್ನ ಮಾಡಿದಾರಂತೆ ಅದರ. ಅದಕ್ಕೆ ಯೇಸು ಕ್ರಿಸ್ತನ ನಮಗಾಗಿ ಏನ್ ಮಾಡಿದಾರೆ? ನೀತಿವಂತರಾಗಿ ಏನ್ ಮಾಡಿದಾರೆ ಅಂತಲ್ಲಿ ಅಲ್ಲಿ ಮಾಡಿದಾರೆ ಅಂತ ಹೇಳ್ತಾರೆ ಅಲ್ವರ. ಇದು ಹೆಂಗೆ ಅಂತಂದ್ರೆ ರಿಯಲ್ ಆಗಲ್ಲ ರೀ. ರಿಯಲ್ ಆಗಿ ನಾವೇನಾಗಲ್ಲ, ದೇವ್ರ ದೃಷ್ಟಿಯಲ್ಲಿ ನೀತಿವಂತರು ಆಗೋದಿಲ್ಲ. ಪರಿಪೂರ್ಣವಂತ ಮನುಷ್ಯನ ಆದಾಮ್ತರ ಆಗ್ಬಿಡ್ತೀರಾ? ಆಕ್ಚುಲ್ ಆಗಿ ಆಗ್ತೀರಾ? ಆಕ್ಚುಲ್ ಆಗಿ ಆಗಲ್ಲ. ಮಾಂಸದಲ್ಲಿ ಪರ್ಫೆಕ್ಟ್ ಆಗ್ಬಿಡ್ತೀರಾ? ಆಡಮ್ ಇದ್ನಲ್ಲ ಈಡೇನ್ ತೊಟ್ಟ ಅದು ಪರ್ಫೆಕ್ಟ್ ಆಗ್ತೀರಾ? ಇಲ್ಲ. ಇದಾಗದ ಹೆಂಗೆ ಅಂದ್ರೆ ನಂಬಿಕೆ ಮುಖಾಂತರ. ನಾವು ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇರೋದ್ರಿಂದ ದೇವರೇನ್ ಮಾಡ್ತಾರೆ, ಆಯ್ತಪ್ಪ ನೀನ್ ನಂಬಿಕೆ ಇಟ್ಟಿರೋದ್ರಿಂದ ನಾನೇನ್ ಮಾಡ್ತೀನಿ, ನಿಮ್ ಪಾಪನೆಲ್ಲ ಏನ್ ಮಾಡ್ತೀನಿ, ಕ್ಷಮಿಸ್ತೀನಿ, ನೀನು ಇನ್ಮೇಲಿಂದ ನನ್ನ ದೃಷ್ಟಿಯಲ್ಲಿ ಏನಾಗಿದ್ಯಾ, ನೀತಿವಂತನಾಗಿದ್ಯಾ ಅಂತ ದೇವ್ರು ಏನ್ ಮಾಡ್ತಾರೆ, ಎಣಿಸ್ತಾರೆ. ಇದು ಬರೀ ಎಣಿಕೆಯಲ್ಲಿ ಮಾತ್ರ, ನಂಬಿಕೆಯಲ್ಲಿ ಮಾತ್ರ. ನೋಡಿ ಓದನ ಇಲ್ಲಿ ರೋಮಾಪುರದಲ್ಲಿ 5:1
ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ.
ಹೆಂಗಂತ ನೀತಿವಂತರಾಗಿರೋದು? ನಂಬಿಕೆಯಿಂದ ನೀತಿವಂತರಾದ ಕಾರಣ
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ.
ನಮ್ಗೆ ದೇವರೊಂದಿಗೆ ಸಮಾಧಾನ
ಇದೆ,
ಉಂಟಾಗಿದೆ. ಅದಕ್ಕೆ ದೇವರೊಂದಿಗೆ ಸಮಾಧಾನದಲ್ಲಿ ಇರೋಣ ಅಂತ ಹೇಳ್ತಾರೆ. ಆದ ಪಾಪ ಮಾಡಿದ್ರೆ ಏನ್ ಮಾಡ್ರು ದೇವರು ಇಳಿದ್ ಹೊರಗಡೆ ಏನ್ ಮಾಡ್ರು ಕಳಿಸ್ಬಿಟ್ರ. ಅದರ ವಾಪಸ್ ನಮ್ಮನ್ನ ಕರ್ಕೊಂಡವ್ರೆ ಅಂತಂದ್ರೆ ಇದು ಯಾರ ಮುಖಾಂತರ ಮಾತ್ರ ಅಂದ್ರೆ ಜೀಸಸ್ ಕ್ರೈಸ್ಟ್ ಮುಖಾಂತರ ಅಲ್ವರ. ಅದಕ್ಕೆ ನೀವು ಚೆನ್ನಾಗಿ ಆಗ್ತಾ ಇರ್ಬೋದು. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಎಷ್ಟೋ ಜನಗಳಿಗೆ ನಿಮ್ ಪಾಪ ಕ್ಷಮಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಕರೆಕ್ಟಾ? ಅಲ್ಲಿ ಫರಿಸೇಯರ್ ಸದ್ದುಕಾಯರು ಬಂದು ಶಾಕ್ ಆಗ್ಬಿಡ್ತಾರೆ. ಒಬ್ಬ ಮನುಷ್ಯ ಇನ್ನೊಬ್ಬರು ಪಾಪ ಕ್ಷಮಿಸೋದಕ್ಕೆ ಹೇಗೆ ಸಾಧ್ಯ? ಕರೆಕ್ಟಾ? ನಾವು ಕೂಡ ಯೇಸು ಕ್ರಿಸ್ತ ನಂಬಿದ ಮೇಲೆ ನಮ್ಮ ಪಾಪಗಳು ಏನಾಗಿದೆ, ಕ್ಷಮಿಸಲ್ಪಟ್ಟಿದೆ ಅಲ್ವರ. ನಮ್ಮಲ್ಲಿ ಹಂಗೇನಿಲ್ಲ, ಪಾಪ ಇಲ್ಲ, ನಮ್ಮ ಪಾಪಗಳು ಏನಾಗಿದೆ ಅಲ್ಲ, ಪರಿಹಾರ ಆಗಲ್ಪಟ್ಟಿದೆ ಅಲ್ವರ. ಹಂಗಿರ್ಬೇಕಾದ್ರೆ ಲೆಕ್ಕ ನೋಡಿದ್ರೆ ನಾವು ಒಬ್ರು ಏನಾಗ್ಬಾರ್ದು, ಪಾಪ ಸಂಬಳ ಮರಣ ಏನ್ ಮಾಡ್ಬಾರ್ದು, ಅನುಭವಿಸ್ಬಾರ್ದು. ಕರೆಕ್ಟಾ? ಪಾಪ ಇದ್ದ ತಾನೆ ಮರಣ ಬರೋದು ಅಲ್ವರ. ಇವಾಗ ಮರಣ ಬರಬೇಕು ಅಂದ್ರೆ ಏನ್ ಬೇಕು, ಪಾಪ ಬೇಕು. ಇವಾಗ ನಮ್ಮ ಪಾಪಗಳು ಏನಾಗಿದೆ, ಕ್ಷಮಿಸಲ್ಬಿಡ ಮತ್ತೆ ಹಿಂಗೆ ತಿರ್ಗಿ ಸಾಯ್ಬೇಕು. ಲಾಜಿಕ್ ಆಗಿ ನೋಡ್ಬೇಕ್ರೆ, ದೇವ್ರ ತೀರ್ಪಲ್ಲೇ ನೋಡ್ಬೇಕ್ರೆ, ನಾವ್ ಏನ್ ಮಾಡಂಗಿಲ್ಲ, ಮರಣನ ಅನುಭವಿಸಂಗಿಲ್ಲ. ಅದನ್ನೇ ಹೇಳೋದು ಅದರ ದೇವರು ನಮ್ಮ ಈ ಒಂದು ಸ್ಟೇಜಿಗೆ ತಂದಿರೋದು ಯಾವ್ದ್ರ ಮುಖಾಂತರ, ನಂಬಿಕೆ ಮುಖಾಂತರ. ಕ್ರಿಸ್ತಂದಿರಂತ ನಂಬಿಕೆ ಮುಖಾಂತರ ರಿಯಲ್ ಆಗಲ್ಲ ರೀ. ದೇವ್ರೇನ್ ಮಾಡ್ತಾರೆ, ನಮ್ಮ ಪಾಪ ಇಲ್ಲಪ್ಪ ಪರಿಶುದ್ಧರು ಅಂತ ಕನ್ಸಿಡರ್ ಮಾಡ್ತಾರೆ ಅಷ್ಟೇ. ಆದ್ರೆ ನಾವೆಲ್ಲ ಹೆಂಗಿದ್ರಿ, ಇನ್ನ ಪಾಪಿಗಳಾಗೆ ಇರ್ತೀರಿ ನಮ್ಮ ದೇಹದಲ್ಲಿ. ಆದ್ರೆ ದೇವರ ದೃಷ್ಟಿಯಲ್ಲಿ ಇದನ್ನ ಏನ್ ಹೇಳ್ತಾರೆ ಅಂದ್ರೆ ನೀತಿವಂತಿಕೆ ಅಂತ ಹೇಳ್ತಾರೆ. ಪಾಪಿಗಳನ್ನ ಏನ್ರಿ ಯೇಸು ಕ್ರಿಸ್ತನ ಒಂದು ದೃಷ್ಟಿಯಲ್ಲಿ, ಯೇಸು ಕ್ರಿಸ್ತನ ಮುಖಾಂತರ ನಮ್ನ ಏನ್ ಮಾಡೋದು, ಪಾಪಿಗಳಲ್ಲ ಅಂತ ಕನ್ಸಿಡರ್ ಮಾಡೋದು, ಇದಕ್ಕೆ ಸತ್ಯವೇದಲ್ಲಿ ಕೊಡೋದು ಏನ್ರಿ ನೀತಿವಂತಿಕೆ ಅಂತಂದ್ಬಿಟ್ಟು ಅಲ್ವರ. ನೋಡಿ ರೋಮಾಪುರದಲ್ಲಿ 8:1 ಓದ್ರಿ.
ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ.
ಅದ್ ಹೇಳೋದು, ಈಗ ಯಾರು ಯೇಸು ಕ್ರಿಸ್ತ ಇದಾರೋ ಅವ್ರಿಗೆ ಅಪರಾಧ ನಿರ್ಣಯವೂ ಇಲ್ಲ ಅಲ್ವರ. ಅಂದ್ರೆ ದೇವರನ್ನ ಪಾಪಿಗಳಂತ ಏನ್ ಮಾಡಕ್ ಹೋಗಲ್ಲ, ಕನ್ಸಿಡರ್ ಮಾಡಕ್ ಹೋಗಲ್ಲ ಅಲ್ವರ. ಹಂಗ್ರೆ ಇವಾಗ ಏನಪ್ಪ ಕರೆಕ್ಟ್ ಆಗಿ ಅಂತಂದ್ರೆ, ಡಿವೈನ್ ಪ್ಲಾನ್ ಚಾಟಿದ್ರೆ ನೋಡ್ಬೋದು ಏನಪ್ಪ ಅಂದ್ರೆ, ಏನ್ರಿ ಅವ್ರ ಪರ್ಫೆಕ್ಟ್ ಮ್ಯಾನ್ಗೆ ಏನೆಲ್ಲ ಆಶೀರ್ವಾದಗಳಿತ್ತು ಇವೆಲ್ಲ ಆಶೀರ್ವಾದಗಳು ನಮ್ಗೆ ಏನಾಗ್ತದೆ ಸಿಗ್ತದೆ. ನೀವು ಯೋಚನೆ ಮಾಡಿ, ಆದಾಮಿಗೆ ಏನಿತ್ತು ಆಶೀರ್ವಾದಗಳು, ದೇವ್ರು ಆದಾಮ್ಗೆ ಏನ್ ಕೊಟ್ಟಿದ್ರು, ಬ್ಲೆಸ್ಸಿಂಗ್ಸ್, ದೊರೆತನ ಕೊಟ್ಟಿದ್ರು, ಅಧಿಕಾರ ಕೊಟ್ಟಿದ್ರು, ನೆಕ್ಸ್ಟ್ ಇನ್ನೇನ್ ಕೊಟ್ಟಿದ್ರು, ಫ್ರೀಡಮ್ ಇತ್ತು, ಆಮೇಲೆ ಬದುಕ್ತಾ ಇದ್ದ, ನಿತ್ಯ ಜೀವ ಇತ್ತು, ವೆರಿ ಗುಡ್. ಆಮೇಲೆ ಇನ್ನೇನು, ಅವನ್ ದೇವತ ಫೆಲೋಶಿಪ್ ಇಟ್ಕೊಂಡಿದ್ನ ಅದರ ಅನ್ಯೂನತೆ ಇತ್ತ, ಆಮೇಲೆ ಇವನ್ ದೇವತ ಪ್ರೇಯರ್ ಮಾಡಿದ ದೇವರ ಪ್ರಾರ್ಥನೆಗಳೆಲ್ಲ ಕೇಳಿರೋರ ಅದರ ಪರಿಪೂರ್ಣವಾಗಿದ್ದ, ಪರಿಶುದ್ಧವಾಗಿದ್ದ, ಯಾವ್ದು ಲೋಪದೋಷಗಳೇನು ಇಲ್ದಿರ, ದೇವತ ಅನ್ಯೂನ್ಯ ಇತ್ತು, ಇವೆಲ್ಲ ಇತ್ತಲ್ವಾ. ಸರಿ, ಇವಾಗ ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ ಅಂತಂದ್ಮೇಲೆ ನಮ್ಮನ್ನ ದೇವ್ರು ಏನ್ ಮಾಡ್ತಾರೆ, ಇದೇ ಸ್ಟೇಜಿಗೆ ಏನ್ ಮಾಡ್ತಾರೆ, ವಾಪಸ್ ಕರ್ಕೊಂಡ್ಬರ್ತಾರೆ. ಅಂದ್ರೆ ಆದಾಮ್ಗಿರಂತ ಎಲ್ಲಾ ಆಶೀರ್ವಾದಗಳು ಇವಾಗ ಯಾರಿಗಿದೆ, ನಮಗಿದೆ. ನಾವು ದೇವ್ರಿಗೆ ಪ್ರೇಯರ್ ಮಾಡಿದ್ರೆ ದೇವ್ರು ನಮ್ಮ ಪ್ರಾರ್ಥನೆಗಳು ಏನ್ ಮಾಡ್ತಾರೆ, ಕೇಳ್ತಾರೆ. ನಮಗೆ ಎಲ್ಲಾ ಅಧಿಕಾರಗಳನ್ನ ಏನ್ ಮಾಡಿದ್ರೆ ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಭೂಲೋಕದಲ್ಲಿ ಸುಖವಾಗಿ ಸಂತೋಷವಾಗಿರೋದಕ್ಕೆ ಎಲ್ಲಾ ಆಶೀರ್ವಾದ ಯಾರು ಕೊಟ್ಟಾರೆ, ದೇವ್ರು ನಮ್ಗೆ ನಮ್ಗೆ ಕೊಟ್ಟಾರೆ. ದೇವ್ರ ಹತ್ರ ಅನ್ಯೂನತೆನಾಗಿದೆ ಇವಾಗ ಇದೆ. ಅದಕ್ಕೆ ಇದು ಯಾರಿಗೆ ಮಾತ್ರ ಅಂದ್ರೆ, ಯಾರು ಯೇಸು ಕ್ರಿಸ್ತ ನಂಬಿಟ್ಟು ಪಾಪನೆಲ್ಲ ಪರಿಹಾರ ಆಗಿದೆ ಅಂತ ವಿಶ್ವಾಸ ಪಡ್ತಾರೋ ಅವ್ರಿಗೆ ದೇವ್ರ ಜೊತೆಗೆ ಏನಾಗಿದೆ ಇವಾಗ, ಸಮಾಧಾನ ಇವಾಗ ಇದೆ. ಸರಿ, ಇದೇನಕ್ಕೆ ಕೊಡ್ತಾರೆ ಇವಾಗ ನಮ್ಮನ್ನ ಪಾಪನೆಲ್ಲ ಕ್ಷಮಿಸದೆ, ಅದರ ಏನ್ ಪ್ರಯೋಜನ, ಏನ್ ಕೊಡ್ತಾರೆ, ಏನಕ್ಕೆ ನಮ್ಮ ಪಾಪನೆಲ್ಲ ಇವಾಗ ಕ್ಷಮಿಸ್ತಾ ಇದಾರೆ, ಏನ್ ಏನ್ ಬೆನಿಫಿಟ್ ಅದನ್ನ, ದೇವ್ರಿಗೆ ಏನ್ ಪ್ರಯೋಜನ, ಏನಿದೆ ಪ್ಲಾನ್ ಅಲ್ಲಿ? ಹಾ, ಏನಾಗ್ಬೇಕು, ಸಭೆಯಾಗಿ ಸ್ವೀಕಾರ ಆಗ್ಬೇಕು, ವೆರಿ ಗುಡ್ ಅಲ್ವರ. ಸಭೆಯಾಗಿ ಸ್ವೀಕಾರ ಆಗ್ಬೇಕು ಅಂತಂದ್ರೆ ನಾವು ನೀತಿವಂತರಾಗೋದು ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ, ಸಭೆ ಆಗ್ಬೇಕು ಅಂದ್ರೆ ನಾವು ನಮ್ಮ ಜೀವಿತನ ಏನ್ ಮಾಡ್ಬೇಕು, ದೇವ್ರಿಗೆ ಏನ್ ಮಾಡ್ಬೇಕು, ಅರ್ಪಿಸ್ಬೇಕು. ಅದರ ಯಾವ ತರ ಅರ್ಪಿಸ್ಬೇಕು, ಸಜೀವ, ಎಸ್ ಅದರ ಸಜೀವ ಯಜ್ಞ ಅಂದ್ರೆ ಜೀವಂತವಾಗಿರ್ಬೇಕು, ದೇವ್ರಿಗೆ ಮಾಡ್ಬೇಕು, ಸ್ಯಾಕ್ರಿಫೈಸ್ ಮಾಡ್ಬೇಕು ಅದರ. ಇವಾಗ ಯೋಚನೆ ಮಾಡಿರ್ತೀನಿ, ಹಳೆ ಕಾಲದಲ್ಲಿ ಅವರಿಗೆ ಸ್ಯಾಕ್ರಿಫೈಸ್ ಕೊಡೋರಲ್ಲ, ಓರಿ ಎತ್ತು ಟಗರು ಓತ ಇವೆಲ್ಲ ಕೊಡೋರಲ್ಲ, ಇವೆಲ್ಲ ಬಲಿಗಳು ಹೆಂಗಿತ್ತು, ಕಾಯಿಲೆ ಇತ್ತು ಅದ್ಗೆ, ಕೈ ಕಾಲು ನೆಟ್ಟಿಗಿರ್ಲಿಲ್ವಾ, ಹೆಂಗಿತ್ತು, ಪರಿಪೂರ್ಣವಾಗಿತ್ತು, ಲೋಪದೋಷಗಳಿತ್ತ, ಇಲ್ಲ, ಅದ್ರಲ್ಲಿ ಯಾವ್ದೇ ರೀತಿ ಕುಂದು ಕೊರತೆಗಳು ಏನಾಗಿರ್ಬಾರ್ದು. ದೇವ್ರು ಅಂತ ಸಾಕ್ರಿಫೈಸ್ ಮಾತ್ರ ದೇವ್ರು ಏನ್ ಮಾಡೋರು. ಇವಾಗ ನಾವು ಪಾಪಿಗಳಾಗಿರ್ಬೇಕ್ರೆ ಇನ್ ತೊಗೊಂಡು ಬಲಿಪೀಠ ನಾನು ಬಲಿ ಇಡ್ತೀನಿ ಅಂತ ದೇವ್ರ ಅಂಗೀಕಾರ ಮಾಡ್ತಾರ? ಇಲ್ಲ. ಹಂಗ್ರೆ ಪರ್ಪಸ್ ನಮ್ಮನ್ನ ನೀತಿವಂತರಾಗಿ ಮಾಡಂತ ಉದ್ದೇಶ ಏನು? ನಾವು ಈ ಪರಿಶುದ್ಧವಾಗಿರೋ ಜೀವನನ ಯಾರಕ್ಕೆ ಹೋಗ್ಬೇಕು? ಎಸ್, ಬಲಿಪೀಠ ಏನ್ ಮಾಡ್ಬೇಕು? ಯಜ್ಞವಾಗಿ ಅರ್ಪಿಸ್ಬೇಕು ಅಂತ. ನೋಡಿ ವಾಕ್ಯ ಓದನ, ಫಿಲಿಪಿಯರು 1:29 ಫಿಲಿಪಿಯರು 1:29 ಓದಿ.
ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು.
ನೋಡಪ್ಪ, ನಮ್ಗೆ ಅನುಗ್ರಹವಾಗಿ ಏನ್ ದೊರಕ್ತಂತೆ?
ಕ್ರಿಸ್ತನ ಮೇಲೆ ನಂಬಿಕೆ
ಇಡುವುದು. ಫಸ್ಟ್ ಪಾಯಿಂಟ್ ಅಂತ ಮಾಡ್ಕೊಳ್ಳಿ, ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆಮೇಲೆ
ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು.
ಆತನಿಗೋಸ್ಕರ ಏನ್ ಅನುಭವಿಸೋದು? ಬಾಧೆಯನ್ನು ಅನುಭವಿಸೋದು. ಇಲ್ಲಪ್ಪ, ನಾನು ಕ್ರಿಸ್ತನ್ ನಂಬ್ತೀನಿ, ನಾನು ಬಾಧೆಗಳನ್ನ ಅನುಭವಿಸೋದಿಲ್ಲ, ಅದ್ರಲ್ಲಿ ನಾನು ಪಾಲ್ಗೊಳ್ಳೋದಿಲ್ಲ ಅಂತ ಆಯ್ತದ? ಇಲ್ಲ. ಸುವಾರ್ಥಗದಲ್ಲಿ ಎರಡು ಕಂಡೀಷನ್ ಕಂಪಲ್ಸರಿ ರೀ. ಯಾರೋ ಯೇಸು ಕ್ರಿಸ್ತನ್ ನಂಬ್ತಾರೆ, ನನ್ನ ಪಾಪನೆಲ್ಲ ಪರಿಹಾರ ಆಗ್ಬೇಕು ದೇವರೇ ಅಂತ ಹೇಳ್ತಾರಂದ್ರೆ ಓಕೆ. ಆ ಜೊತೆಗೆ ಇಮ್ಮಿಡಿಯೇಟ್ ಆಗಿ ಇನ್ನೊಂದು ಆಫರ್ ಫ್ರೀ ಆಗಿ ಇದ್ದೇ ಇದೆ, ಕಂಪಲ್ಸರಿ ಅದನ್ನ ತಗೊಂಡ್ಲೇಬೇಕು. ಏನಪ್ಪ ಅದು ಅಂತಂದ್ರೆ, ನಾವು ಕ್ರಿಸ್ತನ ಬಾಧೆಗಳು ಏನ್ ಬೇಕು? ಪಾಲ್ಗಾರಬೇಕು ಅಲ್ವರ? ಕಾನ್ಸಿಕ್ರೇಷನ್ ಮಾಡ್ಕೊಬೇಕು, ದೇವ್ರಿಗೋಸ್ಕರ ಜೀವಿತ ಮಾಡಬೇಕು, ಅರ್ಪಿಸ್ಬೇಕು. ಇಲ್ಲ ದೇವ್ರೇ, ನಾ ಅದನ್ನ ಮಾಡಲ್ಲ ಅಂತಂತಂದ್ರೆ ಈ ಸುವಾರ್ತೆ ಯುಗದಲ್ಲಿ ಅದಕ್ಕೆ ಸ್ಪೆಷಲ್ ಫೇವರ್ಸ್ ಏನ್ ಮಾಡಲ್ಲ ದೇವ್ರು, ಏನು ಕೊಡೋದಿಲ್ಲ ಅಲ್ವರ? ಈ ಸುವಾರ್ತೆ ಕಂಡೀಷನ್ ಏನು ಅಂತಂದ್ರೆ, ಯೇಸು ಕ್ರಿಸ್ತನ ರಕ್ಷಕನಾಗ ಅಂಗೀಕಾರ ಮಾಡಿದ ಮೇಲೆ ನಮ್ಮ ಪರಿಶುದ್ಧ ಜೀವಿತನ ಯಾರಿಗೆ ಅರ್ಪಿಸ್ಬೇಕು? ಇಮ್ಮಿಟಗೆ ದೇವ್ರಿಗೆ ಸಜೀವ ಯಜ್ಞವಾಗಿ ಏನ್ ಮಾಡ್ಬೇಕು? ಅರ್ಪಿಸ್ಬೇಕು. ಅದಕ್ಕೆ ನಾವು ಎಂತ್ರಿ 1 ಕೊರಿಂಥದಲ್ಲಿ ಓದೋದಲ್ಲ ಏನ್ರಿ, 1:30 ಏನ್ ನೋಡಿದ್ರಿ, ದೇವರು ಮುಖಾಂತರ ಕ್ರಿಸ್ತ ನಮ್ಗೆ ಏನಾಗಿದ್ದಾರೆ? ಜ್ಞಾನ, ನೀತಿ, ನೆಕ್ಸ್ಟ್ ಏನಂತೆ? ಪರಿಶುದ್ಧತೆ ಅಂತ ಬರ್ತಾರೆ. ಶುದ್ಧತೆ ಅಂತ ಪರಿಶುದ್ಧ ಅಂತ ಬರ್ತದೆ. ಕಾನ್ಸಿಕ್ರೇಷನ್ ಅಂತ, ಸ್ಯಾಂಕ್ಟಿಫಿಕೇಶನ್ ಅಂತ ಏನಾಗ್ತಾರೆ ಪದ ಬರ್ತಾರೆ ಅಲ್ವರ? ಏನಿದು ಸ್ಯಾಂಕ್ಟಿಫಿಕೇಶನ್ ಅಂತ ಕಾನ್ಸಿಕ್ರೇಷನ್ ಅಂತಂದ್ರೆ ಏನ್ರಿ, ಕಂಪ್ಲೀಟ್ ಆಗಿ ಮಾಡೋದು, ಟು ಮೇಕ್ ಹೋಲಿ, ಅದನ್ನ ಕಾನ್ಸಿಕ್ರೇಷನ್ ಹೇಳ್ತಾರೆ. ಜಾನ್ 17:17 ಓದಿ, ಯೋಹಾನ 17:17.
ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು.
ಸತ್ಯದಲ್ಲಿ ಸೇರಿಸಿ ಏನ್ ಮಾಡೋ?
ಪ್ರತಿಷ್ಠೆ
ಪಡಿಸು. ಆ ಪ್ರತಿಷ್ಠೆ ಪಡಿಸು ಅಂತ ಹೇಳ್ತಾರೆ ಗೊತ್ತಾ ವಾರ್ತೆ, ಸ್ಯಾಂಕ್ಟಿಫೈ ದೆಮ್ ಬೈ ದೈ ವರ್ಡ್, ದೈ ವರ್ಡ್ ಇಸ್ ಟ್ರೂತ್ ಅಂತ ಹೇಳ್ತಾರೆ. ನಿನ್ನ ಸತ್ಯದ ಮುಖಾಂತರ ಅವ್ನೇನ್ ಮಾಡೋ? ಪ್ರತಿಷ್ಠೆ ಪಡಿಸು ಅಂತ ಹೇಳ್ತಾರೆ. ಆ ಪ್ರತಿಷ್ಠೆ ಪಡಿಸೋಂತ ವಾರ್ತೆ ಇದೆಲ್ಲ, ಅದನ್ನ ಸ್ಯಾಂಕ್ಟಿಫಿಕೇಶನ್ ಹೇಳ್ತಾರೆ, ಅಥವಾ ಹೋಲಿ ಅಂತ ಹೇಳ್ತಾರೆ. ಹೋಲಿ ಅಂದ್ರೇನು? HOLY ಅದರ WHOLY ಅಂದ್ರೆ ಪೂರ್ಣ ಅಂತ, ಅದನ್ನೇ ಹೇಳೋದು ಪೂರ್ಣ ಅಲ್ವರ. ಅದೇನು ಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಡೋದು ಏನ್ರಿ? ಕಾನ್ಸಿಕ್ರೇಷನ್. ಅದೇ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ದೇವ್ರನ್ನ ಆರಾಧಿಸ್ಬೇಕು. ಹೆಂಗ್ ಆರಾಧಿಸ್ಬೇಕು? ಪೂರ್ಣ ಹೃದಯದಿಂದಲೋ, ಪೂರ್ಣ ಮನಸ್ಸಿಂದಲೋ, ಪೂರ್ಣ ಆತ್ಮನ ಏನ್ ಮಾಡ್ಬೇಕು ನಾವು ದೇವ್ರನ್ನ ಆರಾಧಿಸ್ಬೇಕು ಅಂದ್ರೆ ಪೂರ್ತಿಯಾಗಿ ದೇವ್ರಿಗೆ ಏನ್ ಮಾಡ್ಬೇಕು ನಾವು ಒಪ್ಪಿಸ್ಕೊಡೋದೆ ಏನ್ ನೋಡ್ಬೇಕ್ರೆ? ಕಾನ್ಸಿಕ್ರೇಷನ್ ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ಯಾಜಕರುಗಳನ್ನ ಪಟ್ಟಾಭಿಷೇಕ ಮಾಡ್ಬೇಕಾರೆ ಇದನ್ನೇ ಕೆಲಸ ಏನ್ ಮಾಡ್ತಿದ್ದವರು ಮಾಡ್ತಾರೆ. ಅದಕ್ಕೆ ಲೇವಿಯವರು ಏನ್ ಕೆಲಸ ಮಾಡಂಗಿಲ್ಲ ಏನ್ರಿ? ಏನು ವ್ಯವಸಾಯ ಆಗ್ಲಿ ಏನು ಮಾಡಂಗೆ ಇಲ್ಲ. ಅವ್ರ ಭೂ ಸ್ವಾಸ್ಥ್ಯದಲ್ಲಿ ಏನೋ ಅವ್ರಿಗೆ ಹಕ್ಕು ಏನ್ ಮಾಡ್ತಾ ಇರ್ಲಿಲ್ಲ, ಕೊಡ್ತಾ ಇರ್ಲಿಲ್ಲ. ಹಂಗಂತ ನಾವು ಫುಲ್ ಟೈಮ್ ಮಿನಿಸ್ಟ್ರಿ ಮಾಡ್ಬೇಕು ಅಂತಲ್ಲ ರೀ, ನಾವು ದೇವ್ರ ಕೆಲಸ ಏನ್ ಮಾಡ್ಬೇಕು ಮಾಡ್ಬೇಕು ಅದ್ರ ನಮ್ಮ ಮನ್ಸನ್ನ ಪೂರ್ತಿಯಾಗಿ ಏನ್ ಮಾಡ್ಬೇಕು ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು. ನಮ್ಮ ಭೂಲೋಕದ ಚಿಂತನೆಗಳು, ಭೂಲೋಕದ ವಿಚಾರ ಏನಾಗಿರ್ಬೋದು ಸ್ಥಿಮಿತವಾಗಿ ಇರಬಾರ್ದು ಅಲ್ವರ. ಅದಕ್ಕೆ ನಮ್ಮ ಬ್ರದರ್ ಅಸಲ್ ಹೇಳ್ಬೇಕಾದ್ರೆ ಹೇಳ್ತಾರೆ, ವಾಟ್ ಈಸ್ ಕಾನ್ಸಿಕ್ರೇಷನ್ ಅಂತ ಕೇಳ್ಬೇಕಾದ್ರೆ ಹೇಳ್ತಾರೆ ಅಂತಂದ್ರೆ, ಒಂದು ಬ್ಲಾಂಕ್ ಪೇಪರ್ ಅಲ್ಲಿ ಏನ್ರಿ ಸೈನ್ ಮಾಡ್ಕೊಡೋದು ಏನ್ರಿ ಕಾನ್ಸಿಕ್ರೇಷನ್ ಹೇಳ್ತಾರೆ. ನಾವೇನೋ ಬ್ಲಾಂಕ್ ಪೇಪರ್ ಸೈನ್ ಮಾಡ್ಕೊಡ್ತೀರಾ? ಅಯ್ಯೋ ಎಷ್ಟು ಯೋಚನೆ ಮಾಡ್ತೀವಿ, ಏನ್ ಬರ್ಕೊಂಡ್ಬಿಡ್ತಾರೆ ಅಂತ ಏನ್ ಮಾಡ್ತೀರಿ? ಎಲ್ಲೆಲ್ಲಿ ಸ್ಪೇಸ್ ಅಲ್ಲೇ ಗೀಚ್ ಹಾಕ್ಬಿಟ್ಟು ಲಾಸ್ಟ್ ಕ್ಲೀನ್ ಆಗಿ ಏನ್ ಮಾಡ್ತೀರಿ ಅಲ್ಲಿ ಸೈನ್ ಮಾಡ್ಕೊಡ್ತೀರಿ ಅದರ. ಸೊ ಕಾನ್ಸಿಕ್ರೇಷನ್ ಅಂತಂದ್ರೆ ದೇವ್ರು ಏನ್ ಬೇಕಾರೋ ಬರ್ಕೊಂಡ್ಲಿ, ಯಾವ ಟೈಮಲ್ಲಿ ಏನ್ ಬೇಕಾರೋ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಒಪ್ಪಿಸ್ಕೊಡೋದು ಏನ್ ನೋಡ್ಬೇಕಾರೆ ಒಂದು ಕಾನ್ಸಿಕ್ರೇಷನ್ ಅದರ. ಅಂದ್ರೆ ದೇವರು ಏನ್ರಿ ಅವಕಾಶ ಕೊಡೋ ತನಕ ಕಾಯ್ತಾ ಇರೋದಲ್ಲ ರೀ, ನಮ್ಗೆ ಅವಕಾಶ ಸಿಕ್ಕಿದವಾಗೆಲ್ಲ ಅದನ್ನ ಎದೆ ಬಗ್ಗೆ ಏನ್ರಿ ಮಾಡೋಂಥದ್ದು ಕಾನ್ಸಿಕ್ರೇಷನ್ ಅಲ್ವರ. ನೋಡಿ ಅಪೋಸ್ಟಲ್ ಪೌಲ್ ಹೇಳ್ತಾರೆ ನೋಡಿ ತನ್ನ ಬಗ್ಗೆ ಹೇಳ್ಬೇಕಾರೆ, ಫಿಲಿಪಿಯರಲ್ಲಿ 3:14 ಓದಿಂತೀನಿ.
ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ.
ಎದೆ ಬಗ್ಗೆ ಏನ್ ಮಾಡ್ತಾನೆ ಅಂತ ಅವರು ಓಡ್ತಾರೆ, ಏನ್ ಎದೆ ಬಗ್ಗೆ ಓಡ್ತಾರೆ ಯಾರಾದ್ರ? ಇದು ಓಡೋದೇನ್ರೆ ಫಾಸ್ಟ್ ಓಡ್ಬೇಕು, ಏನ್ ಮಾಡ್ಬೇಕು ಎದೆ ಬಗ್ಗೆ ಓಡಬೇಕು ಅಲ್ಲರ. ಅಂದ್ರೆ ಅದ್ರ ಮೇಲೆ ಏನಾಗಿದೆ, ಅಷ್ಟೊಂದು ಆಸಕ್ತಿ ಏನಾಗಿದೆ ಇದೆ. ಆ ರೀತಿ ಎದೆ ಬಗ್ಗೆ ದೇವ್ರಿಗೋಸ್ಕರ ಸಂಪೂರ್ಣವಾಗಿ ಒಪ್ಪಿಸ್ಕೊಡೋದು ಏನ್ ನೋಡ್ಬೇಕ್ರೆ, ಕಾನ್ಸಿಕ್ರೇಷನ್. ಅವಕಾಶಗಳಿಗಾಗಿ ಏನ್ ಮಾಡ್ತಾರಲ್ಲ, ವೆಯ್ಟ್ ಮಾಡೋದಲ್ಲ ರೀ ಅದರ. ಅವಕಾಶ ಸಿಕ್ಕಿದವಾಗ ಎದೆ ಬಗ್ಗೆ ಮಾಡ್ಬೇಕು, ಮಾಡೋಂತರಾಗಿರ್ಬೇಕು. ನೋಡಿ, ಅಪೋಸ್ಟಲ್ ಪೌಲ್ನ ದೇವ್ರು ಏನ್ ಮಾಡ್ತಾರೆ, ಕರೀತಾರೆ ಸೌಲಾಗಿರ್ಬೇಕಾರೆ. ನೋಡಿ, ಅವ್ರಿಗೆ ಅವ್ನು ಮಾತು ಹೇಳ್ತಾರೆ. ಅಪೋಸ್ಟಲ್ ಕೃತ್ಯಗಳು 9:6 ನೋಡಿಂತೀನಿ. ಅಪೋಸ್ಟಲ್ ಕೃತ್ಯಗಳು 9:6.
ನೀನೆದ್ದು ಊರಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು.
ಅಷ್ಟೇನಾ? ಓಕೆ, ತಮಿಳಲ್ಲಿ ಓದ್ರಿ ನೋಡೋಣ ಬ್ರದರ್. ಆಕ್ಟ್ಸ್ 9:6 ಓದಿ ಬ್ರದರ್. ಹೌದಾ ರಾಜ್ ಬ್ರದರ್, ಇದೆಯಾ? ಹಾಂ, ದರ್ಸ್ ಓದಿ. 9:6 ಪಡಿ ಬ್ರದರ್. ಹಾಂ, ಹ್ಞೂ ನೋಡ್ರ, ಎನ್ನ ಸಯ್ಯ ಸಿತ್ತಮಾಯಿಕ್ರೀರ್ ಅಂತ ಕೇಳ್ತಾರೆ. ಇದು ಕನ್ನಡಲ್ಲಿ ಬಂತ? ಕನ್ನಡ ಬರಲೇ ಇಲ್ಲಲ್ಲ, ಎತ್ತೇ ಬಿಟ್ಟಾರ ನೋಡಿ ಪದಗಳನ್ನ ಅಲ್ವರ. ಇಂಗ್ಲೀಷಲ್ಲಿ ಬರ್ತಾರೆ ನೋಡಿತೀನಿ. ಆ್ಯಂಡ್ ಈ ಟ್ರೆಂಬ್ಲಿಂಗ್ ಅಸ್ಟಾನಿಸ್ ಸೆಡ್, ಲಾರ್ಡ್ ವಾಟ್ ವಿಲ್ ದೋ ಹ್ಯಾವ್ ಮೀ ಟು ಡೂ ಅಂತ ಹೇಳ್ತಾರೆ. ವಾಟ್ ವಿಲ್ ದೋ ಹ್ಯಾವ್ ಮೀ ಟು ಡೂ, ನಾನು ಏನು ಮಾಡ್ಬೇಕು ಹೇಳು ಸ್ವಾಮಿ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳ್ತಾರೆ ಅಲ್ವರ. ನೋಡಿ, ಅಂತ ಕೇಳೋಂಥ ವಿಧ ಹೆಂಗಿದೆ ನೋಡಿತೀನಿ. ಹಿಂಗೆ ಕೇಳಿದ ತಕ್ಷಣ ನಮ್ಮ ಕರ್ತನು ಏನಂತ ಉತ್ತರ ಕೊಡ್ತಾನೆ ಅಂದರೆ, ಎದ್ದು ಊರೊಳಗೆ ನಡಿ, ನೀನ್ ಏನ್ ಮಾಡ್ಬೇಕು ನಾನು ಹಿಂಗೇನ್ ಮಾಡ್ತೀನಿ ಹೇಳ್ತೀನಿ ಅಂತ ಹೇಳ್ತಾರೆ. ಇದು ಕಾನ್ಸಿಕ್ರೇಷನ್ ರೀ. ಅಂದ್ರೆ ಏನ್ರಿ, ಎದೆ ಬಗ್ಗೆ ಕೆಲಸ ಮಾಡಕ್ ಏನಾಗಿರ್ಬೇಕು, ಅಲ್ಲಿ ಸಿದ್ಧವಾಗಿರ್ಬೇಕು, ಆಸಕ್ತಿ ಇರ್ಬೇಕು ಅಲ್ವರ. ಹೆಂಗಂದ್ರೆ ನೋಡಿ, ಎಕ್ಸಾಂಪಲ್ ಅಂದ್ರೆ, ಇವಾಗ ಒಂದು ಕನ್ವೆನ್ಷನ್ ಇದೆ ತಿಳ್ಕೊಳ್ಳಿ ಅಲ್ವರ. ಎಲ್ಲ ಬ್ರೋಸ್ಗಳೆಲ್ಲ ಏನ್ ಮಾಡ್ತಾ ಇದಾರೆ, ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಲ್ವರ. ಅವಾಗ ಸಡನ್ ಆಗಿ ನಾವ್ ಯಾರೋ ಬಂದ್ಬಿಟ್ಟು, ಬ್ರದರ್ ಏನಾರ ಕೆಲಸ ಇದ್ರೆ ಹೇಳಿ ಬ್ರದರ್ ಅಂತಂದ್ರೆ ನಾವೇನ್ ಮಾಡ್ತೀರಿ? ನಾವೆಲ್ಲ ಕೆಲಸ ಮಾಡ್ತಿರ್ತಾರೆ, ಯಾರೊಬ್ರು ಬರ್ತಾರೆ ಅದರ, ಏನಾಗ ಕೆಲಸ ಇದ್ರೆ ಹೇಳಿ ಬ್ರದರ್ ಮಾಡ್ತೀನಿ ಅಂತಾರೆ, ನಾವೇನು ಹೇಳ್ತೀರಿ? ಹಾಂ, ಇದೇ ಇದು ಕೆಲಸ ಮಾಡಿ ಅಂತಂತೀರಾ? ಬ್ರದರ್ ಏನು ಟೆನ್ಷನ್ ತೊಗೊಂಬಿಡಿ, ನಾವು ಮಾಡ್ತಾ ಇದ್ರಿ ಪರವಾಗಿಲ್ಲ ಅಂತ ಅಲ್ವರ. ಆದರೆ ಬ್ರದರ್ ಏನು ಮಾಡ್ಬೇಕು ಕೇಳ್ರಿ ಬ್ರದರ್ ಮಾಡ್ತೀನಿ ಅಂತಂದ್ರೆ ನಾವೇನು ಮಾಡ್ತೀರಿ? ಹಾಂ, ತೊಗೊಳಪ್ಪ ಇದು ಮಾಡಪ್ಪ ಅದು ಮಾಡಪ್ಪ ಅಂತ ಹೇಳ್ತಾರಲ್ವ. ಸೊ ಕೇಳೋ ರೀತಿಲಿ ಏನಾಗಿದೆ, ನಮ್ಮ ಆ್ಯಟಿಟ್ಯೂಡ್ ಅಲ್ವರ. ಸೊ ಆ ರೀತಿ ನಾವು ಕರ್ತನಿಗೆ ಯಾವ ರೀತಿ ರಿಯಾಕ್ಟ್ ಆಗ್ತೀರಿ ಅದರ, ಏನಾರ ಮಾಡ್ಬೇಕಾ ಅಂತಂದ್ರೆ ದೇವ್ರು ಏನು ಹೇಳ್ತಾರೆ? ಓ ಆಯ್ತು ಬಿಡಪ್ಪ ಸರಿ, ಏನ್ ಮಾಡ್ಬೇಕು ಹೇಳು ಅಂತಂದ್ರೆ ನಾವೇನ್ ಮಾಡ್ತೀವಿ ದೇವ್ರು? ಓ ಪರ ಇಲ್ಲಪ್ಪ, ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಏನ್ ಮಾಡೋಣ ನಿಮ್ಗೆ ಅವಕಾಶಗಳನ್ನ. ಇದು ಕಾನ್ಸಿಕ್ರೇಷನ್ ಅಲ್ವರ. ದೇವ್ರು ಕೊಡ ತನಕ ಏನ್ರಿ ಕಾಯಕ ಮುತ್ಕೊಳದಲ್ಲ. ದೇವ್ರು ಕೊಟ್ಟವಾಗ ಎದೆ ಬಗ್ಗೆ ಮಾಡಕ್ ಏನಾಗಿರ್ಬೇಕು, ನಾವು ಸಂಪೂರ್ಣವಾಗಿ ಏನಾಗ್ಬೇಕು, ತಯಾರಾಗಿರ್ಬೇಕು, ಸಿದ್ಧವಾಗಿರ್ಬೇಕು ಅಲ್ವರ. ಸೊ ಅದೇ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋರ್ಗಳೇ, ಕಾನ್ಸಿಕ್ರೇಷನ್ ಏನಪ್ಪಾ ಅಂದ್ರೆ, ಇನ್ನೊಂದು ತಪ್ಪಾದ ಅಭಿಪ್ರಾಯ ಏನಂತಂದ್ರೆ, ನಮ್ಮ ಪಾಪ ಮಾಡೋದನ್ನ ಬಿಟ್ಬಿಟ್ರೆ ಅದೇ ಕಾನ್ಸಿಕ್ರೇಷನ್ ಅಂತ ಎಷ್ಟೋ ಜನಕ್ಕೇನ್ರಿ ಮನೋಭಾವ ಅಂದ್ರ, ಅದು ರಾಂಗ್ ಐಡಿಯಾ ಅಂದ್ರ. ಯಾಕೆಂದ್ರೆ ಕಾನ್ಸಿಕ್ರೇಷನ್ ಏನಪ್ಪಾ ಅಂದ್ರೆ, ನಮಗೆ ಅಧಿಕಾರ ಉಳ್ಳಂಥದ್ದು, ನಮ್ಮ ಹಕ್ಕು. ಈ ಹಕ್ಕುಗಳನ್ನ ದೇವ್ರಿಗೋಸ್ಕರ ಬಿಟ್ಕೊಡೋದೇನ್ರಿ ಕಾನ್ಸಿಕ್ರೇಷನ್? ಪಾಪ ಮಾಡೋದನ್ನ ಬಿಟ್ಕೊಡೋದು ಕಾನ್ಸಿಕ್ರೇಷನ್ ಅಲ್ಲ ನೋಡಿ. ಯಾಕಂದ್ರೆ ನಾವೇನ್ ನೋಡಿದ್ರಿ, ದೇವ್ರು ನಮ್ಮನ್ನ ಸತ್ಯಕ್ಕೆ ಕರೆದಿದ್ದಾರೆ, ನಮ್ಮನ್ನ ಪರಿಶುದ್ಧಗೊಳಿಸಿದ್ದಾರೆ, ಕರೆಕ್ಟಾ? ಪಾಪಿಗಳೇ ಮಾಡಿದೆ ಪರಿಶುದ್ಧಗೊಳಿಸಿದ್ರು. ಏನಕ್ಕೆ? ನಮ್ಮ ಜೀವಿತನ ಯಾರು ಕೊಡ್ಬೇಕು? ಎಂತ ಬಲಿ ಇರ್ಬೇಕು ಅದು? ಹಾ, ಸಜೀವ ಯಜ್ಞ, ಪರಿಶುದ್ಧವಾಗಿರೋಂತ ಯಜ್ಞವಾಗಿರ್ಬೇಕು ಅದ್ರ. ಹಂಗ್ರೆ ಪಾಪ ಮಾಡಕ್ಕಾಯ್ತದ? ಹಂಗ್ರೆ ಪಾಪ ಮಾಡಂಗಿಲ್ಲ ಫಸ್ಟ್ ಆಫ್ ಆಲ್ ಅಲ್ವರ. ಅದು ಮಾಡಕ್ ನಮ್ಗೆ ಅಧಿಕಾರನೇ ಇಲ್ಲ. ಓ, ಹಂಗಾರೆ ಪಾಪ ಮಾಡೋದು ಬಿಟ್ಬಿಡ್ತೀನಿ ಅಂತಂದ್ರೆ ನಾವೇನೋ ದೇವ್ರಿಗೆ ತ್ಯಾಗ ಮಾಡ್ದಂಗ? ಇಲ್ಲ ರೀ, ತ್ಯಾಗ ಅಂದ್ರೆ ಏನಪ್ಪ ಅಂದ್ರೆ, ನಮ್ಮ ಹಕ್ಕು, ನಮ್ಮ ಅಧಿಕಾರ ರೀ ಅದು ಅದರ. ಅದನ್ನ ನಾವು ಬಿಟ್ಕೊಡೋದೇನ್ರಿ, ಅದನ್ನ ತ್ಯಾಗ ಅಂತ ಹೇಳ್ತಾರೆ. ಯಾವ ವಿಚಾರನ ಮಾಡಬಾರ್ದೋ ಅದನ್ನ ಮಾಡಿದ್ರೆ ಇದ್ಬಿಟ್ರೆ ಅದನ್ನ ತ್ಯಾಗ ಅಂತ ದಯವಿಟ್ಟು ಯಾವತ್ತು ಏನ್ ಮಾಡೋದಿಲ್ಲ, ಹೇಳೋದಿಲ್ಲ ಅಲ್ವರ. ಆದಮ್ಗೆ ಪಾಪ ಮಾಡಂತ ಹೇಳಿದ್ರ? ಪಾಪ ಮಾಡಕ್ ಒಬ್ಬ ಮನುಷ್ಯಂಗೆ ಏನಿಲ್ಲ ಅಧಿಕಾರ, ಇಲ್ಲ ರೀ ಅದರ. ಲೋಕ ತರ್ಬಿಟ್ರೆ ಅಂತೀನಿ, ಸತ್ಯ ಕರೆದ್ರೆ ಒಬ್ಬರು ಮನುಷ್ಯಂಗೆ ಏನಿಲ್ಲ ಅಧಿಕಾರ, ಇಲ್ಲ. ಅದನ್ನ ಬಿಡೋದು ನಾವು ದೇವ್ರಿಗೆ ಏನೋ ದೊಡ್ಡ ಸ್ಯಾಕ್ರಿಫೈಸ್ ಮಾಡ್ತೀರಿ ಅಂತ ಅಲ್ವೇ ಅಲ್ಲ ರೀ. ಫಸ್ಟ್ ಆಫ್ ಆಲ್ ಅದು ಮಾಡಂಗೆ ಏನಿಲ್ಲ, ಇಲ್ಲ. ಅದು ಬಿಟ್ಟು, ಪಾಪ ಮಾಡೋದನ್ನ ಬಿಟ್ಟು ಇನ್ ಅಡಿಷನಲ್ ಆಗಿ ದೇವ್ರಿಗೆ ಏನೋ ಮಾಡ್ತೀರಿ ಅಂತಂದ್ರೆ ಅದು ಏನ್ರಿ ಸ್ಯಾಕ್ರಿಫೈಸ್, ಅದು ತ್ಯಾಗ. ಅದಕ್ಕೆ ತ್ಯಾಗಕ್ಕೂ ಪಾಪ ಮಾಡೋದು ಬಿಡೋದಕ್ಕೂ ವ್ಯತ್ಯಾಸ ಏನಾಗಿದೆ ಇದೆ. ಇವತ್ತೆಲ್ಲ ಕ್ರೈಸ್ತ ಸಮುದಾಯದಲ್ಲಿ ಏನ್ ತಿಳ್ಕೊಂಬಿಟ್ಟರೆ, ಅಯ್ಯೋ ನಾನು ಪಾಪ ಮಾಡೋ ಬಿಟ್ಬಿಟ್ಟು ಏನಾಗ್ಬಿಡ್ತದೆ, ನಾನು ದೇವ್ರ ಮುಂದೆ ಏನಾಗ್ಬಿಡ್ತೀನಿ, ನೀತಿವಂತ ಹಂಗೆ ಸಂಪಾದನೆ ಮಾಡೋಕ್ಕಾಯ್ತದ? ನೀತಿವಂತಿಕೆನ ಟಿವಿ ನೋಡೋದು ಬಿಟ್ಬಿಟ್ಟು, ಸಿನಿಮಾ ನೋಡೋದು ಬಿಟ್ಬಿಟ್ಟು ಅಲ್ವರ, ಲೈಫಲ್ಲಿ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ದೇವ್ರಿಗೆ ನೀತಿವಂತರಾಗಿಬಿಟ್ರೆ ನಾನು ಸಂಪಾದನೆ ಮಾಡೋಕ್ಕೆ ನೀತಿವಂತನ? ಹಾ, ನಾ ಮಾಡ್ಕೊಂತಾರದ ಅದಲ್ಲ ಅಲ್ವರ. ದೇವ್ರ ಅದನ್ನ ಮಾಡ್ಬೇಡ ಅಂತ ಹೇಳ್ಬಿಟ್ಟವ್ರೆ, ಅದನ್ನ ಮಾಡಿದ್ರೆ ಬಿಟ್ಬಿಡ್ತೀನಿ ಅಂತಂದ್ರೆ ನಾನು ದೇವ್ರಿಗೆ ಏನಾರೋ ಮಾಡ್ದಂಗ ಅಂದ್ರೆ ಇಲ್ಲ ರೀ, ಅಲ್ವ ಅದಕ್ಕಿಂತ ನೋಡ್ಬೇಕಾದ್ರೆ ಕಾನ್ಸಿಕ್ರೇಷನ್ ಅಂದ್ರೆ ಪಾಪ ಮಾಡೋಂಥದ್ದು ಬಿಡೋದಂತೂ ಅಲ್ವೇ ಅಲ್ಲ. ನೋಡಿ ಲೋಕದಲ್ಲಿ ನಾವು ಸಂತೋಷವಾಗಿರೋ ತಪ್ಪಿಲ್ಲ ರೀ ಅದರ, ಆದರೆ ಇದನ್ನ ದೇವ್ರಿಗೋಸ್ಕರ ಮಾಡ್ಬೇಕು ನಾವು ಕೆಲವೊಂದು ಸ್ಯಾಕ್ರಿಫೈಸ್ ಮಾಡೋದು. ಉದಾಹರಣೆಗೆ ನೋಡ್ಬೇಕಾದ್ರೆ ಇವಾಗ ನೋಡಪ್ಪ, ಇವಾಗ ನಾವು ಹೊಟ್ಟೆ ತುಂಬ ಚೆನ್ನಾಗಿ ಲಕ್ಸುರಿಯಸ್ ಆಗಿ ತಿಂದು ಗ್ರ್ಯಾಂಡಾಗೆ ಸೂಪರಾಗೆ ಇರೋದು ತಪ್ಪಿದೆಯಾ? ಒಬ್ಬ ಮನುಷ್ಯನ ದೃಷ್ಟಿಯಲ್ಲಿ ನೋಡಿ ಅಂತೀನಿ, ಇದು ರಾಂಗಾ? ಇಲ್ಲ. ಆದಾಮ್ಗೆ ಏನಂತಂದ್ರು, ಭೂಲೋಕದಲ್ಲಿ ದೊರೆತನ ಮಾಡು, ಅದರ ಭೂಲೋಕನ ವಶ ಪಡಿಸ್ಕೋ, ನೀನೇನು ಮಾಡು ಸಂತಾನ ಅಭಿವೃದ್ಧಿ ಮಾಡು, ಚೆನ್ನಾಗಿರು ಅಂತಂದ್ರು, ಭೂಲೋಕದಲ್ಲಿ ದೊರೆತನ ಮಾಡು ಅಂತಂದ್ರು. ಅದರ ಇವಾಗ ಈ ಥರ ಒಂದು ಒಳ್ಳೆ ಏನಂದ್ರೆ ವರ್ಲ್ಡ್ಲಿ ಲೈಫ್, ಪಾಪ ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ, ಒಬ್ರಿಗೆ ಯಾರೋ ದ್ರೋಹ ಮಾಡೋದಿಲ್ಲ, ಕೆಟ್ಟ ಮಾತು ಮಾತಾಡಲ್ಲ, ಕೆಟ್ಟ ಕೆಲಸಗಳನ್ನ ನೋಡಲ್ಲ, ಕೆಟ್ಟ ಕೆಲಸಗಳನ್ನ ಮಾಡೋದಿಲ್ಲ. ಲೋಕದಲ್ಲಿ ಚೆನ್ನಾಗಿರೋದು ರಾಂಗ ಅಂದರೆ ರಾಂಗ್ ಇಲ್ಲ ರೀ, ಇದು ಮನುಷ್ಯನ ದೃಷ್ಟಿಯಲ್ಲಿ ರೈಟ್. ಅದೇ ಕಾನ್ಸಿಕ್ರೇಷನ್ ಮಾಡಿರೋನು ಇಷ್ಟಗ್ ಮಾತ್ರ ಇದ್ರೆ ಅವನ್ ಕಾನ್ಸಿಕ್ರೇಷನೇ ಅಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಹೇಳ್ತಾರೆ, Matthew 5:20 ಓದಿ ಅಂತೀನಿ, Matthew 5:20.
ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ.
ನಮ್ಮ ನೀತಿ ಫರಿಸೇರ ಸದಸ್ಯರ ನೀತಿಗಿಂತ ಹೆಚ್ಚಾಗದಿರ ಇದ್ರೆ ಪರಲೋಕ ರಾಜ್ಯ ಸೇರೋದಕ್ಕೆ ಸಾಧ್ಯ ಇಲ್ಲ. ಏನೋ ನೀತಿ ಹೆಚ್ಚಾಗಬೇಕು ಅಂದ್ರೆ ಫರಿಸೇರ ಸದಸ್ಯ ಹಿಂಗೆ ಮಾಡ್ತಾ ಇದ್ರು, ಸ್ಟ್ರಿಕ್ಟ್ ಆಗಿ ಲಾನ್ ಏನ್ ಮಾಡ್ತಾ ಇದ್ರು, ಫಾಲೋ ಮಾಡ್ತಾ ಇದ್ರು. 10% ಹಾಕ್ಬೇಕಾ ಕೊಟ್ಬಿಡ್ತೀನಪ್ಪ, ನೀನ್ ಪ್ರೇಯರ್ ಮಾಡ್ಬೇಕಾ ಮಾಡ್ಬಿಡ್ತೀನಿ, 3 ಸರ್ತಿ ಮಾಡ್ಬೇಕಾ 4 ಸರ್ತಿ ಮಾಡ್ತೀನಿ ತಗೋ, ಅದರ ಉಪವಾಸ ಮಾಡ್ಬೇಕಾ ಸರಿ ಮಾಡ್ತೀನಿ, ಅದರ ಎಲ್ಲರಿಗೂ ಕಾಣಿಸ್ತಿಲ್ಲ ಮಾಡ್ತೀನಿ, ಇದೆಲ್ಲ ಮಾಡ್ತಾ ಇದ್ರು. ವೆರಿ ಗುಡ್. ಏನ್ ಪ್ರಯೋಜನ ಆಯ್ತು? ಇದು ದೇವ ದೃಷ್ಟಿಯಲ್ಲಿ ನೀತಿವಂತಿಕೆ ಆದ್ರೆ ಅಂದ್ರೆ ಇಲ್ಲ ರೀ. ಅದಕ್ಕೆ ಹೇಳ್ತಾರೆ, ಅವರ ನೀತಿವಂತಿಕೆಗಿಂತ ನಮ್ಮ ನೀತಿವಂತಿಕೆ ಹೆಂಗಿರ್ಬೇಕಂತೆ? ಅವ್ರು ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಫಾಲೋ ಅಪ್ ಮಾಡ್ತಾ ಇದ್ರು, ನಾವು ಕಾಟಾಚಾರಕ್ಕೆ ಮಾಡಂಗೆ ಇರ್ಬಾರ್ದ್ರೆ ಏನಾಗಿರ್ಬೇಕು? ಇನ್ನೊಂದು ಎಕ್ಸ್ಟ್ರಾ ಏನಾಗಿರ್ಬೇಕು ಇರ್ಬೇಕು? ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಮತ್ತೆದಲ್ಲಿ, ಯಾರೋ ಒಬ್ರು ನಿಮ್ಮನ್ನ ಬಲವಂತ ಮಾಡಿ 1 ಮೈಲ್ ನಡಿ ಅಂತಂದ್ರೆ ನೀವೇನು ಮಾಡಂತ ಹೇಳ್ತಾರೆ? 2 ಮೈಲ್ ನಡಿ ಅಂತ ಹೇಳ್ತಾರೆ. ಏನಿದು? ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ರೋಮನ್ಸಲ್ಲಿ ಒಂದು ರೂಲ್ಸ್ ಇತ್ತು. ಒಬ್ಬ ರೋಮನ್ ಸಿಟಿಸನ್ ಯಹೂದ್ಯರನ್ನ ಕಡ್ಡಾಯವಾಗಿ ಬಲವಂತ ಮಾಡಿ ಏನ್ರಿ ಅವನ ಜೊತೆಗೆ 1 ಮೈಲ್ವರೆಗೂ ನಡೀಬೇಕು ಅಂತಂದ್ಬಿಟ್ಟು ಫೋರ್ಸ್ ಮಾಡೋಕೆ ಏನಿತ್ತು ಅವ್ನು ರೈಟ್ಸ್ ಇತ್ತು. ಯಾಕಂದ್ರೆ ರೋಮನ್ಸ್ ಬಂದ್ಬಿಟ್ಟು ಎಂಪರರ್ಗಳು, ಇಸ್ರೇಲ್ಗಳೆಲ್ಲರೂ ಅವ್ರಿಗೆ ದಾಸ ಥರ ಏನಾಗಿದ್ರು, ಇದ್ರು ಸ್ಲೇವ್ಸ್ ಥರ. ಇವನೇನೋ ರೋಮನ್ಸನ್ ಬಂದು ಬ್ಯಾಗೇಜ್ ಎತ್ಕೊಳ್ಬೇಕು, ತೂಕ ಇದೆ ಅವ್ನು ಎತ್ಕೊಳಕ್ಕಾಗಲ್ಲ, ಏ ಯಹೂದ್ಯ ಬಾಯ್ಲಿ ಅಂತಂದ್ರೆ ಅವ್ನು ಏನು ಮಾಡ್ಬೇಕು, ಅವ್ನು ಎಲ್ಲ ಕೆಲಸ ಬಿಟ್ಬಿಟ್ಟೆ ಮಾಡಕ್ಕೆ ಅವ್ನು ಲಗೇಜ್ನ ಎತ್ಕೊಂಡು ಹೋಗ್ಬೇಕು. ಎಲ್ಲಿವರೆಗೂ ಹೋಗ್ಬೇಕು? ಮಿನಿಮಮ್ ಕನಿಷ್ಠ 1 ಮೈಲ್ವರೆಗೂ ಹೋಗ್ಬೇಕು. ಅದ್ರ ನಂತರ ಹೋಗ್ಬೇಕು ಅಂತ ಅವಶ್ಯಕತೆ ಏನಿಲ್ಲ, ಅವ್ನ ಬ್ಯಾಗ್ ಬಿಟ್ಟು ಹೋಯ್ತಾ ಇರ್ಬೋದು. ಅದಕ್ಕೆ ಚೆನ್ನಾಗಿ ಅರ್ಥ ಇದೆಯಾ, ಯೇಸು ಕ್ರಿಸ್ತನ ಶಿಲ್ಬೆ ಎತ್ಕೊಂಡು ಹೋಗ್ಬೇಕಾದ್ರೆ ಯಾರನ್ನ ಕರೀತಾರೆ? ಅವ್ರೇನು ಅವ್ರಿಗೆ ಸುಮ್ಮನೆ ಏನ ಬಂದ್ಬಿಡ್ತಾ? ಅವ್ರಿಗೆ ಏನು ಸಂಬಂಧನ, ಏನು ಎಮೋಷನ್ನ? ಏನಿಲ್ಲ, ರೋಮನ್ಸ್ ಹೇಳಿದ್ಮೇಲೆ ಮಾಡಲೇಬೇಕು ಅಲ್ವರ, ಇಲ್ಲ ಬಿಡ್ತಾ ಇರಲ್ಲ ಅವರು. ಅದ ದಟ್ ವಾಸ್ ದ ರೂಲ್. ಯೇಸು ಕ್ರಿಸ್ತ ಹೇಳ್ತಾರೆ, ಜಸ್ಟ್ ನೀವು ಸುಮ್ಮನೆ ಮಾಡಬೇಕು ಅಂತಂದ್ಬಿಟ್ಟು 1 ಮೈಲ್ವರೆಗೆ ಏನು ಮಾಡಿಬಿಡಿ, ನೀವು ಮಾಡಿಬಿಡಿ. ಇನ್ನೊಂದು ಎಕ್ಸ್ಟ್ರಾ ಮೈಲ್ ಏನು ಮಾಡಿ ಮಾಡಿ, ಎಕ್ಸ್ಟ್ರಾ ಮೈಲ್ ಮಾಡಿದಾಗ ಹಿಂಗಿದೆ ರೂಲ್ಸ್ ಪ್ರಕಾರ ಒಂದು, ಇನ್ನು ಎಕ್ಸ್ಟ್ರಾ ಒಂದು ಮಾಡಿದ್ರೆ ದಟ್ ಈಸ್ ಸ್ಯಾಕ್ರಿಫೈಸ್, ತ್ಯಾಗ ಮಾಡ್ದಂಗೆ ಅಂತಂದ್ಬಿಟ್ಟು ಅಲ್ವರ, ಇದು ಕಾನ್ಸಿಕ್ರೇಷನ್ ರೀ. ಅದಕ್ಕೆ ನೋಡ್ಬೇಕಾದ್ರೆ ಪರಿಸರ ಸದಸ್ಯರ ನೀತಿಗಿಂತ ನಿಮ್ಮ ನೀತಿ ಅಂದರೆ ನೀನು ನಿಮ್ಮ ಕಾರ್ಯಗಳು ನೀತಿ ಕೆಲಸಗಳೆಲ್ಲ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗದಿದ್ರೆ ನೀವು ಏನಾಗೋದಿಕ್ಕೆ ಸಾಧ್ಯ ಇಲ್ಲ, ಅದರ ಪರಲೋಕ ರಾಜ್ಯ ಸೇರೋದಕ್ಕೆ ಸಾಧ್ಯ ಇಲ್ಲ ಅಲ್ವರ. ನೋಡಿ ಇವಾಗ ನಾವೆಲ್ಲ ಟ್ರಾವೆಲ್ ಮಾಡ್ತೀರಪ್ಪ, ಇವಾಗ ಟ್ರಾವೆಲ್ ಮಾಡ್ಬೇಕಾದ್ರೆ ಎಕ್ಸಾಂಪಲ್, ಇನ್ನೊಂದು ಸ್ಯಾಕ್ರಿಫೈಸ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಇವಾಗ ನಾವು ತ್ಯಾಗ ಅಂತಂದ್ರೆ ನಾವೆಲ್ಲ ಟ್ರಾವೆಲ್ ಮಾಡ್ತೀರಿ, ನಮಗೆ ಟ್ರಾವೆಲ್ ಮಾಡೋಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಏನಾಗಿದೆ ಇದೆ ಅಲ್ವರ. ಸಾಮಾನ್ಯವಾಗಿ ನಾವು ಚೂಸ್ ಮಾಡೋಂಥ ಆಪ್ಷನ್ ಯಾವುದು ಅಂದರೆ, ನಮ್ಗೆ ಯಾವ್ದು ತುಂಬ ಕಂಫರ್ಟಬಲ್ ಆಗಿರ್ತಾರೋ, ನಮ್ಗೆ ಯಾವ್ದು ತುಂಬ ಲಕ್ಸುರಿಯಸ್ ಆಗಿರ್ತಾರೋ ಅದೇನು ಮಾಡ್ತೀವಿ ನಾವು ಚೂಸ್ ಮಾಡ್ತೀವಿ ಅದರ. ಇವಾಗ ಇಲ್ಲಿಂದ ನಾವೇನ್ರಿ ಇಲ್ಲಿಂದ ಚೆನ್ನೈಗೆ ಹೋಗ್ಬೇಕು ಅಂದರೆ ನಮಗೆ ಫ್ಲೈಟಲ್ಲಿ ಹೋಗ್ಬೋದು ಅದರ, ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ ಏನು ಮಾಡ್ಬೋದು ಹೋಗ್ಬೋದು, ಮಾಮೂಲಿ ಟ್ರೈನಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಕೂಡ ಏನಬೋದು ಹೋಗ್ಬೋದು ಅಲ್ವರ. ಎಲ್ಲದಕ್ಕೂ ಬೇರೆ ಬೇರೆ ಸ್ಲ್ಯಾಬ್ಸ್ ಏನಾಗಿದೆ ರೇಟ ಇದೆ ಅಲ್ವರ, 10,000 ರೂಪಾಯಿ ಅದರ, 2,000 ರೂಪಾಯಿ ಅದರ, ಬಸ್ಸಲ್ಲಿ ಹೋಗ್ಬೇಕಂದ್ರೆ 1,000 ರೂಪಾಯಿಗೆ ಆಯ್ತದೆ. ಇನ್ನು ಟ್ರೈನಲ್ಲಿ ಲೋಕಲ್ ಟ್ರೈನಲ್ಲಿ ಹೋಗ್ತೀವಿ ಅಂದರೆ ಮಾಮೂಲಿ ಬುಕ್ ಮಾಡ್ಕೊಂಡು 300 ರೂಪಾಯಿ ಕೂಡ ಏನು ಮಾಡ್ಬೋದು ಅಲ್ಲಿ ಹೋಗ್ಬೋದು ಅದರ. ಸರಿ, ಇವಾಗ ಒಬ್ಬ ಲೋಕದಲ್ಲಿರೋ ಮನುಷ್ಯ ಆದರೆ ಅವ್ನು ಯಾವ್ದಲ್ಲಿ ಹೋಗ್ತಾನೆ? ಅವ್ನಿಗೆಲ್ಲ ಸೌಕರ್ಯ ಐತೆ, ಎಲ್ಲ ಆಶೀರ್ವಾದ ಇದೆ, ಅವ್ನು ಯಾರು ಚೂಸ್ ಮಾಡ್ತಾನೆ? ಅವ್ನು ಫ್ಲೈಟಲ್ಲಿ ಹೋಗ್ತಾನೆ, ನಮ್ಗೆಲ್ಲ ಬೇಕು ನೋಡಿ ಹೋಗೋಣ, ಇಷ್ಟೊಂದು ಐತೆ ಏನಂತ 10,000 ರೂಪಾಯಿ ಹೋದ್ರೆ ನಡಿಯಪ್ಪ ಅಂತಂದ್ಬಿಟ್ಟು ಅದರ. ಅರೆ ಕಾನ್ಸಿಕೇಟೆಡ್ ಅವ್ನು ಏನು ಥಿಂಕ್ ಮಾಡ್ತಾನೆ? ಕಾನ್ಸಿಕೇಟೆಡ್ ಆಗಿರೋನು ಯಾಕಪ್ಪ ಅದಕ್ಕೆ 10,000 ರೂಪಾಯಿ ಖರ್ಚು ಮಾಡಬೇಕು? ಅದಕ್ಕಿಂತ 1,000 ರೂಪಾಯಿನಲ್ಲಿ ಹೋಗೋಂಥ ವಿಧಾನ ಇದೆಯಾ? ಅದನ್ನ ಚೂಸ್ ಮಾಡಿಕೊಂಡು ಇನ್ನು ಮಿಕ್ಕಿದ 9,000ನ ನಾವೇನು ಮಾಡೋಣ? ದೇವ್ರಿಗೋಸ್ಕರ ಎತ್ತಿಡೋಣ, ದೇವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋಕ್ಕೆ ನಾವು ಎತ್ತಿಡೋಣ ಅಂತ ಹೇಳ್ತಾರೆ. ಅದು ಏನ್ರಿ? ಅದು ತ್ಯಾಗ, ಅದು ಸ್ಯಾಕ್ರಿಫೈಸ್. ಇದೇ ಹೇಳೋದು ದಿನನಿತ್ಯ ಏನು ಮಾಡೋಕ್ಕೋ ಇದನ್ನ ಮಾಡೋರಾಗಿರ್ಬೇಕು. ಅದಕ್ಕೆ ಹೇಳೋದು ಸಜೀವ ಯಜ್ಞ ಯೇಸು ಕ್ರಿಸ್ತು. ಇದನ್ನೇ ಇನ್ನೊಂದು ಕಡೆ ಇನ್ನೊಂದು ಮಾತು ಹೇಳ್ತಾರೆ ಇಲ್ಲಿ ಮ್ಯಾಥ್ಯೂ ಹೇಳ್ತಾರೆ ನೋಡಿ ಒಂದು ನಿಮಿಷ ಅಂತೀರಿ. ಮ್ಯಾಥ್ಯೂ 10th chapter ಇರಬೇಕು, ಒಂದು ನಿಮಿಷ. ಡೈಲಿ ಕ್ರಾಸ್ ಇಟ್ಕೊಂಡ್ ಬರ್ಬೇಕು ಅಂತ ಹೇಳ್ತಾ ನೋಡಿ ಯೇಸು ಕ್ರಿಸ್ತು. ನೋಡಿ ಯಾರಿಗಾರ ಗೊತ್ತಿದ್ಯಾ? 10:38 ಹೋದ್ರಿ.
ಮತ್ತಾಯ 10:38, ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ.
ಅದಲ್ಲ ಡೈಲಿ ಅಂತ ಬರ್ತಾ ಹೊಂದಿತೀನಿ, ದಿನಾಲು ಅಂತ ಬರ್ತಾ ಹೊಂದಿತೀರಿ. ಇಲ್ಲ ಇಲ್ಲ ಇಲ್ಲ, ಒಂದ್ ನಿಮಿಷ ಐತೆ, ಬೇರೆ ವಾಕ್ಯ ಐತೆ. ಹಾ ಹೋದ್ರಿ, ಎಲ್ಲಿ ಬರ್ತಾರೆ ನೋಡಿ. ಓಕೆ, ಲೂಕ್ 9:23 ನೋಡಿ. ಹಾ ಕರೆಕ್ಟ್.
ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ.
ಏನ್ ಮಾಡ್ಬೇಕಂತ ಇದು ದಿನಾಲು ಈ ಕೆಲಸ ಏನ್ ಮಾಡ್ಬೇಕು? ಹೆಂಗಿರ್ಬೇಕು? ಎವ್ರಿ ಡೇ ಹ್ಯಾಬಿಟ್ ಆಗಿರ್ಬೇಕ್ರಿ. ಅದರ ಇವಾಗ ನಾ ಬೆಳಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡ್ತೀರ ಇಲ್ವಾ? ಊಟ ಮಾಡ್ತೀರ ಇಲ್ವಾ? ರಾತ್ರಿಗೆ ಊಟ ಮಾಡ್ಕೊಂಡು ಮಲ್ಕೊಂತಿರಲ್ವ? ಯಾಕೆ? ಹ್ಯಾಬಿಟ್ ಆಗ್ಬಿಟೈತೆ. ಅದ್ರ ಹ್ಯಾಬಿಟ್ ಆಗ್ಬಿಡೋದ್ರಿಂದ ಈ ರೂಢಿನ ಯಾರು ತಪ್ಪಿಸ್ಕೊಳ್ಳಿ ನಿಮ್ಗೆ ಇಲ್ಲ. ಇದೇ ರೀತಿ ಕ್ರಿಸ್ತನ ಹೆಜ್ಜೆಜಾಡಿಯಲ್ಲಿ ನಡೆಯೋದು ನಮ್ಗೇನಾಗಿರ್ಬೇಕು? ಹ್ಯಾಬಿಟ್ ಆಗಿರ್ಬೇಕು. ಹ್ಯಾಬಿಟ್ ಆಗ್ಬಿಟ್ಟೆ ಅಂತಂದ್ರೆ ನಾವು ಸ್ಯಾಕ್ರಿಫೈಸ್ ಮಾಡೋದು ಹ್ಯಾಬಿಟ್ ಆಗ್ಬಿಟ್ರೆ ಅದೊಂದು ದೊಡ್ಡದು ಏನಂತ ನಮಗೆ ಒಂದು ಭಾರ ಅಂತಂದ್ಬಿಟ್ಟೆ ಅನ್ಸೋದಿಲ್ಲ ಅಲ್ವರಾ? ಸೊ ಈ ರೀತಿ ಯಾವಾಗ ನಾವು ಸ್ಟೆಪ್ಸ್ ತೊಗೊಂತಿರೋ ಇದನ್ನೇ ಕಾನ್ಸಿಕ್ರೇಷನ್ ಅಂತೇಳಿ. ಅವಾಗ ದೇವ್ ನಮ್ಗೆ ಏನು ಮಾಡೋದು? ಹೋಲಿ ಸ್ಪಿರಿಟ್ ಅಂತ ನಮ್ಗೆ ಏನು ಮಾಡೋದು? ಕೊರಟು. ಫಸ್ಟ್ ಕಾನ್ಸಿಕ್ರೇಷನ್ ಮಾಡ್ಬೇಕ್ರೆ ಹೋಲಿ ಸ್ಪಿರಿಟ್ನ ಒಂದು ಸಾಂಪಲ್ ಆಗಿ ಏನು ಮಾಡ್ತಾರೆ ನಮ್ಮಿಂದ ದೇವ್ರ ಅಲ್ಲ, ಒಂದು ಚಿಕ್ಕ ಗಾತ್ರದಲ್ಲಿ ಏನು ಮಾಡ್ತಾರೆ ನಮಗೆ ಕೊಟ್ಟಿರ್ತಾರೆ ಅಲ್ವರಾ? ಇವಾಗ ಅದನ್ನೇನು ಮಾಡ್ಬೇಕು? ನಾವು ದಿನ ಈ ಥರ ದೇವ್ರಿಗೆ ತ್ಯಾಗ ಮಾಡ್ತಾ ಮಾಡ್ತಾ ಏನು ಮಾಡ್ಬೇಕು? ಅದನ್ನ ನಾವು ಅದನ್ನ ಬೆಳೆಸ್ಕೊಬೇಕು. ಬೈಬಲ್ ಹೇಳ್ತಾರೆ ಪವಿತ್ರ ಆತ್ಮದಿಂದ ಬರಿತವರಾಗಿರಿ ಅಂತ ಹೇಳ್ತಾರೆ. ಅದರ ಪವಿತ್ರ ಆತ್ಮ ಹೆಂಗೆ ಬರಿತವರಾಗಿರೋದು? ಎಲ್ಲರೂ ಫ್ಯೂಯಲ್ ಟ್ಯಾಂಕಲ್ಲಿ ಸಿಗ್ತಾರೆ ತುಂಬಿಸ್ಕೊಳಕೈತದ? ನಾವೇನು ಮಾಡ್ಬೇಕು? ಅದನ್ನ ದಿನ ಏನು ಮಾಡ್ಬೇಕು? ನಾವು ತ್ಯಾಗ ಮಾಡ್ತಾ ಹೋಗ್ಬೇಕು. ಎಷ್ಟು ಲೌಕಿಕ ಕೆಲಸಗಳನ್ನ ಬಿಡ್ತಿರೋ ಅಷ್ಟೇ ಪವಿತ್ರ ಆತ್ಮ ದೇವ್ರು ನಮ್ಗೆ ಏನು ಮಾಡ್ತಾರೆ? ನಮಗೆ ಕೊಡ್ತಾರೆ ಅಲ್ವರಾ? ಇವಾಗ ನಮ್ಮಲ್ಲಿ ಪವಿತ್ರ ಆತ್ಮ ಅಧಿಕವಾಗಿ ಬಂದಾವಾಗ ಈ ನಮ್ಮಲ್ಲಿರೋಂಥ ಲೋಕದ ಆತ್ಮ ಏನಾಗ್ತಾರೆ ಅಲ್ಲಿ ಕಮ್ಮಿ ಆಯ್ತದೆ ಅಲ್ವರಾ? ಲೋಕದ ಆತ್ಮ ಕಮ್ಮಿ ಆಗಿಲ್ಲ ಅಂದರೆ ಪವಿತ್ರ ಆತ್ಮ ಏನಾಗಲ್ಲ? ಜಾಸ್ತಿ ಆಗಲ್ಲ. ಅವಾಗ ಎರಡಿಗೂ ಸೆಟ್ ಆಯ್ತದ? ಸೆಟ್ ಆಯ್ತದ? ಸೆಟ್ ಆಗಲ್ಲ. ಓದಿಂತೀನಿ ಇಲ್ಲಿ 2 ಕೊರಿಂಥ 4:7, 2 ಕೊರಿಂಥ 4:7 ಓದಿ. ಹಾ,
ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು.
ಇದೆಲ್ಲಿಟ್ಟರಂತೆ ದೇವರು ಮಣ್ಣಿನ ಘಟಕದಲ್ಲಿ ಪವಿತ್ರ ಆತ್ಮ ಇಟ್ಟರಂತೆ. ಮನುಷ್ಯರು ನಾವು ಮಣ್ಣು, ಇದ್ರೊಳಗೆ ದೇವರೇ ಮಾಡ್ರೆ ತನ್ನ ಒಂದು ಟ್ರೆಷರ್ ಅನ್ನ ಇಟ್ಟವ್ರೆ ಪವಿತ್ರ ಆತ್ಮನ. ಕರೆಕ್ಟಾ? ನೋಡಿ ಇದು ಹೆಂಗಿದೆ ಅಂತೆ, ಗಲಾತ್ಯ 5:17 17ನೇ ವಾಕ್ಯ ಓದಿಂತೀನಿ. ಹಾ,
ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ.
ನೋಡ್ರ ಗಲಾತ್ಯ 5:17 ಶರೀರ ಭಾವವು ಅಭಿಲಾಷಿಸುವುದು ಏನಾಗಿದೆ?
ಆತ್ಮನಿಗೆ
ವಿರುದ್ಧವಾಗಿದೆ.
ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ.
ಆತ್ಮವು ಅಭಿಲಾಷಿಸುವುದು ಶರೀರ ಭಾವಕ್ಕೆ ಏನಾಗಿದೆ? ಇವಾಗ
ವಿರುದ್ಧವಾಗಿದೆ.
ಆಮೇಲೆ
ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ.
ಒಂದಕ್ಕೊಂದು ಏನಾಗ್ತದೆ ಇವಾಗ ಹೋರಾಡ್ತಾರೆ. ನಾವ್ ಏನ್ ಮಾಡ್ಬೇಕು ಅಂತಿದಿರೋ ಇಚ್ಛಿಸೋದಿಕ್ಕೆ ಇದು ಬಿಡೋದಿಲ್ಲ. ಅವಾಗ ಏನಾಗ್ತದೆ ನಮ್ಮಲ್ಲಿ ತುಂಬಾ ಫೈಟಿಂಗ್ಸ್ ಏನ್ ಮಾಡ್ತಾರೆ ನಡೀತಾರೆ ಅಲ್ವರಾ? ಸರಿ, ಇವಾಗ ಫೈಟಿಂಗ್ಸ್ ಏನ್ ಮಾಡ್ಬೇಕು ನಾವು? ಇವಾಗ ಇದನ್ನ ಜಯಿಸೋದಿಕ್ಕೆ ಏನ್ ಮಾಡಕ್ ನಾವು ಪ್ರಯತ್ನ ಮಾಡ್ಬೇಕು. ಸರಿ, ಇವಾಗ ನಾವು ಪ್ರಯತ್ನ ಮಾಡಿದಾಗೆಲ್ಲ ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ? ಜಾಸ್ತಿ ಫೇಲ್ ಆಗ್ತೀರಾ ಜಾಸ್ತಿ ಪಾಸ್ ಆಗ್ತೀರಾ? ಜಾಸ್ತಿ ಫೇಲ್ ಆಗದೆ ಜಾಸ್ತಿ ಅಲ್ವರ? ಪಾಸ್ ಆಗೋದೆಲ್ಲ ಏನ್ರಿ ತುಂಬಾ ತುಂಬಾ ಕಮ್ಮಿನೇ ಅಲ್ವರಾ? ಸೊ ಆ ಟೈಮಲ್ಲಿ ದೇವ್ರು ನಮ್ನ ಹೇಗೆ ನೋಡ್ತಾರೆ? ಕರೆಕ್ಟಾ? ದೇವ್ರು ನಮ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅಂತಂದ್ರೆ, ದೇವ್ರು ನಮ್ನ ಕಾರ್ಯಗಳನ್ನ ಏನ್ ಮಾಡಕ್ ಹೋಗಲ್ಲ, ನೋಡಕ್ ಹೋಗಲ್ಲ. ಆದರೆ ನಮ್ಮ ಹೃದಯದ ಅಂದರೆ ಒಂದು ಭಾವನೆಗಳು, ನಾವು ಮನಸ್ಸಲ್ಲಿ ಅಂತ ಯೋಚನೆ ಏನು ಮಾಡ್ತಾರೆ ದೇವರು ಅಲ್ಲಿ ನೋಡ್ತಾರೆ. ಆದ್ರೆ ದೇವರು ಪಾಪ ಮಾಡಿಬಿಟ್ಟೆ ಅಂತ ನೋಡಲ್ಲ ರೀ, ಪಾಪ ಮಾಡಿದೆಲ್ಲ ಏನಕ್ಕೆ ಮಾಡಿದೆ, ಯಾವ ಕಾರಣದಿಂದ ಮಾಡಿದೆ ಅಂತ ಏನು ಮಾಡ್ತಾರೆ ದೇವರು ನಮ್ಮನ್ನು ನೋಡ್ತಾರೆ ಹೊರತು ಮಾಡಿಬಿಟ್ಟೆಲ್ಲ ಅಂತ ನಮ್ಮ ನೇಮ್ ಮಾಡೋಕ್ಕೋಗಲ್ಲ, ನಮ್ಮನ್ನ ಬ್ಲೇಮ್ ಮಾಡೋಕ್ಕೋಗಲ್ಲ. ಅಂದ್ರೆ ದೇವರು ಚೆನ್ನಾಗಿ ಗೊತ್ತು, ನಾ ಮಾಂಸಲ್ಲಿರೋದ್ರಿಂದ ಬಲಹೀನವಾಗಿರೋಂಥ ಪಾತ್ರ ಇರೋದ್ರಿಂದ ನಾ ಖಂಡಿತವಾಗ ಏನು ಮಾಡ್ತೀರಿ ಮಾಡೇ ಮಾಡ್ತೀನಿ ಅಂತ ಯಾರಿಗೆ ಚೆನ್ನಾಗಿ ಗೊತ್ತೋ, ದೇವ್ರಿಗೆ ಗೊತ್ತು. ಆದರೆ ಇದರಲ್ಲಿ ಫೈಟ್ ಮಾಡಿ ಹೊರಗಡೆ ಬರ್ತಾರೆ ಗೊತ್ತಾ, ಅದನ್ನು ದೇವ್ರೇನು ಮಾಡ್ತಾರೆ ತುಂಬ ಅಲ್ಲ ಮಿಸ್ತಾರೆ ಅಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ನೋಡ್ರಿ ಅಂತೀನಿ, ಹೆಂಗಪ್ಪ ಅಂತಂದರೆ ಇವಾಗ ಲೋಕದಲ್ಲಿ ಏನ್ರಿ ಯಾರೋ ಒಬ್ಬರು ಮರ್ಡ್ರ್ ಮಾಡಿಬಿಟ್ರೆ ಅಥವಾ ಆಕ್ಸಿಡೆಂಟ್ ಆಗಿ ಮರ್ಡರ್ ಆಗಿಬಿಟ್ಟ ಅಂತಂದರೆ ಅಂಥವ್ರಿಗೆ ಏನು ಮಾಡ್ತಾರೆ ಇಮ್ಮಿಡಿಯೇಟಾಗಿ ಶಿಕ್ಷೆ ಕೊಡಲ್ಲ ರೀ, ಎಲ್ಲ ಗೊತ್ತಿರ್ತಾರೆ, ಸಿ ಸಿ ಕ್ಯಾಮ್ರಾ ಇರ್ತಾರೆ, ಪ್ರೂಫ್ ಇರ್ತಾರೆ, ಕಾರ್ನ ವೇಗ ಬಗ್ಗೆ ಹೊಡ್ಕೊಂಡು ಹೋಗ್ಬಿಡ್ತಾನೆ ಅವ್ನು ಸತ್ತೇ ಹೋಗ್ಬಿಡ್ತಾನೆ. ಅದರ ಅದು ತೊಗೊಂಡಾಗ ಏನು ಮಾಡ್ತಾರೆ ಇವನ್ನ ಕೋರ್ಟ್ಗೆ ಹಾಕ್ತಾರೆ, ಅದರ ಕೇಸ್ ಹಾಕ್ತಾರೆ, ಟ್ರಯಲ್ ನಡೆಸ್ತಾರೆ. ಅದರ ಆ ಟ್ರಯಲ್ ನಡೀಬೇಕಾರೆ ಇವನೇನೋ ಅಮಲೇರಿ ಕುಡ್ದಿರೋ ಒಂದು ನಶದಿಂದ ಅವನು ಆಕ್ಸಿಡೆಂಟ್ ಮಾಡಿಬಿಟ್ಟ ಅಂತ ಗೊತ್ತಾದರೆ ಅವನಿಗೇನು ಶಿಕ್ಷೆ ಕೊಡ್ತಾರೆ, ಶಿಕ್ಷೆ ಸ್ವಲ್ಪ ಕಮ್ಮಿ ಏನು ಮಾಡ್ತಾರೆ ಮಾಡ್ತಾರೆ. ಅಯ್ಯೋ ಅವ್ನು ಬೇಕು ಅಂತ ಏನು ಮಾಡಲಿಲ್ಲ ಮಾಡಲಿಲ್ಲ, ಕುಡ್ದಿರೋ ಅಮಲಲ್ಲಿ ಏನು ಮಾಡ್ಬಿಟ್ಟ ಅವನು ಮಾಡ್ಬಿಟ್ಟಾನೆ ಅಂತಂದ್ಬಿಟ್ಟು ಏನು ಮಾಡ್ತಾನೆ ಸ್ವಲ್ಪ ಶಿಕ್ಷೆ ಏನು ಮಾಡ್ತಾರೆ ಕಮ್ಮಿ ಕೊಡ್ತಾರೆ. ಅದನ್ನ ಅದೇ ರೀತಿ ನಮ್ಮ ಪರಲೋಕದ ನ್ಯಾಯಾಧಿಪತಿ ಕೂಡ ಇವನ್ ಈ ತರ ಮಾಡದ್ನಲ್ಲ ಏನಕ್ಕಪ್ಪ ಮಾಡ್ದ ಅಂತ ಏನ್ ಮಾಡ್ತಾರೆ ಅಲ್ಲಿ ಫಸ್ಟ್ ಯೋಚನೆ ಮಾಡ್ತಾರೆ. ಪೇತ್ರ ಯೇಸು ಕ್ರಿಸ್ತನ ಏನ್ ಮಾಡೋದ್ ಮೂರ್ ಸತಿ ಏನಕ್ಕೆ ಭಯ ಆ ಸಿಚುವೇಶನ್ ಯೋಚನೆ ಮಾಡಿ, ನಮ್ಮ ಸುತ್ತಲೂ ಬರೋ ಎಲ್ಲ ಪೊಲೀಸರು ನಿಂತ್ಕೊಂಡು ಒಬ್ಬರನ್ನ ಹೊಡಿತಾವ್ರೆ ಅಂತ ತಿಳ್ಕೊಳ್ಳಿ ಅವ್ರ ನಮ್ಮನ್ನ ನೆಕ್ಸ್ಟ್ ಬಿಟ್ರೆ ನಮ್ಮನ್ನ ನಾವೇ ಇರೋದು ಕ್ಯೂನಲ್ಲಿ ನಾವೇನ್ ಮಾಡ್ತೀರಿ, ನಾವೇನ್ ಮಾಡ್ತೀರಿ ಫಸ್ಟ್ ಹಿಂಗಾರ ನಾ ಜಾಗಕ್ಕೆ ತಪ್ಪಿಸ್ಕೊಳಕ್ ಏನ್ ಮಾಡ್ತೀರಿ ಓಡೋದ್ರೆ ನಮ್ಮ ಪ್ಯಾಂಟ್ ಇಟ್ಕೊಂಡ್ಬಿಡ್ತಾರೆ ಅದರ ಏನ್ ಮಾಡ್ತಾರೆ ಅವಾಗ ನಾಜೋಕಾಗಿ ಏನು ಗೊತ್ತಿಲ್ಲ ಸ್ವಲ್ಪ ಡೀಸೆಂಟ್ ಆಗಿ ಎಲ್ಲ ಹೋಗಿ ಬರತ್ತಾರ ಏನ್ ಮಾಡೋಕಂಗೆ ಇದನ್ನೇ ಪೇತ್ರ ಮಾಡಿದ್ದು. ಅದರ ಕ್ರೈಸ್ಟ್ ಏನ್ ಮಾಡಿದ್ರು ಅವ್ರು ಅರ್ಥ ಮಾಡ್ಕೊಂಡ್ರು ಫೀಲಿಂಗ್ಸ್ ಅದರ. ಅದಕ್ಕೆ ಇನ್ನೂ ನೋಡ್ಬೇಕಾರೆ ಗಾರ್ಡನ್ ಆಫ್ ಗೆಸ್ಸ ಮನೆಯಲ್ಲಿ ಯೇಸುಕ್ರಿಸ್ ಇರ್ತಾರೆ ನೋಡಿರ್ತೀನಿ, ಯೇಸುಕ್ರಿಸ್ ಚೆನ್ನಾಗಿ ಗೊತ್ತಿರ್ತಾರೆ ಇವ್ರ ಶಿವನ್ನ ಹಿಡಕ್ ಬರ್ತಾರೆ ಯೇಸುಕ್ರಿಸ್ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಫ್ಯೂಚರ್ ಏನಾಗ್ತಾರೋ ಯಾರಿಗೆ ಫಸ್ಟ್ ಗೊತ್ತಾಗ್ತಾಯ್ತು, ಜೀಸಸ್ ಗೊತ್ತಾಗ್ತಾಯ್ತು. ನತಾನಿಯನ್ನ ನೋಡ್ತಾರೆ, ಎಲ್ಲಿ ಕೂತಿದ್ದ ನತಾನಿಯಲ್ಲೋ, ಎಲ್ಲಿ ಕೂತಿದ್ದ ಅಂಜೂರ್ ಮೇಡಕ್ಕೆ ಎಲ್ಲಿ ಕೂತಿದ್ದ, ಯೇಸುಕ್ರಿಸ್ ನೋಡ್ಕೊಂಡ ಬಂದ್ರು ಸಿ ಸಿ ಕ್ಯಾಮ್ರಾ ನೋಡ್ರ ಯೇಸುಕ್ರಿಸ್ನ ಗಾಡಿ ಏನಾಗಿತ್ತು ಗೊತ್ತಿತ್ತು. ಅದೇ ತರ ಅರೆಸ್ಟ್ ಬರ್ತಾನೆ ಅಂತಂದ್ಬಿಟ್ಟು ಯಾರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಯೇಸುಕ್ರಿಸ್ ಏನಪ್ಪ ಮಾಡಿದ್ರೆ ಗೆತ್ಸೆಮನಿಗೆ ಏನ್ ಮಾಡಿದ್ದು ಅಲ್ಲಿ ಗಾರ್ಡನ್ಗೆ ಹೊಡೆದು, ತೋಟಕ್ಕೆ ಏನಕ್ಕಪ್ಪ ಹೋಗಿದ್ದು ಅಂದ್ರೆ ಕತ್ಲಲ್ಲಿ ಅಂದ್ರೆ ಆ ಕಲ್ಲ ಲೈಟ್ಗಳೆಲ್ಲ ಇಲ್ಲ. ಯೇಸುಕ್ರಿಸ್ನ ಅರೆಸ್ಟ್ ಮಾಡಕ್ ಬಂದವಾಗ ಎಲ್ಲಾ ಶಿಷ್ಯನ ಏನಾಗ್ಬೇಕು ಎಸ್ಕೇಪ್ ಆಗ್ಬೇಕು ಓಡೋಗ್ಬೇಕು ಅಂತಂದ್ಬಿಟ್ಟು ಯೇಸುಕ್ರಿಸ್ ಕರೆಕ್ಟ್ ಆಗಿ ಏನ್ ಮಾಡ್ತೀನಿ ಯಾರು ಹಿಂಡಿಗೆ ಬಂದಿದ್ದೀರಾ ನಾನು ತಗೊಳ್ಳಿ ನಾನೇ ಅಂತ ಏನ್ ಮಾಡ್ತೀನಿ ಅಂದ್ಬಿಟ್ಟು ಅರೆಸ್ಟ್ ಮಾಡಕ್ ಹೋಗಿ ಅಂತ ವಾಲಂಟಿಯರ್ಗೆ ಒಪ್ಪಿಸ್ ಕೊಡ್ತಾರೆ, ನಾನು ಹಿಡಿಯಕ್ ಬಂದ್ರೆ ಇವನ್ನೆಲ್ಲ ಏನ್ ಮಾಡ್ರಿ ಇವನ್ನೆಲ್ಲ ಬಿಟ್ಬಿಡಿ. ಯಾಕಂದ್ರೆ ಯೇಸು ಕ್ರಿಸ್ತರಿ ಅವ್ರ ಫೀಲಿಂಗ್ಸ್ ಅವ್ರ ವೀಕ್ನೆಸ್ ಏನ್ ಗೊತ್ತೋ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಏನ್ರಿ ಅವ್ರ ತಪ್ಪುಗಳನ್ನ ಏನ್ ಮಾಡ್ತಾ ಇಲ್ಲ ಅಲ್ಲಿ ಅಲ್ಲಿ ಹುಡುಕ್ತಾ ಇಲ್ಲ. ಇದೇ ರೀತಿ ನೋಡ್ಬೇಕ್ರೆ ನಮ್ಮ ಮನೋಭಾವ ಹೇಗಿದೆ, ನಮ್ಮ ಒಂದು ಆಸೆ ಆಕಾಂಕ್ಷೆಗಳು ಯಾವ ಥರ ಇದೆ, ನಾವು ಯಾವ ಥರ ಉದ್ದೇಶದಲ್ಲಿ ನೋಡ್ತೀರಿ ಅಂತಂದ್ಬಿಟ್ಟು ದೇವ್ರೇ ಮಾಡೋದು ನಮ್ಮ ನೋಡೋದು. ಅದರ ನೋಡಿ ಎಕ್ಸಾಂಪಲು, ಕೆಲವೊಂದು ಕೆಲಸಗಳು ನಮ್ ಕೈಲಿ ಮಾಡೋಕ್ಕೇನಿಲ್ಲ ಆಗಲ್ಲ ಅದರ. ಇವಾಗ ನಮಗೆಲ್ಲ ಏನು ಆಸೆ ಇದೆ ನಿಮ್ಗೆಲ್ಲ ಐತ ಇಲ್ಲ ಅದರ ಏನ್ರಿ ಒಂದು ಒಳ್ಳೆ ಸೂಪರ್ ಆಗಿ ಒಂದು ಸಬ್ಜೆಕ್ಟ್ ಏನು ಮಾಡ್ಬೇಕು ಎಲ್ಲರಿಗೂ ಮಾತಾಡ್ಬೇಕಪ್ಪ ಅದರ ಒಂದು 10,000 ಜನಕ್ಕೆ ಮಾತಾಡ್ಬೇಕು ನಾ ಬೇಸಿಕ್ ಕ್ಲಾಸ್ ಏನು ಮಾಡ್ಕೊಂಡು ಇಡೀ ಲಕ್ಷಾಂತರ ಜನಗಳಿಗೆ ಹೇಳ್ಕೊಡ್ಬೇಕು ಅಂತ ನಮ್ಗೆ ಮನ್ಸು ಐತ ಇಲ್ವಾ? ಖಂಡಿತವಾಗ ಐತವ್ರ, ಬೆನಿಹೀನ್ ಮಾಡಿದ್ರೆ ಮೀಟಿಂಗ್ ಎಷ್ಟು ಜನ ಬರ್ತಾರೆ ಹೌದೋ ಇಲ್ವಾ? ಹಾ ಯಾರು ಪೌಲ್ ದಿನಕರ್ ಮಾಡಿದೆ ಎಷ್ಟು ಜನ ಬರ್ತಾರೆ ಆ ಥರ ನಮ್ದು ಒಂದು ಮೀಟಿಂಗ್ ಅಂದರೆ ಎಷ್ಟು ಚೆನ್ನಾಗಿರ್ತದೆ ನಮ್ಗೆ ಮನಸ್ಸರ ಇಲ್ವಾ? ಆಸೆ ಐತಾ ಇಲ್ವಾ? ಸರಿ ಮಾಡೋಕ್ಕಾಗ್ತದಾ? ಮಾಡೋಕ್ಕಾಯ್ತದಾ? ಲಕ್ಷಾಂತರ ರೂಪಾಯಿ ಬೇಕು ಅಲ್ವರ, ಕೋಟ್ಯಾಂತರ ರೂಪಾಯಿ ಬೇಕು ಅಲ್ವರ. ಆಮೇಲೆ ಅದೇ ಥರ ಇನ್ಫ್ಲೂಯೆನ್ಸ್ ಬೇಕು, ಅದೇ ಥರ ಸಪೋರ್ಟ್ ಬೇಕು, ಅದೇ ಥರ ಜನಗಳೇನ ಬೇಕು ಬಿಡ್ಬೇಕು. ಇದೆಲ್ಲ ಪ್ರಾಕ್ಟಿಕಲ್ ನಮ್ಮ ಲೈಫಲ್ಲಿ ಆಯ್ತದಾ? ಆಗಕ್ಕೆ ಆಗಲ್ಲ ಅದರ ಏನ್ರಿ ಅದು ದೇವ್ರ ಚಿತ್ರ ಏನಾಯ್ತದೆ ಆಯ್ತದ? ದೇವ್ರ ಆತರ ಮಾಡಿಲ್ಲ ಬಿಡ್ರಿ, ಇದುವರೆಗೂ ಆತರ ಯಾವತ್ತೂ ಲೈಫಲ್ಲಿ ಏನಾಗಿಲ್ಲ ಆಗಿಲ್ಲ. ಅದೇ ಬ್ರದರ್ ಅಸಲ್ ಕಾಲದಲ್ಲಿ ಮಾಡೋರು ಅದರ ಏನೋ ತುಂಬ ಸೂಪರ್ ಆಗಿ ಮಾಡೋ ವರ್ಲ್ಡ್ ಟೂರೇ ಮಾಡೋರು ಅರ್ಥ ಆಯ್ತಾರೆ. ಆದ್ರೆ ಈ ಕಾಲದಲ್ಲಿ ಇವಾಗೆಲ್ಲ ಏನು ಆಗೋದು ತುಂಬಾ ಕಷ್ಟ, ಯಾಕಂದ್ರೆ ಈ ಕಾಲದಲ್ಲಿ ವಾಕ್ಯನ ಕೇಳಂತ ಕಿವಿಗಳೇ ಏನ್ರಿ ತುಂಬಾ ಕಷ್ಟ. ಆದ್ರೆ ನಮ್ಮ ಮನಸ್ಸಲ್ಲಿ ಏನ್ರಿ ಇವಾಗ ಆಸೆ ಇದೆ, 100% ಆಸೆ ಇದೆ ಅಂತ ತಿಳ್ಕೊಳಪ್ಪ. ದೇವ್ರ ಲೆಕ್ಕದಲ್ಲಿ ಇದು ಮಾಡಿದಂತ ರೀತಿಯಲ್ಲಿ ದೇವ್ರ ಏನ್ ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ನಾವು ಕಳಿಸಿದ ಪಾಠ ನೋಡ್ಬೇಕು ನೋಡಲ್ಲ, ಒಬ್ರು ಸ್ತ್ರೀ ನೋಡ್ಬಿಟ್ಟು ನೀವ್ ವ್ಯಾಮೋಹ ಪಟ್ಟರೇನೆ ಏನ್ ಮಾಡ್ದಂಗೆ ಅಲ್ವರ. ಅದಕ್ಕೆ ದೇವರು ನಮ್ಮ ಮನಸ್ಸಿನಂತ ಉದ್ದೇಶಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಅದರ. ಅದಕ್ಕೆ ಅದ್ರ ಮೇಲೆ ನಮ್ಮ ಕಾನ್ಸಿಕ್ರೇಷನ್ ಡಿಪೆಂಡ್ ಆಗೋದು. ನೋಡಿ ಇದಕ್ಕೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ, ನಮ್ಮನ್ನ ಜೀಸಸ್ ಕ್ರಿಸ್ತನ ಸ್ಪೆಷಲ್ ಆಗಿ ಇಟ್ಟಿದ್ದಾರಂತೆ. 1 ಯೋಹಾನ ಓದಿ, 1 ಯೋಹಾನ 2 ಅಧ್ಯಾಯ 1 ವಾಕ್ಯ ಓದಿ, 1 ಜಾನ್ 2:1.
ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ.
ನೋಡ್ರಿ, ಫಸ್ಟ್ ಅಡ್ವೈಸ್ ಏನು ಮಕ್ಕಳಿರಾ, ದಯವಿಟ್ಟು ಏನ್ ಮಾಡ್ಕೊಡಿ, ಪಾಪನ ಮಾಡಬೇಡಿ, ಮಾಡ್ಬಾರ್ದು ಅಂತ ಫಸ್ಟ್ ಅಡ್ವೈಸ್ ಅಲ್ವರ. ಆದ್ರೆ ಮಾಡಿದಿರಕಾಯ್ತದ, ನಡೀತದೆ, ನಮ್ಮ ಬಲಹೀನತೆ ಮಾಡೇ ಬಿಡ್ತೀರಪ್ಪ ಅಲ್ವರ. ಅದಕ್ಕೆ ಏನ್ ಮಾಡ್ಬೇಕು ನೋಡಿ, ಸೊಲ್ಯೂಷನ್ ಹೇಳ್ತಾರಲ್ಲಿ.
ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ.
ಯೇಸು ಕ್ರಿಸ್ತನೆಂಬ ಸಹಾಯಕ ನಮ್ಗೆ ಇದಾರೆ ಇದಾರೆ ಅಂತ ಹೇಳ್ತಾರೆ ಅಲ್ವರ. ಫಸ್ಟ್ ಮಾಡ್ಬಾರ್ದು, ಮಾಡ್ಬಿಟ್ರೆ ಏನಪ್ಪ ಮಾಡೋಣ, ಇದಕ್ಕೆ ಸೊಲ್ಯೂಷನ್ ಏನು ಅಲ್ವರ. ಅದಕ್ಕೆ ಜೀಸಸ್ ಕ್ರಿಸ್ತನ ಇಟ್ಟವ್ರೆ ನೀವು ವರಿ ಮಾಡ್ಬಿಡಿ ಅಂತ ಏನ್ ಮಾಡ್ತಾರೆ, ಹೆಂಗಿಟ್ಟಿದ್ರೆ ಅಂತ. ಯೇಸು ಕ್ರಿಸ್ತನ್ ನಮ್ಗಾಗಿ ಏನ್ ಮಾಡಿದಾರಂತೆ, ಸಹಾಯಕನು ಅಂತ ಹೇಳ್ತಾರೆ. ಕರೆಕ್ಟಾ, ಇದೆ ತಮಿಳ್ ಓದಿ ನೋಡೋಣ. ಏನ ಅಂತ ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಅದಕ್ಕೂ ಮುನ್ನಾಡಿ ಅವರು. ನೀತಿ ಪರಾಯಕರ ಕ್ರಿಸ್ತು ನಮಗಾಗೆ ಪರಿಂದ ಏನ ಪಡ್ರಿಪ್ಪ ಪೇಸ್ರಾರ್ ಅಲ್ವರ. ನೋಡ್ರಿ, ಪರಿಂದು ಪೇಸ್ರಾರ್ ಅಂತ ಹೇಳ್ತಾರೆ ಅದರ, ಪರಿಂದು ಪೇಸ್ರವರ್ ಅದರ. ಸರಿ, ಏನಿಂದ ಪರಿಂದು ಪೇಸ್ರವರ್ ಏನು, ಇಂಗ್ಲೀಷ್ ಓದಿ, ಇಂಗ್ಲೀಷ್ ಇದೆಯಾ ಇರ್ತಾನ, ಇಂಗ್ಲೀಷ್ ಇರತ್ತಿದ್ಯಾ. ಸರಿ, ನಾನೇ ಓದ್ಬಿಡ್ಲ. ಮೈ ಲಿಟಲ್ ಚಿಲ್ಡ್ರನ್, ದೀಸ್ ಥಿಂಗ್ಸ್ ರೈಟ್ ಐ ಟು ಯು, ದಟ್ ಯು ಸಿನ್ ನಾಟ್, ಅಂಡ್ ಇಫ್ ಎನಿ ಮ್ಯಾನ್ ಸಿನ್, ವಿ ಹ್ಯಾವ್ ಎನ್ ಅಡ್ವೊಕೇಟ್ ವಿತ್ ದ ಫಾದರ್, ಜೀಸಸ್ ಕ್ರೈಸ್ಟ್ ದ ರೈಟರ್ಸ್ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಏನಾಗಿದ್ರೆ ಅಂತಲ್ಲಿ ಅಡ್ವೊಕೇಟ್. ಏನು ಅಡ್ವೊಕೇಟು, ವಕೀಲರು. ಈ ಕಾಲದಲ್ಲಿ ವಕೀಲರಿಗೂ ಬೈಬಲ್ ಅಂತ ವಕೀಲರಿಗೂ ವ್ಯತ್ಯಾಸ ಇದೆ ಅದರ. ಸೊ ಅದನ್ನ ಪಿಕ್ಚರ್ ಮಾಡ್ಕೊಂಬಿಡಿ, ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಇವಾಗ ಆಕ್ಚುಲಿ ಅಡ್ವೊಕೇಟ್ ಒಂದು ಏನಪ್ಪ ಕೆಲಸ ಅಂತಂದ್ರೆ, ಒಬ್ಬ ಕಟ್ಕಟ್ಟೆಯಲ್ಲಿ ಒಬ್ಬ ಕೈದಿ ಇದ್ದಾನೆ, ತಪ್ಪು ಮಾಡಿದ್ದಾನೆ ಅದರ. ಇವಾಗ ನೀತಿಪತಿ ಏನಾಗಿದೆ, ನ್ಯಾಯಾಧಿಪತಿ ಏನಾಗಿದ್ದಾರೆ ಅಲ್ಲಿ ಅಲ್ಲಿ ಕೂತವ್ರೆ ಅದರ. ಇವಾಗ ನ್ಯಾಯಾಧಿಪತಿ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಅವ್ನಿಗೆ ಡಿಸಿಷನ್ ಕೊಟ್ಟು ಏನ್ ಮಾಡೋದು, ಅದನ್ನ ಕಳ್ಸಿಬಿಡ್ಬೋದು. ಆದ್ರೆ ನ್ಯಾಯಾಧಿಪತಿ ಏನ್ ಮಾಡ್ತಾವನೆ, ಅವನು ಕೃಪೆ ಉಳ್ಳಂತ ನ್ಯಾಯಾಧಿಪತಿ. ಅವನು ಇವನಿಗೆ ಕಠಿಣವಾಗಿರೋ ಶಿಕ್ಷೆ ಕೊಡಬಾರ್ದು ಅಂತ ನನಗಿಂದ ಮನ್ಸು. ಇದಕ್ಕೆ ಅದಕ್ಕೆ ಏನ್ ಮಾಡೋದು, ಕೇಸು ಕೋರ್ಟು ಅಂತ ಏನ್ ಮಾಡೋದು, ಫೈಲ್ ಮಾಡೋದು. ಅದಕ್ಕೆ ಟ್ರಯಲು ನಿಧಾನವಾಗಿ ಹೋಗ್ಲಿ, ಸಾಕ್ಷಿಗಳೆಲ್ಲ ತಗೊಂಬನ್ನಿ ಅಂತ ಹೇಳಿದ್ ಯಾಕೆ ಏನ್ರಿ. ಏನಿದೆ ರೂಲ್ಸ್ ಅಂತಂದ್ರೆ, ಏನ್ರಿ ನೀವು ಏನು ಏನಪ್ಪ ಅಪರಾಧಿಗೆ ಶಿಕ್ಷೆ ಆಗದಿದ್ರು ಪರವಾಗಿಲ್ಲ, ನಿರಪರಾಧಿಗೆ ಏನಾಗ್ಬಾರ್ದು, ಶಿಕ್ಷೆ ಆಗ್ಬಾರ್ದು ಅಂತ ರೂಲ್ಸ್ ಏನಾಗಿದೆ ಅಲ್ಲಿ ಅಲ್ಲಿದೆ. ಅದಕ್ಕೆ ಏನ್ ಮಾಡೋದು, ಇಷ್ಟೊಂದೆಲ್ಲ ಮಾಡೋದು. ಎನಿವೆ, ಇವಾಗ ನಾವೆಲ್ಲ ಏನಾಗಿದ್ದಾರೆ ಏನ್ರಿ, ಕಲ್ಪ್ರೇಟ್ಗಳು. ನಾವೆಲ್ಲ ನಮ್ಮ ಕೇಸಲ್ಲಿ ಹೆಂಗಿದೆ, ಇದನ್ನ ತೊಣಗಿ ದೇವ್ರ ಮುಂದೆ ಇಟ್ಟ ಅಂದ್ರೆ ಅವರು ಭಯಂಕರ ಸ್ಟ್ರಿಕ್ಟ್ ಜಡ್ಜು ಅಂದ್ರ 100% ನೀತಿ ಇಲ್ಲ ಅಂದ್ರೆ ನಮ್ಮನ್ನ ತಗೊಂಡು ಏನ್ ಮಾಡ್ತಾರೆ ಅಲ್ವರ, ಬಿಸಾಕು ಅಂತ ಅಂತಾರೆ. ಸ್ವಲ್ಪ ಪಾಪ ಆದ್ರೂ ಸರಿ, ಪಾಪ ಕೊಡೋ ಸಂಬಳ ಏನು ಮಾಡೋಣ, ಇವ್ನು ಚೆಕ್ ಹ್ಯಾಂಗ್ ಇಮ್ ಟು ಡೆತ್ ಅಂತ ಕಳ್ಸಿಬಿಡ್ತಾರೆ. ಇವಾಗ ನಾವು ದೇವ್ರ ಹತ್ರ ಹೋಗ್ತದ ಇಲ್ಲ, ಅದಕ್ಕೆ ದೇವ್ರೇನ್ ಮಾಡೋರೆ, ನೋಡಪ್ಪ ನಾನು ತುಂಬಾ ಸ್ಟ್ರಿಕ್ಟು, ನೀನ್ ಹತ್ರ ಬರಬೇಕು ಅಂತಂದ್ರೆ ಯಾರ ಮುಖಾಂತರ ಬಾ, ಒಬ್ಬ ಅಡ್ವೊಕೇಟ್ ಇದ್ದಾನೆ, ಅಡ್ವೊಕೇಟ್ ಮುಖಾಂತರ ಬಂತ ಹೇಳ್ತಾರೆ. ಅಡ್ವೊಕೇಟ್ ಏನ್ ಮಾಡ್ತಾರೆ, ಅವ್ರು ನಮ್ಮ ಫೈಲ್ ನೋಡ್ತಾರೆ, ನಮ್ಮ ಫೈಲ್ ನೋಡ್ಬಿಟ್ಟು ತೆಗೆದ್ರೆ ಏನೈತೆ, ಎಲ್ಲ ಫೇಲು, ಇನ್ ತೋಣಾಗಿ ನೀ ದೇವತೆ ಕೊಟ್ಟರೆ ಫೈಲು ಖಂಡಿತವಾಗ ಜಡ್ಜ್ ನಿಮ್ಗೆ ಏನು ಮಾಡ್ತಾರೆ, ನಿಮ್ಮನ್ನ ಹ್ಯಾಂಗ್ ಮಾಡ್ಬಿಡ್ತಾರೆ. ಸರಿ ಬಿಡಪ್ಪ, ಟೆನ್ಷನ್ ಮಾಡ್ಬಿಡ, ನಾ ಇದನ್ನ ನೋಡ್ಕೊಂತೀನಿ ಅಂತ. ಅವ್ರು ಏನು ಮಾಡ್ತಾರೆ, ಅವರೆಲ್ಲ ಪೇಪರ್ಗಳು ಏನು ಮಾಡ್ತಾರೆ, ಇವಾಗ ಪ್ರಿಪೇರ್ ಮಾಡ್ತಾರೆ ಅಂದ್ರೆ, ಪ್ರಿಪೇರ್ ಮಾಡ್ಬಿಟ್ಟು ಈ ಫೈಲ್ನ ಹೋಗಿ ಜಡ್ಜಿಗೆ ಪ್ರೆಸೆಂಟ್ ಮಾಡ್ಬೇಕು. ಜಡ್ಜ್ ಏನು ಮಾಡ್ತಾನೆ, ಓಹೋ ಹಿಂಗಾಗಿದ್ಯಾ ಈ ಮ್ಯಾಟ್ರ, ಸರಿ ಬಿಡಪ್ಪ ಅಂತ ಏನು ಮಾಡ್ತಾರೆ, ನಮಗೆ ಲೀನಿಯನ್ಸಿ ಕೊಡ್ತಾರೆ. ಇದೇ ರೀತಿ ಯೇಸು ಕ್ರಿಸ್ತನ ಏನಪ್ಪ ಮಾಡ್ತಾರೆ ಅಂದ್ರೆ, ಅವ್ರ ಹತ್ರ ಆ ನೀತಿವಂತಿಕೆ ಸಂಪಾದನೆ ಮಾಡಿದಾರೆ ಗೊತ್ತಾ, ಅದು ಹೆಂಗಿದೆ ಸಿಕ್ಕಾಪಟ್ಟೆ ಇದೆ. ನಮ್ಮ ಹತ್ರ ಇರೋದೆಲ್ಲ ಏನೋ, ನಾವು ಮಾಡಿರೋ ಒಳ್ಳೆ ಕೆಲಸಗಳು ಎಷ್ಟಿದೆ, ಏನೋ ಒಂದೋ ಎರಡೋ ಮೂರೋ ಇರಬೇಕು ಅದರ ಆನ್ಸರ್ ಶೀಟ್ ಕೊಟ್ಬಿಟ್ಟು ಅದರ ಎಲ್ಲ ಬರೀರಿ ಅಂತಂದ್ರೆ, 100ಕ್ಕೆ 100 ಮಾರ್ಕ್ ಕೊಟ್ಬಿಟ್ಟು ಬರೀರಿ ಅಂತಂದ್ರೆ ನಾವು ಎಷ್ಟು ಬರೀತೀರಿ, ಹಾ ಎಲ್ಲ 99ಕ್ಕೆ ಫೇಲೆ, ಉಳಿದಿರೋದು ಎಷ್ಟು 10% ಇರ್ತಾರೆ ಅದರ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಸರಿಯಪ್ಪ ನಿನ್ನ ಆನ್ಸರ್ ಬುಕ್ಲೆಟ್ ನನಗೆ ಕೊಡು ಅಂದ್ಬಿಟ್ಟು, ಅವ್ರೇನ್ ಮಾಡ್ತಾರೆ ತನ್ನ ತೀರಂತ ಎಲ್ಲ ಮಾರ್ಕ್ಸ್ಗಳನ್ನ ಆ್ಯಡ್ ಮಾಡ್ಬಿಟ್ಟು ದೇವ್ರ ಹೋಗ್ಬಿಟ್ಟು ಏನ್ ಮಾಡ್ತಾರೆ ನೋಡಿ, ದೇವ್ರೆ ಇವ್ರು 100% ಏನ್ ಮಾಡ್ರೆ ತೆಗ್ದವ್ರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಹೇಳ್ದಾಗ ದೇವ್ರು ಏನ್ ಮಾಡ್ತಾರೆ, ವೆರಿ ಗುಡ್ ಅಂತ ಏನ್ ಮಾಡ್ತಾರೆ. ಅದನ್ನ ಹೇಳೋದು ಯೇಸು ಕ್ರಿಸ್ತು ನಮ್ಗಾಗಿ ಏನಾಗಿದ್ದಾರೆ, ಇವಾಗ ಅಡ್ವೊಕೇಟ್ ನಮಗಾಗಿ ಮಾತಾಡೋರು ಯಾರಿದಾರಂತ ಇವಾಗ, ಅಡ್ವೊಕೇಟ್ ಇದಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತು ನಾವು ಹೆಂಗೆ ಅಂತ, ನಮ್ಮ ಬಲಹೀನತೆಗಳು ಯಾರು ಗೊತ್ತು, ಚೆನ್ನಾಗಿ ಗೊತ್ತು ನಾವು ಏನಾಗಿದ್ದೀರಿ, ಮಣ್ಣು ಧೂಳು. ಕೀರ್ತನೆ 103:14.
ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ.
ನಾವೇನಾಗಿದ್ದೀವಿ, ಧೂಳು ಆಗಿದ್ದೀವಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರ ಅವರು, ನೆನ್ಪು ಮಾಡ್ಕೊಂತಾರೆ ನೋಡ್ರಿ ಅಂತೀನಿ. ಅಂದ್ರೆ ಅವನ ಕೈಲಿ ಆಗಲ್ಲ, ಆದ್ರೂ ಏನ್ ಮಾಡ್ತಾರೆ, ಎದ್ದು ಬಿದ್ದು ಕಷ್ಟಪಡ್ತಾರೆ. ಅಂದ್ಬಿಟ್ಟು ಏನ್ ಮಾಡ್ತಾರೆ ದೇವರು, ಈ ದೃಷ್ಟಿಕೋನದಲ್ಲಿ ನಮ್ಮನ್ನ ಏನ್ ಮಾಡೋದು ಅಲ್ಲಿ ನೋಡೋದು. ಅಂದ್ರೆ ಆಮೇಲೆ ನೆಕ್ಸ್ಟ್ ಮುಂದಕ್ಕೆ.
ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ,
ಹಾ
ಅವನು ಅಡವಿಯ ಹೂವಿನ ಹಾಗೆ ಶೋಭಿಸುತ್ತಾನೆ.
ಹಾ
ಗಾಳಿ ಬಡಿಯುತ್ತಲೇ ಅದು ಹೋಗುವುದು,
ಹಾ
ಅದರ ಸ್ಥಳವು ಅದನ್ನು ತಿರುಗಿ ಕಾಣುವುದಿಲ್ಲ.
ಒಂದ್ ನಿಮಿಷ, 103 ಪೂರ್ವವು ಪಶ್ಚಿಮದಿಂದ ಎಷ್ಟು ದೂರ ಇದೆಯೋ ಅಷ್ಟು ದೂರ ನಮ್ಮ ಪಾಪಗಳು ಏನ್ ಮಾಡಿದ್ದಾರೆ, ತೆಗ್ದಾಕಿದ್ದಾರೆ ಅಂತ. ಓದ್ರಿ.
ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ, ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ.
ನೋಡ್ರ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಗೊತ್ತಿದ್ಯಾ ಯಾರಿಗಾರು, ಎಷ್ಟು ದೂರ ಇದೆಯಾ ಅಂತ? ಉತ್ತರಕ್ಕೋ ದಕ್ಷಿಣಕ್ಕೋ ಅಳತೆ ಮಾಡ್ಬೋದಾ? ಅಳತೆ ಮಾಡ್ಬೋದು. ಉತ್ತರದಲ್ಲಿ ಉತ್ತರ ಏನಂದ್ರೆ ನಾರ್ತ್ ಪೋಲ್ ಅಂತಿದೆ, ದಕ್ಷಿಣಕ್ಕೆ ಬಂದರೆ ಸೌತ್ ಪೋಲ್ ಅಂತ ಏನಾಗಿದೆ ಇದೆ, ಅಲ್ಲಿಗೆಲ್ಲ ಏನು ಮಾಡ್ಬೋದು ನಾವು ಅಳತೆ ಮಾಡ್ಬೋದು. ಆದರೆ ಪೂರ್ವದಲ್ಲಿ ಪಶ್ಚಿಮದಲ್ಲಿ ಇಲ್ಲ. ನೀವು ಹೋಯ್ತಾನೆ ಇರಿ, ಹೋಯ್ತಾನೆ ಇರ್ತಾರೆ, ಪೂರ್ವ ಪಶ್ಚಿಮ ಹೋಯ್ತಾನೆ ಇರ್ತಾರೆ, ಎಲ್ಲೂ ಎಲ್ಲ ಏನಾಗಲ್ಲ ಹೇಳೋ. ಆ ಥರ ದೇವ್ರು ಹೇಳೋದು ನಮಗೆ. ಅದರ ಅಷ್ಟು ದೂರ ನಮ್ಗೆ ಏನು ಮಾಡಿದ್ದೀರಿ ಪಾಪಗಳನ್ನ, ಅದರ ದೇವರು ನಮ್ಮನ್ನ ಏನು ಮಾಡೋಕ್ಕಲ್ಲ, ಪಾಪ ದೃಷ್ಟಿಯಲ್ಲಿ ಮಾಡೋಕ್ಕಲ್ಲ ಅಲ್ಲಿ ನೋಡೋದಕ್ಕೆ ಹೋಗಲ್ಲ. ನಾವು ಮನುಷ್ಯರು ಮಣ್ಣು ಧೂಳು ಅಂತ ಯಾರಿಗಂತೆ ಚೆನ್ನಾಗಿ ಗೊತ್ತು ಅಲ್ವರ. ನಾವೆಲ್ಲ ಬಿತ್ತನೆ ಆಗ್ಬೇಕಾದ್ರೆ 6,000 ವರ್ಷದ ಮುಂಚೆ ಪಾಪದಲ್ಲಿ ಏನಾಗಿದ್ದೀರಿ, ನಾವು ಬಿತ್ತನೆ ಆಗಿದ್ರಿ. ಇವಾಗ ನೆಟ್ಟಿಗೆ ಬೆಳೆ ಏನು ಬೆಳಕೈತದ, ತೆಂಗಿನ ಮರ ಊದ್ಬೇಕು, ನಂಗೆ ಊದ್ಬೇಕು ನೆಟ್ಟು ಊಟಬೇಕು ಗೊತ್ತಾ, ಇಲ್ಲ ಅಂದ್ರೆ ಸೊಟ್ಟಕ್ಕೆ ಏನಾಗ್ತದೆ ಬೆಳೀತಾರೆ. ಸೊಟ್ಟಕ್ಕೆ ಬೆಳೆ ಅಂತ ತೆಂಗಿನ ಮರನ ಬೊಕ್ಸಕ್ಕಾಯ್ತದ, ಬೊಕ್ಸಕ್ಕಾಗಲ್ಲ. ಬೊಕ್ಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ, ಅದಕ್ಕೆ ಏನ್ ಮಾಡ್ಬೇಕು, ಕಲ್ಲಿಡ್ಬೇಕು, ಹಗ್ಗ ಹಾಕ ಏನ್ ಮಾಡ್ಬೇಕು ಕಟ್ಟಬೇಕು. ಅವಾಗ ಹೆಚ್ಚು ಕಮ್ಮಿ ಆದ್ರೂ ಏನಾಗ್ಬೋದು, ಸ್ವಲ್ಪ ಬರ್ಬೋದು. ಇದೇ ರೀತಿ ನಾವೆಲ್ಲ ಸೊಟ್ಟಿಗೆ ಏನಾಗ್ಬಿಟ್ಟಿದ್ರಿ, ಬಿತ್ತನೆ ಆಗ್ಬಿಟ್ಟಿದ್ರಿ. ಇದರಲ್ಲಿ ದೇವ್ರು ನಮ್ಮನ್ನ ಎಳಿತಾರೆ, ನಿಲ್ಲಿಸ್ತಾರೆ ಅಂತಂದ್ರೆ ನಾವೇನ್ ಮಾಡ್ಕೋ, ಅದರಲ್ಲಿ ನೆಟ್ಟಿಗೆ ನಡೀತಕ್ಕೆ ಏನ್ ಮಾಡ್ಕೋ, ನಾವು ಆದಷ್ಟು ಪ್ರಯತ್ನ ಏನ್ ಮಾಡ್ಬೇಕು ಮಾಡಬೇಕು ಅದರ ಜಯಿಸೋದಕ್ಕೆ ಏನ್ ಮಾಡ್ಕೋ, ನಾವು ಅಲ್ಲಿ ಪ್ರಯತ್ನ ಮಾಡಬೇಕು. ಅದರ ನಾವು ಯಾವಾಗ ಪ್ರಯತ್ನ ಮಾಡಲ್ವೋ ಅವಾಗ ಏನ್ ಮಾಡ್ತೀರಿ, ಹಿಂದಕ್ಕೆ ಬಿದ್ದು ಹೋಗ್ತೀರಿ. ಅದರ ಅದಕ್ಕೆ ಒಂದು ಕತೆ ಹೇಳ್ತೀನಿ ಕೇಳಿ, ಗ್ರೂಪಲ್ಲಿ ಕೂಡ ಹಾಕಿದೆ, ಜನ ಓದಿದ್ರ ಇಲ್ವಾ. ಅದರ ಇನ್ನು ನಮ್ಮ ಬ್ರದರ್ ಅಸಲು ರೀಪ್ರಿಂಟ್ಸ್ ಅಲ್ಲಿ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಒಬ್ಬ ಮನುಷ್ಯ ಇದ್ದಂತೆ, ಕುಲ್ಮೆ ಕಾಯ್ಸೋನು, ಏನು ಕುಲ್ಮೆ ಮಾಡೋಣ, ಕುಲ್ಮೆ ಏನೋ ಕುಲ್ಮೆ ಕೆಲಸ ಮಾಡೋಣ. ಅದರ ಅವನು ಒಂದಿನ ಕುಲ್ಮೆ ಕಾಯಿಸ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೆಂಕಿ ಕಾಯಿಸ್ಬಿಟ್ಟು ಮಲ್ಕೊಂಡಿದ್ದಂತೆ. ಸಕ್ಕ ಜೋರಾಗಿ ಮಳೆ ಬಂದಂತೆ, ಸಕ್ಕ ಜೋರಾಗಿ ಮಳೆ ಬಂದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಒಂದು ಕತ್ತೆ ಇತ್ತಂತೆ. ಆ ಕತ್ತೆ ಏನಾಗುತ್ತೆ, ಅಯ್ಯೋ ಮಳೆ ಬೀಳ್ತೈತಲ್ಲ, ಅಯ್ಯೋ ಒದ್ದೆ ಆಗ್ಬಿಡ್ತೀವಿ ಅಂತ ಏನ್ ಮಾಡ್ತಾರೆ, ಈ ಒಂದು ಟೆಂಟ್ ಹತ್ರಕ್ಕೆ ಬಂದಂತೆ, ಸ್ವಲ್ಪ ಬಿಸಿ ಬಿಸಿ ಬೆಚ್ಚಿ ಕಾಯಿಸ್ಕೊಂಡ. ಆಮೇಲೆ ಬರ್ತಾ ಬರ್ತಾ ಮಳೆ ಜಾಸ್ತಿ ಆಗ್ಬಿಡ್ತಂತೆ. ಆವಾಗ ಕತ್ತೆ ಏನ್ ಮಾಡ್ತಾ, ಅಯ್ಯೋ ಹಿಂಗೆ ಇದ್ರೆ ಹಿಂಗಪ್ಪ ಅಂತಂದ್ಬಿಟ್ಟು ಆ ಟೆಂಟ್ ಒಡೆ ಫಸ್ಟು ತನ್ನ ಬಾಯಿ ಹಾಕ್ತಂತೆ, ಬಾಯಿ ಹಾಕ್ಬಿಟ್ಟು ಬಿಸಿ ಗಾಳಿ ತಗೊಂತಂತೆ. ಇವನು ಅವಾಗ ಎಚ್ಚರಿಕೆ ಆಗ್ಬಿಡ್ತಾರೆ, ಇದೇನು ಇದು ಅಂತ ನೋಡಿದ್ರೆ ಏ ಕತ್ತೆ ಬಿಟ್ಟು ಏನಾಗ್ಬಿಟ್ಟಿದೆ, ಬಾಯಿ ಹಾಕ್ಬಿಟ್ಟಿದೆ ಅಂದ್ಬಿಟ್ಟು. ಅಂದ್ರೆ ಏ ಏ ಕತ್ತೆ ಹೋಗಿ ಹೋಗು ಬೇಡಬೇಡ ಅಂತ ಹೇಳ್ತಾನೆ. ಆ ಕತ್ತೆ ಕೇಳ್ಕೊಂತಂತೆ, ಸರ್ ಸರ್ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ಸಿಕ್ಕಾಪಟ್ಟೆ ಮಳೆ ಬೀಳ್ತೈತೆ, ಎಲ್ಲ ಒದ್ದೆ ಆಗ್ಬಿಟ್ಟಿದ್ದೀನಿ, ಸ್ವಲ್ಪ ಬಿಸಿ ಶಾಖ ಮಾತ್ರ ತೊಗೊಂಡೋಗ್ಬಿಡ್ತೀನಿ ಅಂತ. ಸರಿ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಮಲ್ಕೊಂಡಂತೆ. ಇನ್ನು 5 ನಿಮಿಷ ಬಿಟ್ಟು ನೋಡಿದ್ರೆ ಕತ್ತೆ ಏನಾಗ್ಬಿಡಿದೆ, ಅರ್ಧಕ್ಕರ್ಧ ಏನಾಗ್ಬಿಡಿದೆ ಒಡೆ ಬಂದ್ಬಿಟ್ಟಿದೆ. ಅವಾಗ ಏನಂತ, ಏ ಇಲ್ಲ ಇಲ್ಲ ಜಾಸ್ತಿ ಆಯ್ತು ಹೋಗೋ ಅಂದ, ಏ ಇಲ್ಲ ಸರ್ ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ಸ್ವಲ್ಪ ಸರ್ ದಯವಿಟ್ಟು ಫುಲ್ ಒದ್ದೆ ಆಗ್ಬಿಟ್ಟಿದೆ ಮರೆ, ಇನ್ನೂ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ತಗೋಬಿಡ್ತೀನಿ ಸರಿ ಅಂತ ಹೇಳಿದ್ರು. ಸರಿ ಅಂತ ಮೇಡಮ್, ತಿರ್ಗಾ ಮಲ್ಕೊಂಬಿಟ್ಟಂತೆ. ಮಲ್ಕೊಂಬಿಟ್ಟು ಇನ್ನೊಂದು 5 ನಿಮಿಷ ಬಿಟ್ಟು ನೋಡಿದ್ರೆ ಕತ್ತೆ ಏನಾಗ್ಬಿಡಿದೆ, ಪೂರ್ತಿ ಪೂರ್ತಿ ಹೊರಗಡೆನೆ ಬಂದ್ಬಿಟೈತೆ. ಅವಾಗ ಇವ್ನು ಹೇಳಿದಂತೆ, ಏ ಇದು ಓವರ್ ಆಗೋಯ್ತು, ನೀನು ನಡಿ ನಡಿ ಅಂತಂದ್ರೆ. ಅವಾಗ ಕತ್ತೆ ಕೇಳ್ತಂತೆ, ನಾನು ಹೋಗ್ಬೇಕಾ ನೀನು ಹೋಗ್ಬೇಕಾ ಅಂತಂದ್ಬಿಟ್ಟು ಕತ್ತೆ ಇವನ್ಗೆ ಒದ್ದೆ ಏನ್ ಮಾಡ್ತಾನೆ ಹೊರಗಡೆ ಹಾಕ್ಬಿಡ್ತಂತೆ. ಆ ರೀತಿ ನಮ್ಮ ಬಲಹೀನತೆಗಳಿದೆ ಗೊತ್ತಾ, ನಮ್ಮಲ್ಲಿದೆ ಎಲ್ಲ ಕೊರತೆಗಳು. ಅದರ ನಮ್ಮಲ್ಲಿ ಅಂತ ಏನಂತ ಹಳೆ ಮನುಷ್ಯನ ಗುಣಗಳು ಏನಾಗಿದೆ ಇದೆ, ಇವೆಲ್ಲವನ್ನು ನಾವು ಫೈಟ್ ಮಾಡಿದ್ರೆ ಏನಾಯ್ತು ಹೇಳಿ, ಒಂದಿನ ಅದೇ ನಮ್ಮನ್ನ ಏನ್ ಮಾಡ್ತಾರೆ ಆಚೆಗೆ ಹಾಕ್ಬಿಡ್ತಾರೆ. ಅದ್ರ ಅದೇ ನೋಡ್ಬೇಕ್ರೆ ಫೈಟಿಂಗ್ ಸ್ಪಿರಿಟ್ ಅಂತ ಏನಾಗಿರ್ಬೇಕು ಅಲ್ಲಿರ್ಬೇಕು. ದಿನ ನಮ್ಮ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮಾಡೋಕೆ ಎಲ್ಲ ಹೋರಾಟಗಳು ಮಾಡಬೇಕು. ನಾವು ಹೋರಾಟ ಮಾಡದಿರೇ ಇದ್ರೆ ಏನೂ ಮ್ಯಾಜಿಕ್ ಆಗೋದಿಕ್ಕೇನೆ ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ಕಾನ್ಸಿಕ್ರೇಷನ್ ಮಾಡಿದವರಲ್ಲಿ ಎಷ್ಟು ಗುಂಪಿದೆ, 2 ಗುಂಪು. ಚೆನ್ನಾಗಿ ಜ್ಞಾಪನ ಆಯ್ತಲ್ವಾ, ಒಂದು 1,44,000, ಇನ್ನೊಂದು ದೊಡ್ಡ ಸಮೂಹ. ಇಬ್ರಿಗೇನು ವ್ಯತ್ಯಾಸ ಹೇಳಿ? ಒಬ್ರು ಅವ್ರಿಗೆ ಅರ್ಪಿಸ್ತಾರೆ, ಅನ್ನಂಗೆ ಗೊತ್ತ ಅರ್ಥ, ಅವ್ರು ಚಿಕ್ಕ ಹಿಂಡು ದೇವರಿಗೆ ಅರ್ಪಣೆ ಮಾಡಿದ್ಮೇಲೆ ಅವ್ರ ಜೀವನದಲ್ಲಿ ಬರುವಂತ ಎಲ್ಲಾ ಶೋಧನೆಗಳನ್ನ, ಎಲ್ಲಾ ಕಷ್ಟಗಳನ್ನ, ತನ್ಗಿರೋಂತ ಎಲ್ಲಾ ಕೊರತೆಗಳು, ಪಾಪಗಳು, ಬಲಹೀನತೆಗಳು ಎಲ್ಲವನ್ನ ಏನ್ ಮಾಡ್ತಾರೆ, ಫೈಟ್ ಮಾಡ್ತಾರೆ. ಹೇಗೆ ಫೈಟ್ ಮಾಡ್ತಾರೆ, ಹೆಂಗ್ ಫೈಟ್ ಮಾಡ್ತಾರೆ, ವಾಲಿಯಂಟರ್ ಆಗಿ ಏನ್ ಮಾಡ್ತಾರೆ ಫೈಟ್ ಮಾಡ್ತಾರೆ, ಇದೇ ಮೇನ್ ಡಿಫ್ರೆನ್ಸ್ ರೀ. ಆದ್ರೆ ದೊಡ್ಡ ಸಮೂಹ ಏನ್ ಮಾಡೋದಿಲ್ಲ, ವಾಲಿಯಂಟರ್ ಆಗಿ ಏನ್ ಮಾಡಲ್ಲ ಫೈಟ್ ಮಾಡಲ್ಲ, ಅದರ ಎಲ್ಲ ನಾರ್ಮಲ್ ನಾರ್ಮಲ್ ಇವನ್ ಬೀಂಗ್ ತಾನೆ ಇರ್ತಾರೆ, ಏನು ಮಾಡಕ್ ಹೋಗಲ್ಲ. ಯಾವಾಗಪ್ಪ ಮಾಡಕ್ ಶುರು ಮಾಡ್ತಾರೆ ಅಂದ್ರೆ, ದೇವ್ರು ಯಾವಾಗ ಬಲವಂತ ಮಾಡ್ತಾರೋ, ಯಾರ ಜೀವನದಲ್ಲಿ ಒತ್ತಡ ಬರ್ತಾರೋ, ಪ್ರೆಷರ್ ಬರ್ತಾರೋ, ಆವಾಗ ಏನ್ ಮಾಡೋದು ಇವೆಲ್ಲ ಮಾಡಕ್ಕೆ ಶುರು ಮಾಡೋದು. ಇದಕ್ಕೆ ಇಬ್ರಿಗೇನಾಗುತ್ತೆ ಡಿಫ್ರೆನ್ಸ್ಗಳು ಬರೋದು. ಕ್ರೀಟ ಗೆಲ್ಬೇಕಾ, ನಾವ್ ಹೆಂಗಿರ್ಬೇಕು, ಹಾ ವಾಲಂಟಿಯರ್ ಏನ್ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಎಷ್ಟು ಕುಸ ಹೇಳ್ತಾರೆ, ಪ್ರಕಟಣೆ 3:21 ಓದ್ರಿ ನೋಡೋಣ.
ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವೆನು.
ಹೇಗೆ ಜಯ ಹೊಂದ್ಬೇಕಂತೆ ಗಮನಿಸಿದ್ರ, ಅವ್ರ ಹಾಗೆ ನಾನು ಯಾವ ಜಯನೋ ಹಾಗೆಯೇ. ಇವಾಗ ಯೇಸು ಸಂಜೆ ಜಯ ಹೊಂದ್ರೋ, ಎಲ್ಲದಲ್ಲಿ ಜಿಗುಪ್ಸೆ ಪಟ್ಟಿ ಬೇಜಾರು ಪಟ್ಟಿ, ಅಯ್ಯೋ ಆ ಮಾಡ್ಬೇಕಾ ಥೋ ಎಲ್ಲ ಯಾಕಪ್ಪ ಅಂದ್ಬಿಟ್ಟು ಆ ಥರ ಮಾಡಿದ್ರ, ಹಾ ಬಲವಂತ ಮಾಡ್ಕೊಂಡು ಮಾಡಿದ್ರ, ಯಾರು ಹೇಳ್ಕೊಡ್ಬೇಕಾಯ್ತ ಅವ್ರಿಗೆ, ಹಾ ಯಾರೋ ಒಬ್ರು ಪುಷ್ ಮಾಡ್ಬೇಕಾಯ್ತ ಅವ್ರಿಗೆ, ಏನಿಲ್ಲ ರೀ, ಸ್ವಚ್ಛಿತವಾಗಿ ವಾಲಂಟಿಯರ್ಗೆ ಇವೆಲ್ಲ ಮಾಡಕ್ಕೆ ಚೆನ್ನಾಗಿದ್ರು, ಅವರು ರೆಡಿ ಆಗಿದ್ರು. ಇದು 144,000 ಜನಕ್ಕಿರಂತ ಗುಣಗಳು. ಅರೆ ದೊಡ್ಡ ಸಮೂಹ ಏನ್ ಮಾಡೋದಿಲ್ಲ ಅದನ್ನ, ಇದನ್ನ ವಾಲಂಟಿಯರ್ ಮಾಡಕ್ ಹೋಗಲ್ಲ. ಅವಾಗ ಏನ್ ಮಾಡ್ತಾರೆ, ಕಿರೀಟ ಏನ್ ಮಾಡ್ತಾರೆ ಕಳ್ಕೊಂಡು. ಅದಕ್ಕೆ ಕಾನ್ಸಿಕ್ರೇಷನ್ ಇಲ್ಲಿ ಎರಡಿದೆ ಪ್ರೊಸೆಸ್, ಒಂದು ನಾವು ದೇವ್ರಿಗೆ ಅರ್ಪಿಸೋದು, ಇನ್ನೊಂದು ದೇವ್ರದ್ ಏನ್ ಮಾಡ್ಬೇಕು ಅಕ್ಸೆಪ್ಟ್ ಮಾಡ್ಬೇಕ್ರಿ. ಎಷ್ಟೋ ಜನ ಕಾನ್ಸಿಕ್ರೇಷನ್ ಮಾಡ್ತಾರೆ, ದೇವ್ರಿಗೆ ಒಪ್ಪಿಸ್ಕೊಡೋದೇ ಇಲ್ಲ 100%, ಅಂತ ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟೇ ಮಾಡಲ್ಲ ರೀ ಅಲ್ವರ. ಅದಕ್ಕೆ ನಮ್ಮ ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟ್ ಮಾಡ್ಬೇಕು ಅಂದ್ರೆ 100% ದೇವ್ರಿಗೆ ಮಾಡಕ್ಕೆ ಒಪ್ಪಿಸ್ಕೊಟ್ಟು ಇರ್ಬೇಕು ಮನಸ್ಪೂರ್ವಕವಾಗಿ ಅದರ. ಅದೇ ರೀತಿ ದೇವ್ರೇ ಮಾಡೋದು ನಮ್ಮ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡೋದು ಅಂದ್ರೆ. ಅದಕ್ಕೆ ಕಾನ್ಸಿಕ್ರೇಷನ್ ಇಂಥ ಹೋರಾಟ ಆಗ್ಬೇಕಂದ್ರೆ ಎಷ್ಟೊಂದು ಸತಿ ಏನಾಗ್ಬಿಡ್ತ ಅಂದ್ರೆ, ನಮಗೆ ನಾವು ಏನೋ ದೇವರಿಂದ ದೂರ ಹೋಗ್ಬಿಟ್ಟಿದ್ರಿ ಅಂತ ನಮ್ಗೆ ಏನಂತ ಕೆಲವೊಂದು ಸತಿ ಫೀಲಿಂಗ್ ಬರ್ತದೆ. ಯಾಕಂದ್ರೆ ಇದು ಪಾಪದಿಂದ ಹೋರಾಟ ಮಾಡೋದು ಅಷ್ಟು ಈಸಿ ಅಲ್ಲ. ಹೋರಾಟ ಮಾಡಿ 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 ಕೆಲವೊಂದು ಸತಿ ಏನಾಗ್ಬಿಡ್ತೀವಿ, ಜೀವನದಲ್ಲಿ ಬೇಜಾರಾಗ್ಬಿಡ್ತೀರಿ, ಅಯ್ಯೋ ದಿನ ಇದೆಯಪ್ಪ, ದಿನ ಯಾವಾಗ ಇದೇ ಮಾಡ್ಬೇಕಾ, ನಾನು ಎಷ್ಟನೇ ಫೈಟ್ ಮಾಡಲಿ, ಎಷ್ಟನೇ ಬೆಳೆಸ್ಕೊಳಕ್ ಪ್ರಯತ್ನ ಮಾಡಲಿ, ಆಯ್ತಾ ಇಲ್ವಲ್ಲ ಅಂತ ನಾವೇನಾಗ್ಬಿಡ್ತೀರಿ, ಎಷ್ಟೋ ಸರಿ ಬೇಜಾರಾಗಿ ಏನು ಮಾಡ್ತೀರಿ, ಅದನ್ನು ಬಿಟ್ಬಿಡ್ತೀರಿ ಅಲ್ವರ. ಸೊ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ, ಆ ಟೈಮಲ್ಲಿ ದೇವರು ನಮ್ಮನ್ನ ಯಾವ ಥರ ಡೀಲ್ ಮಾಡ್ತಾರೆ ಅಂದರೆ, ಒಂದು ತಾಯಿ ಅಥವಾ ತಂದೆ ಮಗುನ ಯಾವ ಥರ ನೋಡ್ಕೊತಾರೆ ಆ ಥರ ಏನು ಮಾಡ್ತಾರೆ ನೋಡ್ಕೊತಾರೆ. ಯೋಚನೆ ಮಾಡಿದ್ದೀನಿ, ಒಂದು ಮಗು ಮಾರ್ಕೆಟ್ಗೆ ಕೊಂಡೋಗಿ ತರಬೇಕಾದ್ರೆ ತಾಯಿ ಆ ಮಗು ಅಕ್ಕಪಕ್ಕ ಆಟ ಸಾಮಾನು ಎಲ್ಲ ನೋಡ್ಬಿಟ್ಟು ಅಮ್ಮ ಅದ್ಬೇಕು ಇದ್ಬೇಕು ಅಂತೆಲ್ಲ ಅಂತ ಇದ್ರೆ, ಅವ್ರ ತಂದೆ ತಾಯಿ ಏನು ಮಾಡ್ತಾರೆ, ಎಲ್ಲನೂ ಕೊಡ್ಸೋಕೆ ಹೋಗ್ತಾರ, ಇಲ್ಲ, ಆದಷ್ಟು ಬೇಡ 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 ಅಂತ ಏನು ಮಾಡ್ತಾರೆ ಅಲ್ಲಿ ಅಂತ ಹೇಳ್ತಾರೆ. ಕೆಲವೊಂದ್ಸತಿ ಮಗು ಏನು ಮಾಡ್ತಾರೆ, ಅಮ್ಮ ಅಪ್ಪ ಅವ್ನ ಕೈ ಕಳ್ಸ್ಕೊಂಬಿಟ್ಟು ಏನು ಮಾಡ್ತಾರೆ, ಹಿಂಗೆ ಅಂಗಡಿಗೆ ಓಡೋಗ್ಬಿಡ್ತಾರೆ ಅದರ. ಓಡೋಗ್ಬಿಟ್ಟು ಅದ್ಬೇಕು ಇದ್ಬೇಕು ಅಂತೆಲ್ಲ ತೊಗೊಂತ ಇರ್ತಾರೆ, ಅಂಗಡಿ ಅವ್ನು ಕೊಟ್ಬಿಡ್ತಾನೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬಂತ ಅಂತಾರೆ. ಅವಾಗೇ ಅವ್ರ ಇವ್ರು ಏನು ಮಗುಗೆ ಏನಾಗೋದು, ಓ ಹೌದಲ್ವಾ ನಮ್ಮ ಅಪ್ಪ ಅಮ್ಮನ ಕರ್ಕೊಂಬರ್ಬೇಕು ಅಂತ ಏನು ಮಾಡ್ತಾರೆ ಅದು. ತಿರ್ಗಾ ಹುಡುಗ ಬಂದರೆ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ, ನೋಡೋಣ ನೀರು ನನ್ನ ಮಗನ ಏನು ಮಾಡ್ತಾನೆ ಅಂತ ಏನು ಮಾಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಅಲ್ವರ. ಅವಾಗ ಅಪ್ಪ ಅಮ್ಮ ಸಿಕ್ತಿರ್ಬೇಕಾದ್ರೆ ಮಗು ಏನಾಯ್ತದೆ, ಆಟ ಸಾಮಾನು ಬಗ್ಗೆ ಜ್ಞಾಪನ ಇರ್ತದ, ಎಲ್ಲ ಮರ್ತೋಗ್ಬಿಡ್ತಾರೆ, ಅಯ್ಯೋ ಏನಪ್ಪ ಇದನ್ನು ಅಪ್ಪ ಅಮ್ಮನೇ ಹೋಗ್ಬಿಟ್ರಲ್ಲಪ್ಪ ಅಂತ ಏನು ಮಾಡ್ತಾರೆ, ಫಸ್ಟು ಭಯ ಪಡ್ಕೊಂಡು ಅಳಕ್ಕೆ ಶುರು ಮಾಡೋದು. ಇದೇ ಥರ ನಮ್ಮ ಕಾನ್ಸಿಕೇಟೆಡ್ ಜೀವನದಲ್ಲಿ ನಾವು ಯಾವಾಗ ಲೋಕಕ್ಕೆಲ್ಲ ಅಟ್ರಾಕ್ಟ್ ಆಗಿ ಲೋಕದ ವಿಚಾರಗಳನ್ನು ಮನಸ್ಸು ಬಂದಾವಾಗ ದೇವ್ರು ಏನು ಮಾಡ್ತಾರೆ, ಹೇಳಿ ಹೋಗಪ್ಪ ಲೋಕಕ್ಕೆ ಹೋಗೋ ಪರವಾಗಿಲ್ಲ ಅಂತ ಏನು ಮಾಡ್ತಾರೆ, ದೇವರು ಬಿಡ್ತಾರೆ. ಯಾವಾಗ ದೇವ್ರ ವ್ಯಾಲ್ಯೂ ಗೊತ್ತಾಗ್ತದೋ ಆವಾಗ ದೇವ್ರ ಕಡೆ ಬಂದಾವಾಗ ಏನು ಮಾಡ್ತಾರೆ, ದೇವ್ರು ನಮ್ಮನ್ನ ಸ್ವೀಕಾರ ಮಾಡ್ತಾರೆ ಅಂದ್ರೆ. ಅದಕ್ಕೆ ನಾವು ದೇವ್ರಿಗೆ ಹತ್ರವಾಗಿ ಏನಾಗಿರ್ಬೇಕು ಇರಬೇಕು ನೋಡಿ. ಇದನ್ನೆಲ್ಲ ಬೈಬಲಲ್ಲಿ ಕಾಯಿಲೆಗಳು ಅಂತ ಹೇಳ್ತಾರಂತೆ. ಕೀರ್ತನೆ 103, ಕೀರ್ತನೆ 103ನೇ ಅಧ್ಯಾಯ 2-5 ಓದಿ. ನನ್ನ ಮನವೇ ಯೆಹೋವನ ಕೊಂಡಾಡು. ನೋಡ್ರ ನಿಮ್ಮೆಲ್ಲ ಕಾಯಿಲೆಗಳನ್ನು ವಾಸಿ ಮಾಡೋನು ಏನ್ರಿ ಆತನೆ. ಯಾವ ಕಾಯಿಲೆಗಳು, ಇಸ್ರೇಲ್ ಜನಗಳಿಗೆ ರಿಯಲ್ ಕಾಯಿಲೆಗಳು, ನಮ್ಗೆಂತ ಕಾಯಿಲೆಗಳು ಆತ್ಮಿಕವಾಗಿರೋಂಥ ಕಾಯಿಲೆಗಳು. ಈ ಥರ ಆತ್ಮಿಕ ಜೀವನದಲ್ಲಿ ನಮ್ಗೆ ಎಷ್ಟೋ ಕಾಯಿಲೆಗಳೇನಾಗ್ತದೆ ಬರ್ತದೆ. ಇದನ್ನೆಲ್ಲ ವಾಸಿ ಮಾಡೋಕ್ಕೆ ದೇವರು ಯಾವತ್ತು ಏನಾಗಿದ್ರಂತಲ್ಲಿ ಸಿದ್ಧವಾಗಿದ್ರಂತೆ. ನಾವು ಮಿಸ್ಟೇಕ್ ಮಾಡಿದ ತಕ್ಷಣ ಏನ್ರಿ ದೇವ್ರು ನಮ್ಮಲ್ಲಿ ಫಾಲ್ಟ್ ಕಂಡುಹಿಡಿಬೇಕು ಅಂತ ಯಾವತ್ತು ಏನು ಮಾಡೋಕ್ಕೋಗಲ್ಲ. ಕೆಲವು ಜನ ಏನಾಗ್ತದೆ ಅಂದರೆ ಈ ಫೈಟ್ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟು, ಅಯ್ಯೋ ಎಷ್ಟೊತ್ತಿಯಪ್ಪ ದೇವ್ರ ಹತ್ರಕ್ಕೆ ಹೋಗ್ಲಿ, ಎಷ್ಟೊತ್ತಿಯಪ್ಪ ಪ್ರೇಯರ್ ಮಾಡಲಿ, ಯಾವಾಗ ನೋಡಿದ್ರು ಪ್ರೇಯರ್ ಮಾಡಿದಾಗೆಲ್ಲ ಇದೇ ಎಷ್ಟೋ ಸತಿ ಫೇಲ್ ಆಗ್ಬಿಟ್ಟಿದೀನಿ, ಈ ಸತಿ ಏನ್ ಮಾಡ್ತೀನಿ ಏನ್ರಿ ಮಿಸ್ಟೇಕ್ ಮಾಡ್ಬಿಟ್ನಾ, ಈ ಸತಿ ಏನ್ ಮಾಡ್ತೀನಿ ನಾನು ದೇವ್ರಿಗೆ ಪ್ರೂವ್ ಮಾಡಿ ನೋಡಿಸ್ತೀನಿ ನಾನು ಚೆನ್ನಾಗಿದ್ದೀನಿ ನಾನು ಸೂಪರಾಗೆ ನಾನು ಫೈಟ್ ಮಾಡಿದೆ ಅಂದ್ಬಿಟ್ಟು ಏನ್ ಮಾಡ್ತೀರಿ, ದೇವ್ರನ್ನೆಲ್ಲ ಬಿಟ್ಬಿಟ್ಟು ಪ್ರೇಯರ್ ಮಾಡೋ ಬಿಟ್ಬಿಟ್ಟು ಎಲ್ಲ ಫೈಟ್ ಮಾಡಕ್ಕೆ ಏನ್ ಮಾಡ್ತೀರಿ ಅವಾಗ ಹೋಗ್ತೀರಿ. ಅದರ ಸ್ವಲ್ಪ ಯೋಚನೆ ಮಾಡ್ಬೇಕು, ದೇವ್ರ ಜೊತೆಗಿದ್ದಾವಾಗೆ ಏನಾಗಿದ್ದೀರಿ ಫೈಟಲ್ಲಿ ಬಿದ್ದೋಗಿದ್ದೀರಿ, ಇನ್ನು ದೇವ್ರನ್ನ ಬಿಟ್ಬಿಟ್ಟು ಇಲ್ಲೇ ಇರೋದೇ ಹೋಗ್ಬಿಟ್ಟಿನಿ ಎಲ್ಲ ಫೈಟ್ ಮಾಡ್ಕೊಂಡ್ ಬಂದ್ರೆ ಸಕ್ಸಸ್ ಆಗೋದಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಆ ಟೈಮಲ್ಲಿ ನಾವು ಪಾಪ ಮಾಡಿದ ತಕ್ಷಣ ಮಿಸ್ಟೇಕ್ ಮಾಡಿದ ತಕ್ಷಣ ದೇವ್ರ ಹತ್ರ ಹೋಗ್ಬಿಟ್ಟು ಏನ್ ಮಾಡಿ ಕಿಮಿಟಗೆ ಕನ್ಫೆಸ್ ಮಾಡಿ ದೇವ್ರ ಹತ್ರ ಸ್ಟ್ರೆಂತ್ ಏನ್ ಮಾಡ್ಬೇಕು ಕೇಳ್ಕೊಬೇಕು, ದೇವ್ರು ಖಂಡಿತವಾಗ ಏನ್ ಮಾಡ್ತಾರೆ ನಮ್ಗೆ ಬಲನ ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಪಾಪಿಗಳಾಗಿರ್ಬೇಕಾರೆ ದೇವ್ರು ನಮ್ಮನ್ನ ಪ್ರೀತಿ ಮಾಡಿರ್ಬೇಕಾರೆ, ಇವಾಗ ಪಾಪನ ಬಿಟ್ಟು ದೇವ್ರ ಕಡೆಗೆ ಹತ್ರಕ್ಕೆ ಬರ್ತಾರಕ್ಕೆ ಪ್ರಯತ್ನ ಮಾಡ್ಬೇಕಾರೆ ದೇವ್ರು ನಮ್ಮನ್ನ ಸುಮ್ಮನೆ ಬಿಡ್ತಾರ? ಖಂಡಿತವಾಗ ಏನ್ ಮಾಡ್ತಾರೆ, ಸಹಾಯ ಮಾಡೇ ಮಾಡ್ತಾರೆ. ಅದರ ಅದಕ್ಕೆ ಇನ್ನ ಕೆಲವು ಜನ ಇದೆಲ್ಲ ಹೆಂಗಪ್ಪ ಇರ್ತಾರೆ ಅಂತಂದ್ರೆ ಏನ್ರಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅದರ ಏನಪ್ಪ ಅಂತಂದ್ರೆ ಅವ್ರಿಗೆ ಏನ್ರಿ ಮಿಸ್ಟೇಕ್ಸ್ಗಳು ಮಾಡ್ತಾರೆ ಬೀಳ್ತಾ ಇರ್ತಾರೆ, ಪ್ರಾರ್ಥನೆಗೆ ಬರ್ತಾರೆ ದೇವ್ರ, ಆದ್ರೂ ಕೂಡ ಮನಸ್ಸಲ್ಲಿ ಒಂದು ಮನಸ್ಸಾಕ್ಷಿ ಏನಾಗುದಿಲ್ಲ 100%. ಅದ ನಾನು ದೇವ್ರ ನಮ್ಮ ಪಾಪಗಳನ್ನ ಕ್ಷಮಿಸೋರೆ ಅಂತಂದ್ಬಿಟ್ಟು ಕಾನ್ಫಿಡೆನ್ಸ್ ಏನಾಗಿಲ್ಲ, ಕನ್ವಿಕ್ಷನ್ ಅದೇನಾಗಿಲ್ಲ ಇರಲ್ಲ. ಯಾಕಪ್ಪ ಅಂತಂದ್ರೆ ಒಂದು ದೇವ್ರಕ್ಕೆ ನಂಬಿಕೆ ಏನ್ ಮಾಡಲ್ಲ, ಪ್ರೇಯರಲ್ಲಿ ಬರಲ್ಲ, ಮಾಡಿದ ಮಿಸ್ಟೇಕ್ ಏನ್ ಮಾಡಲ್ಲ, ಕರೆಕ್ಷನ್ ಏನ್ ಮಾಡ್ಕೊಳಲ್ಲ. ಅದರ ಆಮೇಲೆ ಆ ತಿದ್ದುಪಾಟು ಮಾಡ್ಕೊಂಡಿದ್ಮೇಲೆ ದೇವ್ರ ಹತ್ರಕ್ಕೆ ಸರಿಯಾಗಿ ಏನ್ ಮಾಡಲ್ಲ, ಒಪ್ಪಿಸ್ಕೊಡಲ್ಲ. ಈ ಮೂರು ಮಿಸ್ಟೇಕ್ ಗಳಿಗೆ ಏನ್ರಿ ನಾವು ರೆಕ್ಟಿಫೈ ಮಾಡ್ಕೊಬೇಕು. ನಂಬಿಕೆ ಇಲ್ವಾ, ವಾಕ್ಯ ಓದ್ ಏನ್ ಮಾಡಕ್ ನಂಬಿಕೆಲಿ ಬೆಳಿಬೇಕು. ಅದರ ಮಾಡಿರೋ ಮಿಸ್ಟೇಕ್ ನಾ ತಿದ್ಕೊಂಡು ದೇವ್ರ ಕಡೆಗೆ ಏನ್ ಮಾಡಕ್ ವಾಪಸ್ ಬರಬೇಕು, ಇನ್ನ ಎಚ್ಚರಿಕೆ ಏನ್ ಮಾಡಕ್ ನಾವು ಓಟನಾ ಓಡಬೇಕು. ಇದು ಎರಡನೇ ಕ್ಯಾಟಗರಿ ಪೀಪಲ್. ಇನ್ನ ಮೂರನೇ ಕ್ಯಾಟಗರಿ ಪೀಪಲ್ ಇರ್ತಾರೆ ಹೆಂಗಪ್ಪ ಅಂತಂದ್ರೆ ಅವರು ಏನ್ರಿ ಅವ್ರಿಗೆ ಗಾಡಿಗಳಿಗೆ ಬ್ರೇಕೇ ಇಲ್ಲ, ಪಾಪ ಮಾಡ್ತಾನೆ ಇರ್ತಾರೆ. ಅಯ್ಯೋ ಯೇಸು ಕೃಷ್ಣ ನಿಮ್ಗೆ ಅಡ್ವೊಕೇಟ್ ಕೊಟ್ಟರು ಬಿಡಪ್ಪ, ದಿನ ಪಾಪ ಮಾಡೋದು ದಿನ ಹೋಗಿ ಏನ್ ಮಾಡೋದು ಅಡ್ವೊಕೇಟ್ ಹತ್ರ ಕೇಸ್ನ ಫೈಲ್ ಮಾಡೋದು, ದಿನ ಏನ್ ಮಾಡ್ತಾ ಇರೋದು ಅದೇ ರೂಢಿ ಮಾಡ್ಕೊಂಬಿಡೋದು. ಅದರ ಈ ತರ ಇದ್ರೆ ಚಿಕ್ಕ ಇಂಡಲ್ಲಿ ಇರೋಕೆ ಸಾಧ್ಯ ಇಲ್ಲ. ಏನಪ್ಪ ಮಾಡ್ಬೇಕು, ಚಿಕ್ಕ ಇಂಡಲ್ಲಿ ಇರೋಕೆ ಹೇಗಿರ್ಬೇಕು? ಪ್ರಕಟಣೆ 3:20 ನೋಡಿದ್ರಿ, ನಾನು ಹೇಗೆ ಜಯ ಹೊಂದಿದ್ದೀನೋ ಹಾಗೇ ಜಯ ಹೊಂದ ಏನ್ ಕೊಡ್ತೀನಿ. ಹಂಗಾರೆ ಪ್ರೈಸ್ ಯಾರಿಗೆ ಮಾತ್ರ ಅಂದ್ರೆ ಓವರ್ ಕಮರ್ಸ್ ಮಾತ್ರ ಏನ್ರಿ ಪ್ರೈಸ್, ಎಲ್ಲಾರ್ಗು ಏನ್ ಮಾಡಕ್ ಹೋಗಲ್ಲ, ಅಲ್ಲ ಪ್ರೈಸು ಕೊಡೋದಿಕ್ಕೆ ಹೋಗೋದಿಲ್ಲ. ಅದ್ರ ಅದಕ್ಕೆ ನಮ್ಮ ಬಲಹೀನತೆಗಳು ಯಾರಿಗೆ ಗೊತ್ತು, ದೇವ್ರಿಗೂ ಗೊತ್ತು ನಮ್ಗೂ ಗೊತ್ತು. ಅದರ ಇವಾಗ ನಾವೇನ್ ಮಾಡ್ಬೇಕು ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು. ಹೀಬ್ರೂಸ್ 12:12-13 ನೋಡಿ, ಇಬ್ರಿಯರ್ 12:12-13.
ಆದುದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣ ಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ.
ನೋಡ್ರ ಜೋಳು ಬಿದ್ದ ಕೈಗಳನ್ನು ನಡುಗುವಂತ ಮೊಣಕಾಳುಗಳೇನ್ ಮಾಡಿ ನೀವು
ಸುಧಾರಿಸಿಕೊಳ್ಳಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಿಗೆ ಮುಂದೆ ನಡೆಯಿರಿ.
ನಿಮ್ಮ ಕಾಲುಗಳಿಂದ ನೆಟ್ಟಿಗೆ ಏನ್ ಮಾಡ್ರಿ ಮುಂದಕ್ಕೆ ನಡೆಯರಿ.
ಹೀಗೆ ಮಾಡಿದರೆ ಕುಂಟು ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು.
ಅದರ ನಿಮ್ಮ ಕಾಲುಗಳಿಗೆ ಮಾಡಿ ಮರಗಳಿಗೆ ದಾರಿ ಏನ್ ಮಾಡಿ ನೀವು ನೆಟ್ಟಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನರ್ಥ ನೆಟ್ಟಿಗೆ ಮಾಡ್ಕೊ ಅಂತಂದ್ರೆ ಏನ್ರಿ ನಮ್ಮ ವೀಕ್ನೆಸ್ ನಮ್ಗೇನ್ರಿ ಚೆನ್ನಾಗ್ ಗೊತ್ತು ಅಲ್ಲ. ಕೆಲವೊಂದು ನಮ್ಮ ಲೈಫ್ ಅಲ್ಲಿ ಏನಂದ್ರೆ ತುಂಬಾ ಏನ್ರಿ ಲೂಪ್ ಹೋಲ್ಸ್ ಏನಾಗಿದೆ ಇದೆ. ಇವಾಗ ಅಲ್ಲಿ ಹೋದ್ರೆ ನಾವು ಖಂಡಿತವಾಗೂ ಪಾಪಕ್ಕೆ ಬಿಡ್ತೀರಿ ಅಂತ ಅಂದ್ಬಿಟ್ಟು ನಮ್ಗೇನಾಗಿರ್ತಾರೆ ಚೆನ್ನಾಗ್ ಗೊತ್ತು. ನಾವೇನ್ ಮಾಡ್ಬೇಕು ಅಂತ ಟೈಮಲ್ಲಿ, ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ನಮ್ಮ ದಾರಿಗೆ ಏನ್ ಮಾಡ್ಬೇಕು ಅಲ್ಲಿ ನಮ್ ಸಾರಿ ನಮ್ಮ ಪಾದಕ್ಕೆ ದಾರಿ ಏನ್ ಮಾಡ್ಬೇಕು ನೆಟ್ಟಿಗೆ ಮಾಡ್ಕೊಬೇಕು. ನೋಡ್ ರೋಡಲ್ಲಿ ಹೋಗ್ತಾ ಇರ್ತೀರಪ್ಪ, ಹಳ್ಳ ಇದೇನ್ ಗೊತ್ತಾರ ಏನ್ ಮಾಡ್ಬೇಕು, ರೆಗ್ಯುಲರ್ ಹೋಗ್ತಾ ಇರ್ತೀರಿ ರೋಡು, ಅದರ ಹಳ್ಳದಲ್ಲ ಹಳ್ಳ ಇರ್ತಾರೆ ಬೀಳ್ತಾನೆ ಇರ್ತೀರಿ, ನೆಕ್ಸ್ಟ್ ಡೇ ಬೀಳ್ತೀರಾ ಏನ್ ಮಾಡ್ತೀರಿ ಪಕ್ಕಕ್ಕೆ ಹೋಗ್ತೀರಿ, ಯಾಕಂದ್ರೆ ಮೈಂಡ್ ಫಸ್ಟ್ ಫಿಕ್ಸ್ ಆಗ್ಬಿಡ್ತಾವ ಅಲ್ಲೇನಿದೆ ಹಳ್ಳ ಇದೆ ಅಂತಂದ್ಬಿಟ್ಟು. ಅದರ ಆ ರೀತಿ ನಾವು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೀತಾ ಇರ್ಬೇಕಾರೆ ಕೆಲವೊಂದು ನಮ್ಗೇನಾಗಲ್ಲ, ನಮ್ಮ ಆತ್ಮಿಕ ಜೀವನಕ್ಕೆ ಏನಾಗಲ್ಲ, ಅದು ಪ್ರಯೋಜನ ಆಗಲ್ಲ. ಅದ ಪ್ರಯೋಜನ ಆಗಲ್ಲ ಅಂತ ಗೊತ್ತಾಗಿರ್ಬೇಕಾರೆ ಹೆಂಗ್ ಗೊತ್ತ ಮಾಡ್ಬೇಕು, ಅದನ್ನ ಬಿಡೋದಿಕ್ಕೆ ಏನ್ ಮಾಡಕ್ ಆದಷ್ಟು ಪ್ರಯತ್ನ ಮಾಡ್ಕೊ ಅಲ್ಲೇ ಸಿಗಾಕೊಂಡಿದ್ದಲ್ಲ ರೀ. ಇದೇನಾಗ್ಬಿಡ್ತಾರೆ ನಮ್ಮ ಕಾನ್ಸಂಟ್ರೇಟೆಡ್ ಲೈಫ್ ನೇಮ್ ಮಾಡ್ತಾರ ಅದು ಅದ ಹಾಳು ಮಾಡ್ತಾರೆ. ಅದರ ಯೋಸೆಫ್ ಏನ್ರಿ ಯೋಸೆಫ್ ಹೆಂಗಿದ್ದ ಬೈಬಲ್ ಅಂತ ಯೋಸೆಫ್ ನೋಡಲ್ಲ ಏನ್ರಿ 44 ಅಂತ ಏನ್ ಮಾಡ್ತಾಳೆ ಅವನ್ನ ಬಲ್ವಂತ ಕೈ ಹಿಡ್ದಿ ಕಡಿತಾಳೆ. ಯೋಸೆಫ್ ಏನ್ ಮಾಡ್ದ, ಯಾಕೆ ಓಡೋದ, ಅಲ್ಲೇ ಇದ್ದಿದ್ರೆ ನಾನು ವೆರಿ ಸ್ಟ್ರಾಂಗ್ ಪರ್ಸನ್ ನಾನು ತುಂಬಾ ನಂಬಿಕಸ್ತನು ನಾನು ತುಂಬಾ ವಿಧೇಯನಾಗಿದ್ದೀನಿ ಅಂತ ಅಲ್ಲೇ ಇದ್ದಿದ್ರೆ ಏನಾಗಿರೋಣ? ಅದರ ಪಾಪಕ್ಕೆ ಏನಾಗಿರೋನು ಒಳಗಾಗಿರೋನು. ಇದೇ ತರ ನಾವು ನಮ್ಮ ಬಲಹೀನತೆಗಳು ನಮ್ಮ ಕೊರತೆಗಳು ಏನಂತ ಗೊತ್ತಿರ್ಬೇಕು, ನಾವೇ ಮಾಡಕ್ ಅದನ್ನ ಎಸ್ಕೇಪ್ ಆಗಿ ಮಾಡಕ ಪ್ರಯತ್ನ ಮಾಡ್ಬೇಕು. ಸೇತಾನ್ ಕೆಲಸ ಏನ್ ಗೊತ್ತಾ, ಗರ್ಜಿಸುವಂತ ಸಿಂಹೋಪಾದಿಯಲ್ಲಿ ಯಾರನ್ನ ನುಂಗಲಂತ ಏನ್ ಮಾಡ್ತಾವನೆ, ನಮ್ಮನ್ನೆಲ್ಲ ಹೆಂಗ್ ನುಂಗ್ಬೇಕು ಅಂತ ಅಂದ್ಬಿಟ್ಟು ಸೇತಾನ್ ಏನ್ ಮಾಡ್ತಿರ್ತಾನೆ ಟೈಮ್ ಮಾಡ್ದ ಹೆಂಗೆ ಒಬ್ಬೊಬ್ಬರಿಗೂ ಒಂದು ಕೆಲಸ ಇಕ್ಕಿರ್ತಾರೆ ನೋಡ್ತೀನಿ ಅಲ್ಲ. ಸಂಡೇ ಆದರೆ ಏನೋ ಬೇಕು ಎಲ್ಲರಿಗೂ, ಅವ್ನೊಂದು ಕೆಲಸ ಇವ್ನೊಂದು ಕೆಲಸ, ಎಲ್ಲರಿಗೂ ಏನು ಮಾಡ್ತಾರೆ ಇವಾಗ ಆಫೀಸ್ ಆಗ್ತಾ ಇರ್ತಾರೆ ರೋಟ್ರ್ ರೋಸ್ಟರ್ಗಳಾಗ್ತಾರೆ ಗೊತ್ತಾ. ಇವ್ನು ಬಂಡೆ ಇವ್ನು ಬರಬೇಕು, ಇವ್ನು ಟ್ಯೂಸ್ಡೇ ಬರಬೇಕು, ಇವ್ನು ಇಂಥ ವೀಕ್ಲಿ ಆಫ್ ಅಂಥ ವೀಕ್ಲಿ ಆಫ್, ಸೇದಾನೆ ಮಾಡ್ತಾರೆ ಹಂಗೆ ಥರ ಅಂದರೆ ಪ್ಲ್ಯಾನ್ ಹಾಕಿರ್ತಾನೆ. ಅದ್ರ ಇವ್ರಿಗೆ ಇಂಥ ವೀಕ್ಲಿ ಆಫ್ ಕೊಡಬಾರ್ದು, ಇಂಥ ಟೈಮಲ್ಲಿ ಅಂಥ ಕೆಲಸ ಹಾಕ್ಬೇಕು, ಇಂಥ ಕೆಲಸ ಆಗಬೇಕು ಅಂತ. ನಾವು ಹೆಂಗಿರ್ಬೇಕು, ನಾವು ಮುಂಚೆನೇ ಏನು ಮಾಡಬೇಕು, ಅವನಕಿಂತ ಮುಂಚೆ ಪ್ಲ್ಯಾನ್ ಮಾಡಬೇಕು. ಅದರ ಯೇಸು ಕ್ರಿಸ್ತನಿಗೆ ಮುಂದಾಗ ವಿಚಾರಗಳು ಗೊತ್ತಿತ್ತೋ ಇಲ್ವಾ? ನಾವು ಕಾನ್ಸಿಕ್ರೇಷನ್ ಬೆಳೀತಾ ಬೆಳೀತಾ ಹೆಂಗಿರ್ಬೇಕು ಅಂದರೆ, ಸಂಡೇ ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂತ ಯಾರು ಡಿಸೈಡ್ ಮಾಡಬೇಕು? ನಾವು ಡಿಸೈಡ್ ಮಾಡೋಂಗಿರ್ಬೇಕು ಹೊರತು ಪಕ್ಕದವ್ರ ಮನೆಯವರಲ್ಲ, ಸೇತನೆಲ್ಲ ಡಿಸೈಡ್ ಮಾಡೋಂಗಿರ್ಬೇಕು ಅಲ್ವರ? ಅದನ್ನೇ ಮಾಡಬೇಕು, ಜಯಿಸ್ಬೇಕು. ಅದಕ್ಕೆ ಹೇಳೋದು ಕಾನ್ಸಿಕ್ರೇಷನ್ ಅಂದ ಏನಪ್ಪಾ ಅಂದರೆ, ಕ್ರಿಸ್ತನು ಯಾವ ಥರ ಜಯಿಸಿದ್ರೋ ಹಾಗೇನ್ರಿ ಜಯಿಸೋರು ಅವರ. ಈ ಥರ ಜಯಿಸಿದ್ರೇ ದೇವ್ರು ನಮ್ಗೆ ಏನು ಕೊಡೋದು, ಕಿರೀಟನ ಕೊಡೋದು. ಅರ್ಥ ಆಯ್ತಾ? ಈ ಥರ ಎಲ್ಲ ನಾವು ಓಟ ಓಡಿ ಮುಗಿಸಿದ್ಮೇಲೆ ಕೊನೆಯದಾಗಿ ಏನು ನೋಡ್ತಿರಲ್ಲಿ, ಒಂದನೇ ಕುರಿಂಥದಲ್ಲಿ ಕ್ರಿಸ್ತ ನಮ್ಗೆ ಏನಾಗಿದ್ರಂತೆ, ಒಂದನೇ ಕುರಿಂಥ ಒಂದನೇ ಅಧ್ಯಾಯ 30ನೇ ವಾಕ್ಯ.
ಜ್ಞಾನವು ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ, ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ
ಆದನು. ವಿಮೋಚನೆಗಳಿಗೆ ಏನಾಗಿದ್ದಾನೆ ಕಾರಣ ಆಗಿದ್ದಾರೆ. ನಮ್ಮನ್ನ ಕೊನೆಗೆ ಓಟ ಅವನು ಮುಗಿಸಿದ ಮೇಲೆ ನಮ್ಮನ್ನು ವಿಮೋಚನೆ ಮಾಡಿ ತೆರೆಯಿಂದ ಆ ಕಡೆ ಎತ್ಕೊಂಡು ಯಾರಂತೆ, ಯೇಸು ಕ್ರಿಸ್ತನೇ. ಅದರ ಅದನ್ನ ನೋಡ್ಬೇಕಾದ್ರೆ ಏನ್ರಿ ನಾವು ಏನ್ ಮಾಡ್ಬೇಕಂದ್ರೆ, ನಮ್ಮ ಸ್ಥಿರವಾಗಿ ಓಟ ನೋಡಿ ಮುಗಿಸೋಕೆ ಗಮನಬೇಕು, ನಾವು ಪ್ರಯತ್ನ ಮಾಡ್ಬೇಕು. ನೋಡಿ, ಹಳೆ ಕಾಲದಲ್ಲಿ ಪಿತೃಗಳಿಗೆ ಯಾರಿಗೂ ಕೊಡುವಂಥ ಅವಕಾಶಗಳನ್ನ ದೇವ್ರು ನಮಗೆ ಕೊಟ್ಟರು ಅಂತಂದ್ರೆ ನಾವು ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು. ಅದರ ಎಷ್ಟೆಷ್ಟೆಲ್ಲ ತ್ಯಾಗ ಮಾಡೋರಿ. ಅದರ ಅಬ್ರಹಾಮ್ ತೋಳ್ರಿ, ತನ್ನ ಮಗನಿಗೆ ಕೊಡೋಕೆ ಏನಾಗಿದ್ದಂತೆ ಅಲ್ಲೇ ಅಲ್ವರ, ಹಾಂ ರೆಡಿ ಆಗಿದ್ರು ಅಲ್ವರ. ಆಮೇಲೆ ಯಾಕೋಬ್ಬು ಏನ್ರಿ ತಂದೆ ಮನೇನೆ ಬಿಡೋಕೆ ಏನಾಗಿದ್ರು, ಹಾಂ ರೆಡಿ ಆಗಿದ್ರು. ಎಲ್ಲ ಆಸ್ತಿ ಅಂತಸ್ತೆಲ್ಲ ಬಿಟ್ಬಿಟ್ಟು ಪಾಪರಾಗೋದಕ್ಕೆ ಏನಾಗಿದ್ರು, ರೆಡಿ ಆಗಿದ್ರು ಅಂತಾನೆ. ಎಷ್ಟು ವರ್ಷ ಕೆಲಸ ಮಾಡೋರು, 20 ವರ್ಷ ಏನು ಮಾಡೋರು ಹೋಗಿ ಅಲ್ಲಿ ಕೆಲಸ ಮಾಡೋರು ಅಲ್ವರ. ಎಷ್ಟೋ ಭಕ್ತರುಗಳು ಎಲ್ಲಿ ವಾಸ ಮಾಡೋರೆ, ತನ್ನ ಶತ್ರುಗಳ ಒಂದು ಪಟ್ಟಣದಲ್ಲಿ ಮಾಡೋರ ವಾಸ ಮಾಡೋರೆ. ಅದರ ಬೈಬಲ್ನಲ್ಲಿ ಏನು ಮಾಡ್ತಾರೆ, ಅಪೋಸ್ಟ್ಲು ಪೌಲ್ ಇದನ್ನೆಲ್ಲ ಹೇಳ್ತಾರೆ ಅದರ, ಇವರೆಲ್ಲ ನಂಬಿಕೆ ವೀರರುಗಳೆಲ್ಲ ಇರ್ಬೇಕಾದ್ರೆ ಇದಕ್ಕಿಂತ ಶ್ರೇಷ್ಠವಾಗಿರೋಂಥ ಬಹುಮಾನ ನಮಗೆ ಕೊಡ್ತಾರೆ ಅಂತಂದರೆ ನಮ್ಮ ಕಾನ್ಸಿಕ್ರೇಟೆಡ್ ಜೀವನ ಹೇಗಿರಬೇಕು ಅದರ. ಇವೆಲ್ಲವನ್ನು ದೃಷ್ಟಿ ಇಟ್ಕೊಂಡು ಮುಂದೆ ಬರೋ ದಿನದಲ್ಲಿ ನಾವು ಏನಪ್ಪ ಮಾಡೋಣ ಅಂದರೆ, ನಾವು ಬರುವಂಥ ಅನೇಕ ಶೋಧನೆಗಳನ್ನ ಜಯಿಸೋದಕ್ಕೆ ಏನು ಮಾಡೋಣ, ನಾವು ಆದಷ್ಟು ಪ್ರಯತ್ನ ಮಾಡೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ.